ಕಾರಣ
ದಿನನಿತ್ಯ ಬಂದಪ್ಪ ನಾವು ಪ್ರೇಯರ್ ಅಂತ ಕರಿತೇವೆ. ಆ ಪ್ರೇಯರ್ನ ಎಷ್ಟು ವಿಶಾಲ ದೃಷ್ಟಿಯಲ್ಲಿ ಮಾಡಬಹುದು ಅಂತ ಹೇಳೋದಕ್ಕೆ ಈ ಮಂಗಲಾಷ್ಟಕ ಒಳ್ಳೆ ನಿದರ್ಶನ ಇದೆ. ಬಹುಶಃ ಇಷ್ಟು ಒಳ್ಳೆಯ ವಿಶಾಲ ಮನೋಭಾವದ ಪರಿಕಲ್ಪನೆಯ ಮತ್ತೊಂದು ಮಂಗಲಾಷ್ಟಕ ಸಿಕ್ಕೋದು ಬಹಳ ಕಷ್ಟ. ಇದರಲ್ಲಿ ಯಾರನ್ನೂ ಬಿಡದೆ ಎಲ್ಲ ದೇವತೆಗಳು, ಮುಖ್ಯವಾಗಿ ನಾರಾಯಣ, ಲಕ್ಷ್ಮಿ, ಅನಂತ ಎಲ್ಲ ಋಷಿಗಳು, ಎಲ್ಲ ರಾಜರುಗಳು, ಎಲ್ಲ ಪರ್ವತಗಳು, ಎಲ್ಲ ನದಿಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ಗ್ರಹಗಳು ನಮಗೆ ಒಳ್ಳೆಯದನ್ನು ಮಾಡಲಿ. ಇದು ಅರ್ಥ ಮಾಡಿಕೊಂಡ್ರೆ ಇಡೀ ಎಲ್ಲ ಪ್ರೇರಣಾ ಒಂದು ಪರ್ಫೆಕ್ಟ್ ಕಾನ್ಸೆಪ್ಟ್ ನಾನು ಅದನ್ನು ಸರಿಯಾಗಿ ನಿತ್ಯ ಎಲ್ಲರೂ ಹೇಳ್ಬೋದು. ಹೆಂಗಸರು ಗಂಡಸರು ಅಂತ ಹೇಳಿ ವ್ಯತ್ಯಾಸ ಇಲ್ಲ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಮಂಗಲಾಷ್ಟಕವನ್ನು ತಾವು ಕಲಿತು ಮಕ್ಕಳಿಗೆ ಕಲಿಸಿದರೆ ನಿಜವಾದ ಅರ್ಥದಲ್ಲಿ ಮಂಗಲ ಸಂಪಾದನೆಗೆ ಒಳ್ಳೆ ರಾಜಮಾರ್ಗದಂತಹ ಸ್ತೋತ್ರ ಇದು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಪೂಹು ಸೋನುರ್ ಗರುತ್ಮಾಂದಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಸ್ಯ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋಸ್ಸೇವಕಾಃ ತತ್ರ ಐರೋಕ್ಯ ಕುಟುಂಬ ಪಾಲನ ಪರಃ ಮಂಗಲಂ. ಸಾಮಾನ್ಯವಾಗಿ ನೀವು ಇದನ್ನ ಮದುವೆಗಳಲ್ಲಿ ಕೇಳಿರ್ತೀರಿ, ಅದು ಎಲ್ಲ ಮದುವೆಗಳಲ್ಲ, ಶಾಸ್ತ್ರೋಕ್ತ ಮದುವೆ ಹೇಳಿದ್ರೆ ಶ್ಲೋಕ ಹೇಳಿರ್ತೇವೆ ಅಷ್ಟೇ. ಇದನ್ನು ಹೇಳದೆ ಮದುವೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರೇಷ್ಠವಾದ ಮಂಗಲಾಷ್ಟಕ ಇದು. ಈ ರೀತಿ ಹಾರೈಸಿದಾಗ ವಧುವರರು ಜೀವನ ಪೂರ್ತಿ ಹೊಂದಾಣಿಕೆಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಬ್ರಹ್ಮ ವಾಯುಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾಷ್ಟೌ ವರುಣಾನರೌ ಮನುಯಮೌ ವಿದ್ದೇಶ ವಿಘ್ನೇಶ್ವರೌ ನಾಸತ್ಯೌ ನಿರ್ವೃತಿರ್ ಮರುದ್ಗಣಯುತಾಃ ಪರ್ಜನ್ಯ ಮಿತ್ರಾದಯಃ ಪತ್ರಿಕಾ ಸುರಪುಂಗವಾಃ ಪ್ರತಿದಿನಂ ಕುರುವಂತು ನೋ ಮಂಗಲಂ ವಿಶ್ವಾಮಿತ್ರ ಪರಾಚರೌರ್ವ ಭುಗವೋ ಅಗಸ್ತ್ಯಃ ಕುಲಸ್ತ್ಯಃ ಕ್ರತುಃ ಶ್ರೀಮಾನ್ ಅತ್ರಿಮರೀಚಿ ಕೌತ್ಸಪುಲಹಾಃ ಶಕ್ತಿರ್ವಸಿಷ್ಠೋ ಅಂಗಿರಾಃ ಮಾಂಡವ್ಯೋ ಯಮದಗ್ನಿ ಗೌತಮ ಭರದ್ವಾಜಾದಯಸ್ತಾಪಕಾಃ ಶ್ರೀ ವಿಷ್ಣೋಃ ಪದಪದ್ಮಚಿಂತನರತಾಃ ಕುರುವಂತು ನೋ ಮಂಗಲಂ. ಈಗ ರಾಜರುಗಳು ಆಂಧಾತ ನಹುಷೋ ಅಂಬರೀಷ ಸಗರೌ ರಾಜಾ ಪೃಥುಃ ಹೈಹಯ ಶ್ರೀಮಾನ್ ಧರ್ಮಸುತೋ ನಲೋ ದಶರಥೋ ರಾಮೋ ಜಯಾತಿರ್ಯದು ಇಕ್ಷ್ವಾಕುಸ್ಯ ವಿಭೀಷಣಸ್ಯ ಭರತಸ್ಯ ಉತ್ತಾನತಾತದ್ಧ್ರುವೋ ಇತ್ಯಾದ್ಯಾ ಭುವಿ ಭೂಭುಜಸ್ಯ ಸತತಂ ಕುರುವಂತು ನೋ ಮಂಗಲಂ. ಈಗ ಪರ್ವತಗಳು ಎಷ್ಟು ಪರ್ವತಗಳಿದೆ ಕೇಳಕ್ಕಾದರೂ ನೋಡಿರ್ಬೇಕು ನೀವು. ಇದನ್ನ ನಮ್ಮ ಪುರಾಣದ ಕಲ್ಪನೆಯ ಪರ್ವತಗಳ ಪಟ್ಟಿ. ಶ್ರೀಮೇರು ಹಿಮವಾಮಸ್ಯ ಮಂದರಗಿರಿ ಕೈಲಾಸಶೈಲಸ್ತಾ ಮಾಹೇಂದ್ರೋ ಮಲಯಸ್ಯ ವಿಂಧ್ಯ ನಿಷಧೌ ಸಿಂಹಸ್ತಥಾರೈವತಃ ಸಹ್ಯಾತ್ರಿರ್ ವರಗಂಧವಾದನಗಿರಿ ಮೈನಾಕ ಗೋಮಂತಕೌ ಇತ್ಯಾದ್ಯಾ ಭುವಿ ಭೂಧರಾಃ ಪ್ರತಿದಿನಂ ಕುರುವಂತು ನೋ ಮಂಗಲಂ. ಎಷ್ಟು ವಿಷಯ ಗೊತ್ತಾಯ್ತು. ನೇಮ್ ಸಮ್ ಮೌಂಟೇನ್ಸ್ ಆಫ್ ಇಂಡಿಯಾ ಅಂದ್ಬಿಟ್ಟರೆ ಇಷ್ಟೇ ಪರ್ವತ ಹೇಳಕ್ ಬಿಡ್ಬೋದು. ಹೋಗ್ತಾನೆ ಎಷ್ಟೋ ಇದರಲ್ಲಿ ಕಷ್ಟ ಉತ್ತರ ಗೊತ್ತಾಗುತ್ತೆ. ಎಷ್ಟು ಋಷಿಗಳ ಹೆಸರು, ಎಷ್ಟು ದೇವತೆಗಳ ಹೆಸರು. ಈಗ ನೋಡಿ ನದಿಗಳ ಹೆಸರು, ಗಂಗಾ, ಸಿಂಧು, ಸರಸ್ವತಿ, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣಾ, ಭೀವರತಿ ಚ ಅಲ್ಗು ಸರಯೂ, ಶ್ರೀ ಗಂಡಕಿ, ಗೋಮತಿ, ಕಾವೇರಿ, ಕಪಿಲಾ, ವರಾಹತನಜ, ನೇತ್ರಾವತಿ ಇತ್ಯಾದಯೋ, ನದ್ಯಃ ಶ್ರೀಹರಿಪಾದ ಪಂಕಜ ಭವಾಃ, ಕುರುವಂತು ನೋ ಮಂಗಲಂ. ನೋಡಿ ಗಂಗಾ, ಸಿಂಧು, ಸರಸ್ವತಿ ಈ ನದಿಗಳು ಪ್ರತಿ ಸ್ನಾನ ಕಾಲಕ್ಕೆ ಸ್ಮರಣೆ ಮಾಡಿದರೆ ಎಷ್ಟು ಸುಲಭ ಇದೆ. ಒಂದೇ ಶ್ಲೋಕದೊಳಗೆ ಒಂದು ಸಿನಿಮಾ ಹೇಳ್ಕೊಂಡು ಸ್ನಾನ ಮಾಡ್ತಾರೆ ಅಲ್ವೇನು. ಒಂದೇ ಶ್ಲೋಕದೊಳಗೆ ಎಲ್ಲ ನದಿಗಳ ಹೆಸರು ಬಂದೋಯ್ತು. ಅಷ್ಟು ನದಿಗಳು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಗೊತ್ತಾಯ್ತಾ. ಬರೀ ಮನೆ ಸ್ನಾನ ಮಾಡಿದ್ರು ಕೂಡ ನದಿ ಸ್ನಾನ ಮಾಡಿದ ಪುಣ್ಯ ಬರುತ್ತೆ. ಏನು ಕಷ್ಟ ಇದೆ, ಏನು ಕಷ್ಟ ಇಲ್ಲ, ಆರಾಮಾಗಿ ಹೇಳ್ಬೋದು. ಇಲ್ಲಿ ಒಂದು ಎರಡು ಲೈನ್ ಬಿಟ್ಟಾಗಿದೆ, ಕಳ್ ಮಾಡ್ಬೇಕಾದ್ರೆ ವಿರಾಸ್ ಮಾಡ್ಬೇಕಾದ. ವೇದಾಖ್ಯ ಉಪನಿಷದ್ಗಣಾಖ್ಯ ವಿವಿಧಾ ಸಾಂಗಾ ಪುರಾಣಾನ್ವಿತಾ ವೇದಾಂತ. ಮುಂದೆ ಇದೆ ಅವರಲ್ಲಿ ವೇದಾಂತ ಅಪಿ ಮಂತ್ರತಂತ್ರಸಹಿತಾ ತರ್ಕಾ ಸ್ಮೃತೀನಾಂ ಗಣಾ ಕಾವ್ಯಾಲಂಕೃತಿ ನೀತಿ ನಾಟಕಯುತಃ ಶಬ್ದಶ್ಚ ನಾನಾವಿಧಃ ಶ್ರೀವಿಷ್ಣೋಃ ಗುಣರಾಶಿ ಕೀರ್ತನ ಪರಾಃ ಕುರುವಂತು ನೋ ಮಂಗಲಂ. ನಮ್ಮ ಲಿಟ್ರೇಚರ್ ಎಷ್ಟು ದೊಡ್ಡದಕ್ಕೆ ನಿದರ್ಶನೆ. ವೇದಾನ್ ವೇದಾಶ್ಚ ಉಪನಿಷದ್ಗಣಶ್ಚ ವಿವಿಧಾಃ ಸಾಂಗಾಃ ಪುರಾಣಾನ್ವಿತಾಃ ವೇದಾಂತಾಃ ಅಪಿ ಮಂತ್ರ ತಂತ್ರ ಸಹಿತಾಃ ತರ್ಕಾಃ ಕೃತೀನಾಂ ಗಣಾಃ ಕಾವ್ಯ ಅಲಂಕೃತಿ ನೀತಿ ನಾಟಕಯುತಃ ಚ ಶಬ್ದಶ್ಚ ನಾನಾವಿಧಾಃ ಶ್ರೀವಿಷ್ಣೋಃ ಗುಣರಾಶಿ ಕೀರ್ತನ ಪರಾಃ ಕುರುವಂತು ನೋ ಮಂಗಲ. ವಿಶ್ವಾಸ ಲಿಟ್ರೇಚರ್ ನಮ್ದು. ಅಷ್ಟು ನಾವು ತಿಳ್ಕೊಂಡಿರ್ಬೇಕಾದ್ರೂ ಕೂಡ ಅಷ್ಟು ಓದಿರ್ಬೇಕು. ಅದೇ ಒಂದೇ ಶ್ಲೋಕದೊಳಗೆ ಸಮಪ್ ಮಾಡೋದ್ರ ವೈಶಿಷ್ಟ್ಯ. ಈಗ ಗ್ರಹಗಳ ಬಗ್ಗೆ ನಿತ್ಯ ಯಾವ ಎಲ್ಲ ಗ್ರಹಗತಿ ನೋಡಿ ಒದ್ದಾಡ್ತೀರಿ, ಅದ್ರ ಬಗ್ಗೆ ಶ್ಲೋಕ ಆಗಿಬಿಟ್ರೆ ಹೇಗಿದ್ದು ಚಪ್ಪರೇತ ಆಗಿಬಿಡ್ಬೇಕು ಗೊತ್ತಾಯ್ತಾ. ಎಲ್ಲ ಗ್ರಹಗಳ ಸ್ತೋತ್ರ ಆದಿತ್ಯಾದಿ ನವಗ್ರಹ ಶುಭಕರಾ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗ ಕಾಸ್ಯ ತಿಥಯ ತದ್ದೇವತಾ ತದ್ಗಣಾ ಮಾತಾಬ್ದ ಋತವ ತಥೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯ ಸರ್ವೇ ಸ್ಥಾವರ ಜಂಗಮಾಃ ಪ್ರತಿದಿನಂ ಕುರುವಂತು ನೋ ಮಂಗಲಂ. ನೋಡಿ ಎಷ್ಟೆಷ್ಟು ಆದಿತ್ಯಾದಿ ನವಗ್ರಹಾ ಶುಭಕರಾ ಮೇಷಾದಯೋ ರಾಶಯ ನಕ್ಷತ್ರಾಣಿ ಸಯೋಗ ಕಾಸ್ಯ ತಿಥಯ ತಿಥಿ ನಕ್ಷತ್ರ ವಾರ ಯೋಗ ಕರಣ ಇದನ್ನು ಪಂಚಾಂಗ ಅಂತ ಕರೀತಾರೆ. ಪಂಚಾಂಗ ನೋಡಿದ್ರೆ ತಿಥಿ ಒಂದೇ ಆಗಿಬಿಟ್ಟಿದೆ. ಪಂಚಾಂಗ ತಿಥಿ ನೋಡಿದ್ರೆ ಪಂಚಾಂಗ ಅಲ್ಲ. ತಿಥಿ ನಕ್ಷತ್ರ ವಾರ ಕರಣ ಯೋಗ ಸುಯೋಗ ಇಷ್ಟು ಸೇರಬೇಕು. ತಿಥಿ ನಕ್ಷತ್ರ ವಾರ ತಿಥಿ ಕರಣ ಇಷ್ಟು ಸೇರಿಬಿಟ್ರೆ ಅದೇನಾಗುತ್ತೆ ನನಗೆ ಪಂಚಾಂಗ ಅಂತ ಹೇಳಿದ್ರು. ಫೈವ್ ಪಾರ್ಟ್ಸ್ ಆಫ್ ಇದೆ ಅದು ಪಂಚ ಅಂಗಗಳು ಆ ಪಾರ್ಟ್ಸ್ ಅಂತಾರೆ. ಅಂಗಗಳು ಪಂಚ ಅವೆಲ್ಲ ಆಗುತ್ತಾರೆ. ನಕ್ಷತ್ರಾಣಿ ಸಯೋಗ ಕಸ್ಯ ತಿಥಯ ತದ್ದೇವತಾ ತದ್ಗಣಾಹ ಮಾಸಾಬ್ದಾಹ ಋತವ ತಥೈವ ದಿವಸಾಹ ಮಾಸಗಳು ಅಬ್ದಗಳು ವರ್ಷಗಳು ಋತವ ಋತುಗಳು ದಿವಸಗಳು ಸಂಧ್ಯಾ ತಥಾ ರಾತ್ರಯ ಸಂಧ್ಯಾಕಾಲಗಳು ರಾತ್ರಿ ಕಾಲಗಳು. ಸರ್ವೇ ಸ್ಥಾವರ ಜಂಗಮಾಹ ಎಲ್ಲ ಮೊಬೈಲ್ ಅಂಡ್ ಇಮೊಬೈಲ್. ಸ್ಥಾವರ ಅಂದರೆ ಜಡ ಪದಾರ್ಥಗಳು, ಜಂಗಮ ಅಂದರೆ ಚೇತನ ಪದಾರ್ಥಗಳು. ಪ್ರತಿದಿನ ಕುರುವಂತೂ ನೋ ಮಂಗಳಂ ಪ್ರತಿದಿನವೂ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಎಷ್ಟು ಬ್ರಾಡ್ ಕಾನ್ಸೆಪ್ಟ್ ಇದೆ ಅಂದರೆ ಇಷ್ಟೇಳಿ ಈಗ ಕೊನೆಗೆ ಹೇಳ್ತಾ ಇದ್ದಾರೆ. ಏನು ಪ್ರಯೋಜನ ಅಂದರೆ ಇತ್ತೇತದ್ವರ ಮಂಗಳಾಷ್ಟಕಮಿದಂ ஆதிவாதிராஜேஸ்வரைஹி ஆக்யாதம் ஜகதாவசிஷ்டபலதம் சர்வாசுபத்வம்சனம் மாங்கல்யாதிசுபக்ரியாசததம் சந்தியாசுவாய பட்டேத் கர்மார்த்தாதி சமஸ்தவஞ்சித பலம் ஆப்னோத்யசௌ மாணவஹ. யார் இதுன்னா மங்கல்யாதி சுபக்ரியாசு, மங்கல்ய அந்த விவாகம், விவாக பதிலாத சுபக்காரங்களல்லி சந்தியாசு சந்தியாகாலங்களல்லி வெளிக்கே பஜ்ஜான சாயங்கால யார் பட்டன மாட்டாரோ அவருக்கு தர்ம அர்த்தாதி சமஸ்தவஞ்சித பலம் ஆப்னோத்யசௌ மாணவ, அது எல்ல கெலச ஆகிவிடுத்து அந்த ஹேத்தாரு. சகஜ நாராயண எல்ல தேவதைகளு எல்ல ரிஷிகளு எல்ல ராஜரகளு எல்ல பர்வத்தகளு எல்ல நதிகளு எல்ல சாஸ்திரகளு எல்ல கிரகாதிகளு இஷ்டெல்ல ஸ்தோத்திர மாடிதமேலே நிஜவாகலும் அனுகிரக மாடே மாட்டாரு, நம்ம கல்யாணம் ஆகே ஆகத்தே. அதுரிந்த மதலே ஹேதந்தே ஹெங்கசரு கண்டசரு அந்தக்கந்த வெத்தியாச மாடிக்கொள்ளதே எல்லாரும் இதனை கரிபேக்கு. நிமேன் வயனு கஷ்டம் பாழ சுலபத கெடுத்தாய். நெக்ஸ்ட் டைம் பருவத்தி சாமூக கஷ்டம் ஓதிருப்பேன் கொத்தாயிட்டா. நெக்ஸ்ட் கிளாஸ் பருவத்தே ஒட்டிகை ஹேள ரீதியில் அபியாச மாடிக்கோ பண்ணி ಅವಾಗ ಅದು ಎಲ್ಲರ ಪರ್ಸನಲ್ಲಿ ಕೂಡ ಅದು ಇಂಪ್ಯಾಕ್ಟ್ ಏನಂತ ಗೊತ್ತಾಗತ್ತ. ಸೊ ಇವತ್ತಿನ ವಿಷಯ ವೇದವ್ಯಾಸ ದೇವರ ಬಗ್ಗೆ. ಏವಂತರ್ಥ ವಿಚ್ಚ ಮಮವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಅದ್ವಾಯ ಚ ನಮೋ ನಮಃ. ನಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಚದಂಬರೆ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ಮಿಣಿಕೃಂತತಿ. ಅಷ್ಟು ಇಟ್ಕೊಂಡು ಈಗ ಈ ಸಲ ವೇದವ್ಯಾಸ ದೇವರ ಬಗ್ಗೆನೇ ಯಾತಕ್ಕೆ ಇಟ್ಕೊಂಡಿರೋದು ಅಂದರೆ ಮಧ್ವನೋವು ಬರ್ತಾ ಇದೆ. ನಾಡಿದ ಶುಕ್ರವಾರನೇ ಮಧ್ವನೋವು. ಶ್ರೀ ಮಧ್ವಾಚಾರ್ಯ ಅವತಾರ ಮಾಡಿದ್ದು ಬಹಳ ಮುಖ್ಯವಾಗಿ ಶ್ರೀ ವೇದವ್ಯಾಸ ದೇವರ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಪ್ರತಿನಿತ್ಯ ವಾಯುಸ್ಥಿತಿ ನಡೆದ ಅಭ್ಯಾಸ ಇರಬೇಕು. ಆಜ್ಞಾಂ ಅನ್ಯೈರಧಾರಿಯಾಂ ಶ್ರಿತಿ ಪರಿಸರ ದ್ರಸ್ಯ ಕೋಟೀರ ಕೋಟೌ ಕೃಷ್ಣಸ್ಯಾಕೃಷ್ಟಕರ್ಮ ದಟದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಶ್ಚದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ವಿಶ್ವಂ. ಮಧ್ವಾಚಾರ್ಯರು ಯಾವುದೇ ಮಠಗಿಟ ಕಟ್ಟಕ್ಕೆ ಬರಲಿಲ್ಲ, ಅದು ಬಿಲ್ಡಿಂಗ್ ಕಟ್ಟಕ್ಕೆ ಬರಲಿಲ್ಲ. ಮಧ್ವಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರಲಿಕ್ಕೆ ಅಂತ ಅವತಾರ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳನ್ನು ಬರೆದವರು ಯಾರು? ವೇದವ್ಯಾಸ ದೇವರು. ಇದು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ಇಂಪಾರ್ಟೆನ್ಸ್ ಯಾತಕ್ಕೆ ಬೇಕು? ಬ್ರಹ್ಮಸೂತ್ರ ಭಾಷ್ಯ ಇವರು ಬರೆದಿರೋ ಇದು ಕಾಮೆಂಟ್ರಿ, ಅದು ಟೆಕ್ಸ್ಟ್. ಬ್ರಹ್ಮಸೂತ್ರಗಳು ಟೆಕ್ಸ್ಟ್ ಆದ್ದರಿಂದ ಅವರ ಸೇವೆ, ಅದನ್ನು ಬರೆದವರು ವೇದವ್ಯಾಸ ದೇವರಾದ್ದರಿಂದ ಅವರ ಸೇವೆಯನ್ನೇ ಮಧ್ವಾಚಾರ ಅವತಾರ ಮಾಡಿದ್ದರಿಂದ ಈ ಮಧ್ವನವಮಿ ಕಾಲಕ್ಕೆ ವೇದವ್ಯಾಸ ದೇವರ ಮಹತ್ವ ತಿಳ್ಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ. ಇವತ್ತಿಗೆ ಜ್ಞಾನ ಪ್ರಪಂಚದ ಅತ್ಯಂತ ಮೂಲ ಗುರುಗಳು ಅಂದರೆ ವೇದವ್ಯಾಸ ದೇವರು. ಇವತ್ತು ಯಾವ ಮತ ಪಂತ ಏನೇ ಆಗಿರಲಿ, ಬ್ರಾಂಚಸ್ ಆಫ್ ನಾಲೆಡ್ಜ್ ಎಷ್ಟಿದೆ ಎಲ್ಲ ಕವರ್ ಮಾಡಿದವರು ಮಧ್ವಾಚಾರ್ಯ ಒಬ್ಬರೇನೆ. ವೇದವ್ಯಾಸ ದೇವರು ಸಮಗ್ರ ಬರೆದವರು. ಆಚಾರ್ಯ ಅದನ್ನು ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟರು. ಆದ್ದರಿಂದ ವೇದವ್ಯಾಸ ದೇವರ ಹೊರತು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಒಂದು ಮಾತಿದೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಈ ಜಗತ್ತೆಲ್ಲ ವೇದವ್ಯಾಸರ ಎಂಜಲು ಅರ್ಥ ಏನು ಅಂದ್ರೆ ಅವ್ರು ಹೇಳಿದರೆ ವಿಚಾರನೇ ಇಲ್ಲ. ಯಾರೇ ಏನೇ ಹೇಳಿದರೂ ಕೂಡ ಅವ್ರು ಹೇಳಿದ್ದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಹೊರತು ಹೊಸದಾಗಿ ಹೇಳೋ ವಿಚಾರ ಏನೂ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ವೇದವ್ಯಾಸರು ಹೇಳಿದ್ದಾರೆ ಅಂತ ಅರ್ಥ ಅದಕ್ಕೆ. ಬಾಣ ಸಂಸ್ಕೃತ ಬಹಳ ದೊಡ್ಡ ಪ್ರಸಿದ್ಧ ಗದ್ಯ ಕವಿ, ಅವನು ಗದ್ಯ ಕವಿ. ಅವನು ಹೇಳ್ತಾನೆ, ನಮೋ ಭಗವತೇ ತಸ್ಮೈ ವ್ಯಾಸಾಯ ಕವಿ ವೇದತೆ ಚಕ್ರೇ ಪುಣ್ಯಂ ಸರಸ್ವತ್ಯ ಯೋ ವರ್ಷವಿವ ಭಾರತಂ. ಹರ್ಷಚರಿತ ಅನ್ನೋ ನಾಟಕದಲ್ಲಿ ಬಾಣ ಕೊಂಡಾಡ್ತಾನೆ ವೇದವ್ಯಾಸ ದೇವರನ್ನ. ವೇದವ್ಯಾಸರು ಎಂಥವರು ಅಂದರೆ ಸರಸ್ವತ್ಯ ವರ್ಷಂ, ಸರಸ್ವತಿಯ ಮಳೆ ಕರೆದವರು ಅಂತ ಹೇಳಿದ್ದಾನೆ. ಸರಸ್ವತಿಯ ಮಳೆ ವೇದವ್ಯಾಸ ಗ್ರಂಥಗಳು ಅಂದರೆ ವಾಗ್ದೇವತೆಯ ವೃಷ್ಟಿ ಅಂತ ಕರೆದಿದ್ದಾನೆ. ಅಂದಮೇಲೆ ಎಷ್ಟು ಅದ್ಭುತವಾದ ಕಾರ್ಯವನ್ನು ವೇದವ್ಯಾಸದೇವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಇದು ಮೊದಲನೇ ಭಾಗ. ನಮಗೇನು ಅರ್ಥ ಆಯ್ತಿದ್ದರಿಂದ, ಶ್ರೀ ಮಧ್ವಾಚಾರ್ಯರು ವೇದವ್ಯಾಸರ ಬ್ರಹ್ಮಸೂತ್ರಗಳ ಭಾಷ್ಯಕ್ಕೆ ರಚನೆಗೋಸ್ಕರ ಬಂದರು ಅಂತಾಯ್ತು. ವೇದವ್ಯಾಸರ ಯಾತಕ್ಕೆ ಬಂದರು ಅಂತ ಮುಂದಿನ ಪ್ರಶ್ನೆ ಹೋಗ್ತಾನೆ. ವೇದವ್ಯಾಸರ ಯಾತಕ್ಕೆ ಬಂದರು ಅದು ಬಹಳ ಮುಖ್ಯವಾದಕ್ಕಿರ್ತಕ್ಕಂಥ ಅಂಶ. ನಮಗೆ ಸೂರ್ಯ ಯಾತಕ್ಕೆ ಕೊಡ್ತಾನೆ ಅಂದರೆ ನಮಗೆ ಅರ್ಥ ಆಗುತ್ತೆ. ಸೂರ್ಯ ಹುಡ್ತವ್ರು ಏನಾಗುತ್ತೆ ನಮಗೆ, ಏ ಎಲ್ಲ ಆಕ್ಟಿವಿಟೀಸ್ ಸ್ಟಾಪ್ ಆಗೋಗುತ್ತೆ. ಬರೀ ಬದುಕಲ್ಲ, ಬೆಳಕು ಸಿಗೋದಿಲ್ಲ ಅಲ್ಲ, ನಮಗೆ ಬೇಕಾದ ಪೈರು ನನಗೆ ಸಿಗೋದಿಲ್ಲ, ಸಸ್ಯ ಅನ್ನನೂ ಸಿಗೋದಿಲ್ಲ. ಸೂರ್ಯ ಬರೆದ ಹೋದರೆ ಅನ್ನನೂ ಸಿಗೋದಿಲ್ಲ, ನೀರು ಸಿಗೋದಿಲ್ಲ. ನೀರು ಬರೆದ ಮಳೆ ಬರೋದು ಸೂರ್ಯ ಬೇಕು ಗೊತ್ತಲ್ಲ. ನೀರು ಉತ್ತರಾಯಣದಲ್ಲಿ ಏನು ಮಾಡ್ತಾನೆ ಸೂರ್ಯ? ನೀರು ಎಳ್ಕೊತಾನೆ, ದಕ್ಷಿಣ ಆದ್ರೆ ಮಳೆಯಾಗಿ ವಾಪಸ್ ಕೊಡ್ತಾನೆ. ಈ ಪಂಪ್ ಮಾಡಿ ಟ್ಯಾಂಕ್ ಫಿಲ್ಅಪ್ ಮಾಡಿ ಆಮೇಲೆ ಸ್ವಿಚ್ ಹಾಕಿ ಕೊಡ್ತಾರೋ ಹಾಕಿ, ಗೊತ್ತಾಯ್ತಾ? ಈಗ ದಕ್ಷಿಣಾಯನ ಪೂರ್ತಿ ಮಳೆ ಸುರಿಸೋ ಕಾಲ, ಉತ್ತರಾಯಣ ಪೂರ್ತಿ ಮಳೆ ನೀರು ಎಳ್ಕೊಳ್ಳೋ ಕಾಲ. ಆರು ತಿಂಗಳು ಚೆಕ್ ಮಾಡ್ತಾನೆ, ಆರು ತಿಂಗಳು ಸುರಿಸ್ತಾನೆ ತಾನೆ ಯಾವ್ರೇಜ್. ಅಂದಮೇಲೆ ಆ ಸೂರ್ಯನ ಉಪಯೋಗ ಮಳೆಗೆ ಬೇಕು, ಮಳೆ ಬರೋದು ಅನ್ನ ಬರುತ್ತೆ, ಆದಿತ್ಯ ಜಾಯತೆ ವೃಷ್ಟಿ ಅನ್ನಕ್ಕೆ ಬೇಕು, ಬೆಳಕಿಗೆ ಬೇಕು, ಸಸ್ಯಗಳು ಬೆಳಿಲಿಕ್ಕೆ ಬೇಕು. ಇಷ್ಟೆಲ್ಲ ನಮಗೆ ಸೂರ್ಯನ ಉಪಯೋಗ ಇರೋದು ನಮ್ಗೆ ಅರ್ಥ ಆಗುತ್ತೆ. ಆದರೆ ವೇದವ್ಯಾಸ ದೇವರು ಅವತ್ತು ಸೂರ್ಯ ಹುಟ್ಟದೆ ಹೋದರೆ ಎಂಥ ಗಾಢಾಂತ ಕಾರಣವನ್ನು ಕಾಡಿಸ್ತಾ ಇತ್ತು ಅಂತ ತಿಳಿದವರಿಗೆ ವೇದವ್ಯಾಸರು ಅವತಾರ ಮಾಡದೆ ಹೋದರೆ ನಮ್ಮ ಸ್ಥಿತಿ ಹಾಗೆ ಆಗ್ತಿತ್ತು ಅಂತ ಹೇಳುತ್ತಾರೆ. ಯಾಕೆಂದರೆ ಹೊರಗಿನ ಕಣ್ಣಿದ್ದೇನು ಉಪಯೋಗ ಇಲ್ಲ. ಇವತ್ತು ನಾವು ಬರೀದಿ ಎಲ್ಲರಿಗೂ ಕಣ್ಣಿದೆ, ಓದ್ದೇತವನು ಹಾಗೆ ಇರ್ತಾನೆ, ಓದ್ದವ್ರಿಗೆ ದೊಡ್ಡ ವ್ಯತ್ಯಾಸ ಮಾಡ್ತಾರೆ ಅರ್ಥ ಬಟ್ಟೆ. ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ವಿದ್ಯೆ ಅನ್ನೋದು ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಮತ್ತೆ ಎಲ್ರಿಗೂ ಕೈಕಾಲು ಕಣ್ಣು ಕಿವಿಯೆಲ್ಲ ಒಂದೇ ಇರೋದೇನೆ. ಓದ್ದವನು ಹ್ಯಾಂಗ್ ಮಾಡ್ತಾನೆ, ಓದ್ದವನು ಹ್ಯಾಂಗ್ ಮಾಡ್ತಾನೆ, ಒಬ್ಬ ಯಾರು ಮನುಷ್ಯ ಇದ್ದಾನೆ ಡಾಕ್ಟ್ರು ಎಂತ ವಂಡರ್ಸ್ ಮಾಡ್ತಾನೆ, ಇನ್ನೊಬ್ಬ ಇಂಜಿನಿಯರ್ ಎಂತ ಅದ್ಭುತಗಳನ್ನು ಮಾಡ್ತಾನೆ, ಮತ್ತೊಬ್ಬ ಬಿಸಿನೆಸ್ ಪೀಪಲ್ ಎಂತ ಕೆಲಸ ಮಾಡ್ತಾನೆ, ನೀವು ಐ ಟಿ ಅವರು ಎಂತ ಅದ್ಭುತ ಕೆಲಸ ಮಾಡ್ತೀರಿ. ಏನ ಇಲ್ಲಿದೆ ಇದೆಲ್ಲ ಕೂಡ ಎಲ್ಲ ವ್ಯಾನ್ಗಳು ಹಾರ್ಡ್ವೇರ್ ಇದ್ದಾಗೆ, ಬ್ರೇನ್ ಎಲ್ಲ ಸಾಫ್ಟ್ವೇರ್ ಇದ್ದಾಗೆ, ಗೊತ್ತಾಯ್ತಲ್ಲ? ಅವರವ್ರ ಸಾಫ್ಟ್ವೇರ್ಗಳೇ ಬೇರೆ, ಭಗವಂತ ಎಲ್ಲರಿಗೂ ಫಿಕ್ಸ್ ಮಾಡಿಬಿಟ್ಟಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ದೇವರು ಇಡೀ ಜ್ಞಾನದ ಲಿಂಕ್ ಕೊಟ್ಟವರು ವೇದವ್ಯಾಸ ದೇವರು ಅಂತ ಹೇಳಿದ್ದ. ಹೊರಗಿನ ಇಂದ್ರಿಯಗಳು ಇಲ್ಲದೆ ಹೋದ್ರೆ ಮನುಷ್ಯ ಎಷ್ಟು ದುಃಖ ಪಡ್ತಿದ್ನೋ ಅದರ ಕೋಟಿ ಕೋಟಿ ಬಾರ ದುಃಖ ಜ್ಞಾನ ಇಲ್ಲದೆ ಹೋದ್ರೆ ಪಡ್ತಾನೆ. ಅದಕ್ಕೆ ದಂಡಿ ಅಂತ ಒಬ್ಬ ಕವಿ ಹೇಳ್ತಾನೆ, ಇವತ್ತೇನಾದರೂ ಶಾಸ್ತ್ರ ಅಂತ ಇಲ್ಲದೆ ಹೋಗಿದ್ರೆ ಜಗತ್ತೇನಾಗ್ತಿತ್ತು ಅಂದ್ರೆ ನಿಜವಾಗಲೂ ಕುರುಡರಾಗ್ತಿದ್ರು ಅಂತ ಹೇಳಿದ್ದ. ನಿಜವಾಗಲೂ ಕುರುಡರಾಗ್ತಿತ್ತು. ಇದ ಮಂದಂತಮ ಕೃಷ್ಣಂ ಜಾಯೇತ ಭುವನತ್ರಯಂ ಯತಿ ಶಬ್ದಾಹ್ವಯಂ ಜ್ಯೋತಿಹಿ ಆ ಸಂಸಾರಂ ನದಿತ್ಯತೆ. ಇವತ್ತು ಶಬ್ದ ಅಂತಕ್ಕಂಥದ್ದು ಈ ಶಾಸ್ತ್ರ ಅಂತಕ್ಕದ್ದಿಲ್ಲದೆ ಹೋಗಿದ್ರೆ ನಮ್ಮ ಜೀವನ ಎಲ್ಲ ಬರೀ ಕತ್ತರೇನ ರಾಶಿ ಆಗ್ತಿತ್ತು ಅಂತ ಹೇಳಿದ್ದಾರೆ. ಆದರೆ ಬೆಳಕು ಕೊಟ್ಟವರು ಯಾರು ಅಂದ್ರೆ ವೇದವ್ಯಾಸ ದೇವರು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜಗತ್ತಿಗೆ ಈ ಮಾಡರ್ನ್ ಎಜುಕೇಷನ್ ಇಂಪಾರ್ಟೆನ್ಸ್ ಗೊತ್ತಿದೆ, ಈ ಸ್ಪಿರಿಚುವಲ್ ಎಜುಕೇಷನ್ ಇಂಪಾರ್ಟೆನ್ಸ್ ಗೊತ್ತಾಗಿಲ್ಲ. ಸ್ಪಿರಿಚುವಲ್ ಎಜುಕೇಷನ್ ಬಗ್ಗೆ ಪರ್ಫೆಕ್ಟ್ ಆಗಿ ವಿಷಯ ಕೊಟ್ಟವರು ಅಂದ್ರೆ ವೇದವ್ಯಾಸ ದೇವರು. ಆದ್ದರಿಂದ ಅವತಾರ ಯಾತಕ್ಕೆ ಮಾಡಬೇಕಾಯ್ತು, ಜ್ಞಾನದ ಬೆಳಕನ್ನು ಕೊಡಲಿಕ್ಕೋಸ್ಕರ ಅವತಾರ ಮಾಡಬೇಕಾಯ್ತು. ಪ್ರಸಂಗ ಇರೋ ಸ್ವಲ್ಪ ಯೋಚನೆ ಮಾಡಿ, ದ್ವಾಪರ ಯುಗದ ಕೊನೆ, ನಾವಿರೋದು ಕಲಿಯುಗದೊಳಗೆ, ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ. ಜ್ಞಾನ ಹೇಗೆ ಅಂತ ಕೇಳಿದರೆ ಫ್ರಮ್ ಡೇ ಟು ನೈಟ್ ಇಟ್ ಹ್ಯಾಕ್. ಕೃತಯುಗ ಅಂಬೋದು ಡೇ, ಈ ಕಲಿಯುಗ ಅಂಬೋದು ನೈಟ್, ಅದು ಮಿಡ್ ನೈಟ್ ಇಟ್ ಹ್ಯಾಕ್, ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ ಬೆಳಕು ಅಂತ ಹೇಳ್ತಾರೆ. ದ್ವಾಪರ ಯುಗದ ಎಂಡ್ ಅಂದ್ರೆ ಅಲೆ ಅನ್ನೋ ಡಾನ್ ಆಫ್ ಕಲಿಯುಗ ಇಟ್ ಹ್ಯಾಕ್. ಅಷ್ಟೊತ್ತಿಗೆ ಅನೇಕ ರೀತಿಯಲ್ಲಿ ಸಾಯಂಕಾಲ 6 ಗಂಟೆ ಹೊತ್ತಲ್ಲಿ ಆಗಿರುತ್ತಾಗಲೇನೆ ಹಾಲು ಸೂರ್ಯ ಮುಳುಗ್ಬಿಡೆ ಮುಳುಗುವ ಹಂತದಲ್ಲಿ ಇರ್ತಾನೆ, ಎಲ್ಲ ಮನೆ ಸೇರ್ಕೊಳ್ಳೋ ಗಡಿಬಿಡಿಯಲ್ಲಿ ಇರ್ತಾರೆ, ಇನ್ನೇನು ಕ್ಷಣ ಕ್ಷಣಕ್ಕೂ ಕತ್ತಲೆ ಜಾಸ್ತಿ ಆಗುತ್ತೆ ಅನ್ನೋ ವಾತಾವರಣ ಇರುತ್ತೆ. ದ್ವಾಪರಯುಗದ ಕೊನೆಗೆ ಅಂತಹ ಭಾವನೆ ಬಂದಿತ್ತು. ಜೊತೆಗೆ ಇನ್ನೇನಾಗಿತ್ತು ಅಂದ್ರೆ ಜನಗಳ ಬುದ್ಧಿಶಕ್ತಿ ಮೊದಲಾದೆಲ್ಲ ಕಡಿಮೆ ಆಗ್ತಾ ಬಂದಿತ್ತು, ಜನಗಳ ಬುದ್ಧಿಶಕ್ತಿ ಮೊದಲಾದವುಗಳು ಕಡಿಮೆ ಆಗ್ತಾ ಬಂದಿತ್ತು. ಶಾಸ್ತ್ರಗಳೆಲ್ಲ ಲುಪ್ತವಾಗಿತ್ತು. ಲುಪ್ತವಾಗೋದು ಅಂದ್ರೆ ಏನೋ ಅವೈಲೇಬಲ್ ಆಗಿರಲಿಲ್ಲ ಅಂತ. ನಾನ್ ಅವೈಲೇಬಿಲಿಟಿ ಆಫ್ ಟೆಕ್ಸ್ಟ್ ಬುಕ್ಸ್ ಅಂದ್ರೆ ಪಾಠ ಮಾಡಲಿಕ್ಕೆ ಎಲ್ಲಿ ಬರುತ್ತೆ? ಹೊತ್ತಾನೆ ಟೆಕ್ಸ್ಟ್ ಬುಕ್ ಇದ್ರೆ ಪಾಠ ಮಾಡಲಿಕ್ಕೆ ಸಾಧ್ಯ. ನಿಜವಾದ ಎವರ್ ಲಾಸ್ಟಿಂಗ್ ಟೆಕ್ಸ್ಟ್ ಅಂದ್ರೆ ವೇದಗಳು. ಎಲ್ಲದೂ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ತು ಸುಮಾರು 1ನೇ ಕ್ಲಾಸ್ನಲ್ಲಿ ನಾವು ಓದ್ಬೇಕಾದ್ರೆ ಆಗಿತ್ತು, ಇವತ್ತು ಟೆಕ್ಸ್ಟ್ ಬುಕ್ ಆಗಿದೆ. ಅವಾಗ ಡಿಗ್ರಿ ಬುಕ್ ಆಗಿದ್ದು ಇವತ್ತು ಆಗಿದೆ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅಂತ ಜ್ಞಾನ ಪ್ರಪಂಚದೊಳಗೆ ನಮ್ಮ ಮನುಷ್ಯನ ವಿದ್ಯೆಯೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಅಡ್ವಾನ್ಸ್ಮೆಂಟ್ ಬರ್ತಾ ಹೋದ್ರೆ ಚೇಂಜ್ ಆಗುತ್ತೆ. ಅಧ್ಯಾತ್ಮ ವಿದ್ಯೆಯ ಮೂಲಭೂತ ಟೆಕ್ಸ್ಟ್ ಅಂದ್ರೆ ವೇದಾದಿಗಳು. ಅವು ಎಟರ್ನಲ್ ಸ್ಕ್ರಿಪ್ಚರ್ ಅಂತ ಕರೀತಾರೆ. ವೇದಗಳಿಗೂ ನಮ್ಮ ಲ್ಯಾಂಗ್ವೇಜ್ಗಳ ವ್ಯತ್ಯಾಸ ಏನಂತ ಕೇಳಿದ್ರೆ ಎಟರ್ನಲ್ ಸ್ಕ್ರಿಪ್ಚರ್ಸ್, ನೆವರ್ ಚೇಂಜಸ್ ಸ್ಕ್ರಿಪ್ಚರ್ಸ್ ಅಂದ್ರೆ ವೇದಗಳು. ಯಾವಾಗಲೂ ಒಂದೇ ರೀತಿಯಾದಂತಹ ಪಠ್ಯ ಪುಸ್ತಕ. ಅವುಗಳು ತುಂಬಾ ವಾಸ್ಟ್ ಲಿಟ್ರೇಚರ್, ತುಂಬಾ ಅಗಾಧವಾದಂತ ಶಬ್ದರಾಶಿ. ಜನಗಳು ವೇದಗಳನ್ನ ಹ್ಯಾಂಗ್ ಉಳಿಸ್ಕೋಬೇಕಾಗಿತ್ತು ಗೊತ್ತೇನು? ಇವತ್ತು ನಾವು ಪುಸ್ತಕ ಪ್ರಿಂಟಿಂಗ್ ಒಂದು ಮೆಥಡ್, ಬರೆಯೋದು ಒಂದು ಮೆಥಡ್, ಅನೇಕ ರೀತಿಯಲ್ಲಿ ಉಳಿಸಕ್ಕೆ ಬರುತ್ತೆ. ಆದ್ರೆ ವೇದಗಳನ್ನು ಹೇಗೆಲ್ಲ ಉಳಿಸಿದರೆ ಉಳಿಯೋದಿಲ್ಲ? ಅವುಗಳು ಕಿವಿ, ಬಾಯಿಂದ ಕಿವಿಗೆ ಕೇಳಬೇಕು, ತಲೆಯಲ್ಲೇ ಇರಬೇಕು. ವೇದಗಳು ವೇದಗಳನ್ನು ಬರದಿಟ್ಟರೆ ವೇದಗಳಿಗೆ ಮಹತ್ವ ಇಲ್ಲ, ಅದು ಮೆಮೊರಿಯಲ್ಲಿ ಇರಬೇಕೆ ಹೊರತು ಬರದಿಡಾಗಿಲ್ಲ. ಸೀಕ್ರೆಟ್ ಪರಿಸ್ಥಿತಿ ಹೇಗಿಟ್ಟಿರ್ತಾರೆ? ಸೀಕ್ರೆಟ್ ಕೂಡಲೇ ಮೇಂಟೈನ್ ಮಾಡಬೇಕು, ಅವ್ರು ಹೊರಗೆ ಬಿಡೋದಿಲ್ಲ. ಅದಕ್ಕೆ ಆ ಜ್ಞಾನ ಅವ್ರ ಜೊತೆಗಿರಬೇಕೆ ಹೊರತು ಎಲ್ಲೂ ಹೊರಗಡೆ ಲೀಕ್ ಆಗಬಾರದು. ಅಂತ ವೇದಗಳನ್ನ ನೆನ್ಪಿಟ್ಕೋಬೇಕಾದ್ರೆ ಬುದ್ಧಿಶಕ್ತಿ ಬಹಳ ತೀಕ್ಷ್ಣವಾಗಿರಬೇಕು. ಒಂದು ಮಾತು ಹೇಳ್ತೇನೆ ಕೇಳಿ. ಹಿತ್ ಸಿಂಗ್ ಅಂತ ಒಬ್ಬನು ಚೀನಾದ ಒಂದನ್ನ ಟ್ರಾವೆಲ್ಗೋಸ್ಕರ ಬಂದವನು, ಪ್ರವಾಸಿಗ. ಅದೇ ರೀತಿ ಗಿರಿನಾಥ್ ಸ್ವಾಮಿ, ಮೆಗಾಸ್ತಾನಿ ಸ್ವಾಮಿ ಬಂದವರು. ಅವ್ರು ನಮ್ಮ ಇಂಡಿಯಾದ ನಾಲೆಡ್ಜ್ ಅನ್ಕೊಂಡು ಎಷ್ಟು ಆಶ್ಚರ್ಯ ಪಡ್ತಾರೆ ಅಂತ ಹೇಳ್ತಾರೆ. ಅವನು ಬರೀತಾನೆ ನೋಡಿ, ಸಿಂಗ್ ಬರೀತಾನೆ, ಈ ಭಾರತ ದೇಶದೊಳಗೆ 16 ವರ್ಷದ ಹುಡುಗನಲ್ಲಿ ಎಂಥ ಜ್ಞಾನ ಭಂಡಾರ ಇರುತ್ತೆ ಅಂತ ಕೇಳಿದರೆ ನಮ್ಮ ಚೀನಾ ದೇಶದಲ್ಲಿ ಒಬ್ಬ ಲೈಬ್ರರಿಯಲ್ಲಿ ಅಷ್ಟು ಸುಖ ಇರೋದಿಲ್ಲ ಅಂತ ಹೇಳ್ತಾರೆ. ಒಬ್ಬ ಹುಡುಗನ ತಲೆಯೊಳಗೆ ನಾವು ಲೈಬ್ರರಿಗಿಂತ ಜಾಸ್ತಿ ನಾಲೆಜ್ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ಸಿಸ್ಟಮ್ ಆಫ್ ಎಜುಕೇಶನ್. ನಮ್ಮ ಎಜುಕೇಶನ್ ಹೇಗಿರ್ತಿತ್ತು ಅಂದ್ರೆ ಪುಸ್ತಕದಲ್ಲಿದ್ರೆ ವಿದ್ಯೆ ಅಲ್ಲ, ತಲೆಯಲ್ಲಿದ್ರೆ ವಿದ್ಯೆ. ಇಂಥ ಒಂದು ವಾತಾವರಣ ಇತ್ತು. 8 ವರ್ಷಕ್ಕೆ ಉಪನಯನ ಮಾಡಿ 16 ವರ್ಷದವರೆಗೂ ಕೂಡ ಅವನಿಗೆ ಟೆಕ್ಸ್ಟ್ ಎಲ್ಲ ಇದು ಮಾಡ್ತಾ ಮೊದಲು ಮಾಡ್ತೀವಲ್ಲ ಆ ಕಂಪ್ಯೂಟರ್ನಲ್ಲಿ ಡೇಟಾ ಎಂಟ್ರಿ ಮಾಡಿದೆ ಹಾಗಾಗಿ 16 ವರ್ಷದವರೆಗೂ ಡೇಟಾ ಎಂಟ್ರಿ ಮಾಡೋದು, 16 ಅಂದ್ರೆ ಸ್ಟಡಿ ಶುರು ಆಗ್ಬೇಕು. ಈಗ ಮೆಚುರಿಟಿ ಆಫ್ ಬ್ರೇನ್ ಬಂದಿರುತ್ತೆ ಆಗ, ಇಲ್ಲೆಲ್ಲ ಮೆಮೊರಿ ಜಾಸ್ತಿ ಇರ್ತದೆ. ಫ್ರಮ್ 8 to 16 ಮೆಮೊರಿ ಜಾಸ್ತಿ ಇರ್ತದೆ. ಆಫ್ಟರ್ ವರ್ಡ್ಸ್ ಮೆಚುರಿಟಿ ಜಾಸ್ತಿ ಬರುತ್ತೆ, ಥಿಂಕಿಂಗ್ ಜಾಸ್ತಿ ಬರ್ತದೆ. ಅದಕ್ಕೆ ಆ ಫೀಲ್ಡ್ ವೇಸ್ಟ್ ಆಗಬಾರದು. ಎಲ್ಲ ತಲೆ ತುಂಬಿಸ್ತಾ ಇದ್ರು, ಅದನ್ನ ಅರ್ಥ ಮಾಡ್ಕೊಡ್ತಾ ಇತ್ತು. ಈಗ ಪದ್ಧತಿ ಇಲ್ಲ, ಅದರಿಂದಾಗೇನೆ ಸಿನಿಮಾಡ್ ಲೋಡ್ ಆಗಿಬಿಡುತ್ತೆ ಪೂರ್ತಿಯಾಗಿ. ಏನೇನು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಲೋಡ್ ಆಗಿಬಿಡುತ್ತೆ. ಅದು ಎಕ್ಸ್ಪೋಸ್ ಆಗಿರೋದ್ರಿಂದ ಕ್ಯಾಮರಾ ಎಷ್ಟು ಸಿಕ್ಕಿದ್ರೆ ಹಾಗೂ ಆಗಿ ಏನಿದ್ರು ತಗೊಂಡ್ಬಿಡುತ್ತೆ ಅಷ್ಟೇ ನಿಮಗೆ. ಆ ಥರ ಆಗುತ್ತೆ. ಆ ಮೆಮೊರಿ ಎಷ್ಟು ಸ್ಟ್ರಾಂಗ್ ಇರ್ತಿತ್ತು ಅಂದ್ರೆ ಮಂತ್ರ ಎಲ್ಲ ಹಿಂದಿನ ಕಾಲದ ಮಂತ್ರ ಯಾಕೆ ಕೆಲಸ ಮಾಡ್ತಿತ್ತು ಅಂದ್ರೆ ಅದು ತಿಳಿಸದೆ ಕೆಲಸ ಮಾಡಿ ಪುಸ್ತಕರೋಡ್ ಹೇಳಿದ್ರೆ ಮಂತ್ರ ಅಲ್ಲ ಹೇಳಿದ್ದೆ. ಪುಸ್ತಕರೋಗಣ ಆಪರೇಷನ್ ಮಾಡಿದ್ರೆ ಗತಿ ಏನಾಗ್ತದೆ ಲೆಕ್ಕಾಯ್, ಪುಸ್ತಕರೋಡ್ ಆಪರೇಷನ್ ಮಾಡಿದ್ರೆ ದೋಗಿ ಗತಿ ಏನಾಗ್ತದೆ. ಆ ನಾಲೆಡ್ಜ್ ಎಂಬುದು ಎಲ್ಲ ಬ್ರೇನ್ ಅಲ್ಲಿ ಹೇಗೆ ಲೋಡ್ ಆಗಿರಬೇಕು, ಹಾಗೆ ಉಪಮಾನ ಹೋಮ ಮಾಡದ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಹೇಳ್ತಿದ್ರೆ ಮಂತ್ರ ಹಾಗೆ ಬರ್ತಿರ್ಬೇಕು. ಅದು ಬಿಟ್ಟು ಅರ್ಧ ನೋಡಿದ ಪುಸ್ತಕ ತೆಗೆದ್ರೆ ಮಂತ್ರಗಳಲ್ಲಾಗಲ್ಲ ಕೂಡ. ನಮ್ಗೆ ಆ ಕಾನ್ಸೆಪ್ಟ್ ತಪ್ಪಾಗಿದ್ದಕ್ಕೆ ಏನಾಗಿದೆ, ನಮ್ಮ ಅಪ್ರೋಚ್ ತಪ್ಪಿದೆ ಅಂತ ತಿಳ್ಕೊಂಡಿಲ್ಲ, ಅದೇ ಯೂಸ್ಲೆಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ತಪ್ಪದು ಅವೆಲ್ಲ ಹೈಲಿ ಯೂಸ್ಫುಲ್ಲವೋ ಅಂತ ಒಂದು ವಾತಾವರಣ ಬಂದಿತ್ತು. ಜೊತೆಗೆ ಗೌತಮ ಮುನಿಗಳ ಶಾಪ ಬೇರೆ ಕಾರಣ ಆಯ್ತು. ಗೌತಮವ್ರತ ಮುನಿಗಳು ಶಾಪವನ್ನು ಕೊಟ್ಟಂತೆ, ಅದರಿಂದ ಎಲ್ಲ ರೀತಿಯಲ್ಲೂ ಕೂಡ ದಾನ ಯುದ್ಧ ಜ್ಞಾನ ಲೋಪ ಆಗೋಯ್ತು. ಮೊದಲೇ ಕಡಿಮೆ ಇತ್ತು, ಅದು ಹೊರಟೋಯ್ತು. ಮೊದಲೇ ದ್ವಾಪರಯುಗದ ಕೊನೆ, ಕಲಿಯುಗದ ಆರಂಭ. ಎರಡನೇದಾಗಿ ಜನಗಳ ಬುದ್ಧಿಶಕ್ತಿ ಇತ್ಯಾದಿ ಕುಂತಾ ಬಂದಿತ್ತು ನ್ಯಾಚುರಲಿ. ಎಲ್ಲಕ್ಕೆ ಗೌತಮರ ಶಾಪ ಅನ್ನೋದು ಬಹಳ ದೊಡ್ಡದಾದಂತಹ ಅನರ್ಥವಾಗಿ ಬಂತು. ಆಗ ಎಲ್ಲ ದೇವತೆಗಳು ಹೋಗಿ ಆ ಗೌತಮರ ಶಾಪನ ಚಿಕ್ಕದ ಹೇಳಿರ್ತಾರೆ ಹೆಚ್ಚು ಬೇಡ. ಆಗ ಒಂದು ಭಯಂಕರ ಬರಗಾಲ ಬಂತಂತೆ ದ್ವಾಪರಯುಗದ ಕೊನೆಗೆ. ಋಷಿಮುನಿಗಳಿಗೆಲ್ಲ ಆಹಾರದ ಸಮಸ್ಯೆ ಬಂತು. ಆಹಾರ ಇಲ್ಲದವರು ಓದು ಬರಹ ಏನು ಮಾಡಕ್ಕೆ ಬರುತ್ತೆ ಅಂತ ಹೇಳಿ ಅನ್ನ ಹುಡ್ಕೊಂಡು ಹೊರಟರು. ಗೌತಮರ ಆಶ್ರಮಕ್ಕೆ ಬಂದರು. ಅಲ್ಲಿ ಒಳ್ಳೆ ಸುಭಿಕ್ಷವಾದ ವಾತಾವರಣ ಇತ್ತು. ಸ್ವಲ್ಪ ಜಿತ್ತೆ ವ್ಯಕ್ತಿ ಕೇಳಿಕೊಂಡ್ರು. ಅವರು ಹೇಳಿದರು ಇರಿ ಅಂತ ಹೇಳಿದರು. ಇಲ್ಲ ಜ್ಞಾನ ಕಾರ್ಯಕ್ಕೋಸ್ಕರ ಬಂದಿದ್ದೆ, ಸ್ಟೂಡೆಂಟ್ಗೆ ಹೇಗೆ ಆಶ್ರಯ ಕೊಡ್ತಾರಲ್ಲ ಹಾಗೆ ಇರಿ ಅಂತ ಹೇಳಿದ್ರು. ಇದ್ದು ಬಿಟ್ಟು 12 ವರ್ಷಗಳ ಕಾಲ ಇದ್ರು. ಆಮೇಲೆ ಮಳೆ ಬಂತು, ಬರಗಾಲ ಹೊರಟೋಗ್ಬಿಡುತ್ತೆ, ಇದು ವಾಪಸ್ ತಗೋಬೇಕು ಅಂತ ಅಂದ್ಕೊಂಡ್ರು. ಗೌತಮರು ಬಿಡ್ತಾ ಇಲ್ಲ, ಇವತ್ತು ಇಟ್ಕೊಳ್ಳೋದಿಲ್ಲ, ಅವತ್ತು ಬಿಡ್ತಿರಲಿಲ್ಲ, ಅಷ್ಟೇ ವ್ಯತ್ಯಾಸ. ಅತಿಥಿಗಳು ಅಂದ್ರೆ ಆ ದೇವರನ್ನು ಕಾಣಷ್ಟು ಮನೋಭಾವ ಇತ್ತಾಗ. ನಾವು ಹೋಗಬೇಕು ಅಂತಿವರು ಬೇಡ ಅಂತ ಅವರು 12 ವರ್ಷ ಇಟ್ಕೊಂಡಿದ್ದಾರೆ ಪಾಪ. ಅವ್ರು ಹೋಗಿ ಹೋಗ್ತೇವೆ ಅಂತ ಒತ್ತಾಯ ಇದ್ದ ಹೊರಕ್ಕೆ ಅವ್ರ ಮನಸ್ಸು ಬರಲಿಲ್ಲ, ಕಾಯ್ತಾ ಇದ್ರು. ಆ ಒಂದು ಹಿಂದಿನ ಕಥೆ ಹೇಳ್ತಾರೆ. ಪಾರ್ವತಿಯ ತಲೆಯಲ್ಲಿ, ರುದ್ರದೇವರ ತಲೆಯಲ್ಲಿ ಗಂಗಾದೇವಿ ಇದ್ದಾರೆ, ಭಾಗೀರಥಿ ತರ ಗಂಗಾಧರ ಅಂತ ರುದ್ರದೇವರಿಗೆ ಹೆಸರು. ಗಂಗಾದೇವಿನ ರುದ್ರ ತಲೆ ಮೇಲೆ ಇಟ್ಕೊಂಡಿರೋದು ವಿಷ್ಣು ಪಾದೋದಕ ಅಂತ ಹೇಳಿ ಗಂಗಾದೇವಿ ಸ್ವಲ್ಪ ಅಹಂಕಾರ ಬಂತಂತೆ. ಪಾರ್ವತಿ ಹೆಂಡತಿ ಜೊತೆ ಕೂಡ್ಕೊಂಡಿದ್ದಾರೆ. ಗಂಗಾದೇವಿ ಹೆಂಡತಿ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ, ಶಿವನಿಗೆ ಇಬ್ಬರು ಹೆಂಡಂದ್ರು. ಗಂಗೆ ಗೌರಿ ಅಂತ ಸಿನಿಮಾ ನಾಟಕ ಎಲ್ಲ ತೆಗೆದುಬಿಟ್ಟಿದ್ದಾರೆ. ತಪ್ಪದು, ಗಂಗಾದೇವಿ ಶಿವನ ಹೆಂಡತಿ ಅಲ್ಲ, ವರ್ಣನ ಹೆಂಡತಿ ಗಂಗಾದೇವಿ, ಶಿವನ ಹೆಂಡತಿ ಅಲ್ಲ. ಅದು ತಪ್ಪು ಕಲ್ಪನೆಗಳವೆಲ್ಲ ಕೂಡ. ವಿಷ್ಣು ಪಾದೋದಕ ತಲೆ ಮೇಲೆ ಇಟ್ಕೊಂಡಿರೋದು ಅಷ್ಟೇ. ಆಕೆ ಸ್ವಲ್ಪ ಅಹಂಕಾರ ಬಂದಂತೆ. ನನ್ನ ಹೆಂಡತಿ ಪಾರ್ವತಿನ ಜೊತೆ ಕೂಡ್ಕೊಂಡಿದ್ದಾನೆ, ನನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ, ನಾನು ಸ್ವಲ್ಪ ಶ್ರೇಷ್ಠಳು ಅಂತ ಸ್ವಲ್ಪ ಅಹಂಕಾರ ಗಂಗೆಗೆ ಬಂದಾಗ ಪಾರ್ವತಿ ದೇವಿ ನೋಡಿಬಿಟ್ಟು ಈ ಗಂಗಾದೇವಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಗಣೇಶನ್ ಕರೆದಂತೆ. ಗಣೇಶ ನೀನು ಹೋಗಿ ಈ ಗಂಗಾದೇವಿನ ಸ್ವಲ್ಪ ಕೆಳಗಿಳಿಸ ಏರ್ಪಾಟು ಮಾಡು ಅಂತ ಹೇಳಿದ್ರಂತೆ. ಅವಾಗ ಡಿಮೋಟ್ ಮಾಡಿದ್ದಂತ ಬುದ್ಧಿ ಬರುತ್ತಲ್ಲ ಹಾಗೆ ಆಯ್ತು ಅಂತ ಬರ್ತಾನೆ ಗಣೇಶ. ಇವ್ರ ಹತ್ರ ಬರ್ತಾನೆ, ಋಷಿಗಳ ಹತ್ರ ಬರ್ತಾನೆ, ಒಟವಿರೋದಲ್ಲಿ ಬರ್ತಾನೆ. ಆ ಋಷಿಗಳನ್ನು ಕೇಳ್ತಾನೆ, ನೀವೆಲ್ಲ ಎಷ್ಟು ತಿಳಿದವರು, ನಿಮ್ಮೊಂದು ವಿಷಯ ಗೊತ್ತಿರಬೇಕಲ್ಲ, ಪರಾನ್ನ ಬಹಳ ನಿಷಿದ್ಧವಾದದ್ದು, ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಟು ಮಾಡಿರ್ಬೇಕಲ್ಲ. ಪರಪಾಕವನ್ನು ತಿನ್ನಬಾರದು, ಯಾರದ ಮನೆ ಹೋಗ್ತೇವೆ ಕೊಡ್ತಾರೆ, ಎಂಜಾಯ್ ಮಾಡಿ ಬಂದ್ಬಿಡ್ತೇವೆ. ಆ ಶಾಸ್ತ್ರ ಹೇಳುತ್ತದೆ ಅವ್ರು ಕೊಡೋದು ಅನ್ನ ಅಲ್ಲ, ತಮ್ಮ ಋಣನ ಜೊತೆ ಸೇರಿಸಿಕೊಡ್ತಾರೆ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಅಂತೇವಲ್ಲ, ಸೈನ್ ಮಾಡೋದಿಲ್ಲ ಅಂತಾನೆ, 1/2 ಕೊಡಿಸಿದ ಸೈನ್ ಮಾಡಿಬಿಡ್ತಾರೆ. ಯಾಕೆಂದ್ರೆ ಅದು ಅಪ್ಲಿಕೇಶನ್ ಕ್ರಿಯೇಟ್ ಆಗ್ತದೆ. ಅದಕ್ಕೆ ನಾವೇನಾದರೂ ವ್ಯಾಲ್ಯೂ ತಿಳಿಸ್ಕೋಬೇಕು ಅಂತಿದ್ರೆ ಅಪ್ಲಿಕೇಶನ್ ಬಲಿಯಾಗಬಾರದು. ಅಪ್ಲಿಕೇಶನ್ ಶುರುವಾಗೋದು ಯಾವಾಗ, ಅನ್ನಪಾನಗಳ ಶುರುವಾಗುತ್ತೆ. ಅದಕ್ಕೆ ತಿನ್ನಬಾರದು ಗೊತ್ತಿರಬೇಕಲ್ಲ ನಿಮಗೆ, ಶಾಸ್ತ್ರ ಬ್ಯಾನ್ ಮಾಡುತ್ತೆ. ಇನ್ನೊಬ್ಬರ ಮೇಲೆ ಹೋಗಿ ತಿನ್ನಬೇಡಿ, ಇನ್ನೊಬ್ಬರು ಕೊಟ್ಟರು ತಿನ್ನಬೇಡಿ. ಆಪತ್ಕಾಲದಲ್ಲಿ ಪರವಾಗಿಲ್ಲ, ನಮಗೆ ಸದಾ ಆಪತ್ತು ಅಂದ್ರೆ ಏನು ಪ್ರಯೋಜನ ಇಲ್ಲ, ಒಂದು ಕಾಲ ಅಂತ ಇರ್ತದೆ ಯಾವಾಗಲೂ ಕೂಡ. ಆದ್ರಿಂದ ಮಾಡಬೇಡಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಹೋಗಿ ಅಂತ ಹೇಳಿದ್ರಂತ. ಆಗ ಹೇಳ್ತಾರೆ, ಹೌದು ಗಣೇಶ ಅಂತ ಗೊತ್ತಿಲ್ಲ ಪಾಪ ಅವರಿಗೆ, ಯಾರು ಓಟು ಅಂತ ತಿಳ್ಕೊಂಡಿದ್ದಾರೆ. ಆಯ್ತು ಹೇಳೋದು ನನಗೆ ಅರ್ಥ ಆಗ್ತಾ ಇದೆ, ಈ ಬಿಡ್ತಾ ಇಲ್ಲ ವ್ಯಕ್ತಿ, ಏನ್ ಮಾಡೋದು ನಾವೀಗ ಅಂದಾಗ ಹೇಳ್ತಾರೆ, ಒಂದು ಕೆಲಸ ಮಾಡಿ, ಉಪಾಯ ಹೇಳ್ಕೊಡ್ತೀನಿ ಮಾಡಿ ಅಂತ ಹೇಳಿದ್ರೆ. ಉಪಾಯ ಹೇಳ್ಕೊಡುತ್ತೆ, ಏನು ಉಪಾಯ ಅಂದ್ರೆ, ನೀವೊಂದು ಗೋವನ್ನು ನಿರ್ಮಾಣ ಮಾಡಬೇಕು, ಈ ಮಂತ್ರ ಶಕ್ತಿಯಿಂದ ಒಂದು ಹಸುವನ್ನು ನಿರ್ಮಾಣ ಮಾಡಬೇಕು. ಅದನ್ನ ಗೌತಮರ ಈ ಕಥೆಯೊಳಗೆ ತಿನ್ನಕ್ಕೆ ಅಂತ ಬಿಡಬೇಕು ಬೆಳೆಯನ್ನ. ಅಷ್ಟ ಹ್ಯಾಕ್ ಸೃಷ್ಟಿ ಮಾಡಿರ್ಬೇಕು ಅಂದ್ರೆ ಅದು ಓಡಿಸ್ಲಿಕ್ಕೆ ಅಂತ ಬರ್ತಾರೆ. ಹೇ ಅಂದ್ರೆ ಸತ್ತು ಬಿಡ್ಬೇಕು, ಆ ರೀತಿ ಮಾಡಿದ್ರೆ ಮುಟ್ಟೆದ ಸತ್ತು ಹೋಗ್ಬೇಕು, ಸತ್ತು ಹೋಗ್ಬಿಡುತ್ತೆ. ನೀವೇನ್ ಮಾಡ್ಬೇಕಾಗ, ನೀವು ಗೋಹತ್ಯೆ ಮಾಡಿದ್ದೀರಿ, ನಿಮ್ಮ ಪಾಪಗಳನ್ನ ತಿನ್ನೋದಿಲ್ಲ ಅಂತ ಹೊರಟು ಬಿಡಿ ಅಂತೇಳಿ. ಅಂದ್ರೆ ಪಾಪಗಳನ್ನ ತಿನ್ನಬಾರದು, ಇವತ್ತು ಆಡಿ ನೋಡ್ತವ್ರು ತಿನ್ನಲೇಬಾರದು, ಆ ಕಾಲ ಬಂದ್ಬಿಡುತ್ತೆ. ಪಾಪಗಳನ್ನ ತಿನ್ನಬಾರದು ಅಂದ್ರೆ ಒಳ್ಳೆಯವರನ್ನ ತಿಂದ್ರೆ ಬುದ್ಧಿ ಉದ್ಧಾರ ಆಗ್ತದೆ, ಕೆಟ್ಟವರನ್ನ ತಿಂದ್ರೆ ಆ ಬುದ್ಧಿನೂ ಕೆಡ್ತದೆ ಅಂತ ಅರ್ಥ. ಅದಕ್ಕೆ ತಿನ್ನೇನೇ ಇಲ್ಲ, ತಕ್ಷಣ ಹಾಗೆ ಮಾಡ್ತಾರೆ ಅವರು. ಅದೇ ಸತವನ್ನು ಸೃಷ್ಟಿ ಮಾಡ್ತಾರೆ, ಅವರ ಗದ್ದೆಯಲ್ಲಿ ಬಿಡ್ತಾರೆ. ಅವ್ರು ನೋಡ್ತಾರೆ ಪಾಪ. ನಮ್ಮ ಶಾಸ್ತ್ರ ಹೇಳುತ್ತೆ, ಗೋವನ್ನ ಏನ್ ಮಾಡಿದ್ರು ಹೊಡಿಬೇಡಿ, ಬಹಳ ಮುಖ್ಯವಾದದ್ದು. ಗೋ ಮನೆಯೊಳಗೆ ಬಂದು ತಿಂದಕ್ಕೋದ್ರು ಓಡಿಸ್ಬೇಡಿ, ಯಾಕೆಂದ್ರೆ ಅದೇನ್ ತಿಂದ ನಮಗೆ ಕೊಡುತ್ತೆ ವಾಪಸ್. ಹಾಲು ಕೊಟ್ಟರು ನಮಗೆ, ಗೋಮೂತ್ರ ನಮಗೆ, ಗೋಮಯ ನಮಗೆ, ವೇಸ್ಟೇಜೇ ಇಲ್ಲ ಅದರೊಳಗೆ. ಬಹುಶಃ ಮಹಿಷ ತಿಂದ್ರು ವೇಸ್ಟ್ ಆಗುತ್ತೆ, ಗೋ ತಿಂದ್ರೆ ವೇಸ್ಟ್ ಆಗಲ್ಲ ಅಂತ ಹೇಳುತ್ತೆ. ಅದು ಮ್ಯಾಜಿಕ್. ತನ್ನ ಎಲ್ಲಾ ಪಾರ್ಟ್ ಉದ್ಯೋಗಕ್ಕೆ ಬರೋ ಒಂದೇ ಪ್ರಾಣಿ ಅಂದ್ರೆ ಗೋವು ಅಂತ ಕರೀತಾರೆ. ಅದಕ್ಕೆ ಗೋವಿನ ಓಡಿಸ್ಬಾರ್ದಂತೆ, ಅದು ವೇಸ್ಟ್ ಆಗೋದಿಲ್ಲ ತಿಂದ್ರು ಕೂಡ ಅಂತೇಳಿ. ಅಕಸ್ಮಾತ್ ಓಡಿಸ್ಬೇಕಾದ್ರೆ ಸುಮ್ಮನೆ ಹೈ ಅನ್ಬೇಕಂತಷ್ಟೇ. ಅವ್ರೇನ್ ಕೈಯಲ್ಲಿ ನೀರು ಹಾಕೊಂಡು ಹೇ ಅಂದ್ರೆ ಅಷ್ಟೇ, ಸತ್ಯ ಹೋಗ್ಬಿಡ್ತದ. ಆ ಥರ ಪ್ರಿಪೇರ್ ಮಾಡಿದ್ರಲ್ಲ ಅದು ಸತ್ತ ಹೋಯ್ತದ. ಅವರೆಲ್ಲ ಬಂದರು ನೋಡಿದ್ರು, ಗೌತಮರೇ ನೀವು ಗೋಹತ್ಯೆ ಮಾಡಿದ್ದೀರಿ, ನಿಮ್ಮ ಅನ್ನ ತಿನ್ನಬಾರದು ಅಂತ ಹೋಗ್ಬಿಟ್ರಂತ ಕಡೆ. ಆಗ ಒಂದು ಎಣೆ ಹೇಳ್ಕೊಟ್ಟಿರ್ತಾನೆ, ನಾ ಪಾಪ ಹೋಗ್ಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿ ಅಂತ ಹೇಳಿರ್ತಾರೆ. ಗೌತಮರು ಕೇಳಿರ್ತಾರೆ ಏನು ಮಾಡಬೇಕು ಪಾಪ ಹೋಗ್ಬೇಕಾದಾಗ. ಅವ್ರು ಹೇಳ್ತಾರೆ, ನೀವು ಶಿವನ ಹಣೆಯ ತಲೆಯ ಮೇಲೆ ಗಂಗಾದೇವಿ ಇದ್ದಾಳಲ್ಲ, ಅದರ ಒಂದು ಕವಲು ಹರಿದು ಬಂದು ಈ ಹಸಿವಿನ ಮೇಲೆ ಹರಿದ್ರೆ ಆಗ ಬದುಕುತ್ತೆ, ನಿಮ್ಮ ಪಾಪ ಹೋಗುತ್ತೆ ಅಂದ್ರಂತೆ. ತಕ್ಷಣ ಗೌತಮರು ತಪಸ್ಸಿಗೆ ಕೊಡ್ತಾರೆ, ತಪಸ್ಸು ಮಾಡ್ತಾರೆ. ಶಿವ ಪ್ರತ್ಯಕ್ಷರಾಗ್ತಾನೆ, ಏನು ಬೇಕು ಅಂತ ಕೇಳ್ತಾರೆ. ನಿಮ್ಮ ಗಂಗೆಯ ಕವಲು ಒಂದು ಬಿಡಿ ಅಂತ ಕೇಳ್ತಾರೆ. ಒಂದು ಕವಲು ಭಗೀರಥನಿಂದ ಬಿಟ್ಟಿದ್ರು, ಅವರೆಲ್ಲ ಸಗರ ಪುತ್ರರು ಉದ್ಧಾರವಾಗಿದ್ರು. ಇನ್ನೊಂದು ಕವಲನ್ನು ಬಿಟ್ಟರು, ಅದು ಬಂತು, ಹರ್ಕೊಂಡು ಬಂತು, ಗೋವಿನ ಮೇಲೆ ಹರಿತು, ತಕ್ಷಣ ಬದುಕೋಯ್ತು. ಅವತ್ತಿನಿಂದ ಆ ನದಿಗೆ ಗೋದಾವರಿ ಅಂತ ಹೆಸರಾಯಿತು ಅಂತ ಹೇಳಿದ್ದಾರೆ. ಹೆಸರನ್ನೇ ಅರ್ಥ ಇದೆ, ಗೋದಾವರಿ, ಗೋದಾವರಿ, ಗೋವಿಗೆ ಪ್ರಾಣ ಕೊಟ್ಟ ನೀರು ಅಂತ ಹೆಸರು. ನದಿ ಹೆಸರು ಹಾಗೆ ಇದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇನೆ. ನನ್ನ ನದಿ ಗೊತ್ತು, ಅದರ ಪಾವಿತ್ರ್ಯ ಗೊತ್ತು, ಬ್ಯಾಕ್ಗ್ರೌಂಡ್ ಗೊತ್ತಿರೋದಿಲ್ಲ. ಗೌತಮಿ ಅಂತಲೇ ಹೆಸರಾಯ್ತದೆ. ಗೌತಮರು ತಂದಿದ್ದರಿಂದ ಗೌತಮಿ, ಭಗೀರಥ ತಂದಿದ್ದರಿಂದ ಭಾಗೀರಥಿ, ಗೌತಮರು ತಂದಿದ್ದು ಗೌತಮಿ ಅಂತ ಹೆಸರಾಯ್ತು. ಇದು ಅದರ ಬ್ಯಾಕ್ಗ್ರೌಂಡ್. ಇಷ್ಟು ಹೇಳಿ ಹೋಗಿಬಿಡಿ ಅಂತ ಹೇಳಿದ್ರು, ಹೋಗಿಬಿಟ್ಟಿದ್ರು. ಹಾಗೆ ಆಯ್ತು. ಗೌತಮರು ಈಗ ಗೋ ಬದುಕಿದ ಮೇಲೆ ಯೋಚನೆ ಮಾಡಿದ್ರು, ನಾನು ಎಂದೂ ತಪ್ಪು ಮಾಡದವನು, ನಾನು ಹೀಗಂತಷ್ಟ ಗೋ ವ್ಯಾಪಕ ಸತ್ತಿತ್ತು, ಇದೇನೋ ಒಂದು ಪ್ರೀಪ್ಲಾಂಡ್ ಅಂತ ಅನ್ಕೊಂಡು ಧ್ಯಾನ ಕೂತರು. ಧ್ಯಾನದ ಎಲ್ಲ ಕಾಣಿಸ್ತು ಅವರಿಗೆ, ಈ ಋಷಿಗಳು ಮಾಡಿದ ಕುತಂತ್ರ ಅಂತ ಗೊತ್ತಾಯ್ತು. ತುಂಬಾ ಕೋಪ ಬಂತವರಿಗೆ. ನಮ್ಮ ಆಶ್ರಮದಲ್ಲಿ 12 ವರ್ಷ ಇದ್ದು ನಾನು ಕೊಟ್ಟ ಅನ್ನವನ್ನ ಉಪಯೋಗ ಮಾಡಿಕೊಂಡು ಬದುಕಿ ನನ್ನ ಕೈಯಲ್ಲೇ ತಪ್ಪು ಮಾಡಿ ಶಾಪ ಕೊಟ್ಟು ಬಿಟ್ರಲ್ಲ, ಇವರಿಗೆ ಶಿಕ್ಷೆ ಕೊಡಬೇಕು ಅಂತ ಏನ್ ಮಾಡಿದ್ರಂತೆ, 12 ವರ್ಷಗಳ ಕಾಲ ನನ್ನಲ್ಲೇ ಇದ್ದು ಏನು ಧ್ಯಾನ ಸಂಪಾದನೆ ಮಾಡಿದ್ರು ಅದೆಲ್ಲ ಕೂಡ ಮರ್ತ ಹೋಗಲಿ ಶಾಪ ಕೊಟ್ಟುಬಿಟ್ರು. ಅದರಿಂದ ಎಲ್ಲ ಜ್ಞಾನ ಹೊರಟೋಯ್ತು. ಇದು ಗೌತಮಸ್ಯ ಋಷಿಯ ಶಾಪ ಜ್ಞಾನೇತು ಅಜ್ಞಾನ ತಾಂಗತೆ. ಸೊ ನ್ಯಾಚುರಲ್ ರೀಸನ್ ಜೊತೆಗೆ ಎಕ್ಸ್ಟ್ರಾ ರೀಸನ್ ಸೇರ್ಕೊಂಡ್ಬಿಡ್ತು. ಹೀಗಾಗಿ ಜ್ಞಾನ ಏನಾಯ್ತಂತೆ, ಕಲಿಯುಗದ ಆರಂಭದ ಹೊತ್ತಿಗೆ ಸಂಪೂರ್ಣವಾಗಿ ನಾಟ್ಯವಾಗಿ ಹೋಯಿತು. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ವೇದವ್ಯಾಸ ಆಕಾರ ಆಗುತ್ತೆ. ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ರಿಪೇರಿಗಾದ್ರೆ ಯಾರು ಮಾಡಿಬಿಡ್ತಾರೆ, ಮೇಜರ್ ರಿಪೇರ್ ಆದರೆ ಎಕ್ಸ್ಪರ್ಟ್ ಬರಬೇಕಾಗ್ತದೆ. ಇವತ್ತು ಜ್ಞಾನವನ್ನು ಸಂಪೂರ್ಣ ಪುನರುತ್ಥಾನಗೊಳಿಸಬೇಕಾಗಿತ್ತು, ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಇವತ್ತು ಒಂದು ರಿಜಿಸ್ಟ್ರೇಷನ್ ಸ್ಯಾಂಕ್ಷನ್ ಆದಮೇಲೆ ಮುಂದಿನ ಫಾರ್ಮಾಲಿಟಿ ಬೇರೆ. ಸ್ಯಾಂಕ್ಷನ್ ಯಾರೂ ಮಾಡಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ಅಥಾರಿಟಿ ಹೇಗೆ ಬರಬೇಕು, ಕಂಪಿಟೆಂಟ್ ಅಥಾರಿಟಿ ಹೇಗೆ ಮಾಡಬೇಕು, ಹಾಗೆ ಇವತ್ತು ವೇದವ್ಯಾಸರೇ ಜ್ಞಾನ ಕೊಡಬೇಕಾಯಿತು. ಆಗ ಪರಾಶರ ಮತ್ತು ಸತ್ಯವತಿ ಅಂತ ಮುನಿ ದಂಪತಿಗಳ ನಿಮಿತ್ತ ಮಾಡಿಕೊಂಡು ನಾರಾಯಣ ಅವತಾರ ಮಾಡ್ತಾನೆ. ಅದಕ್ಕೆ ವೇದವ್ಯಾಸ ಅವತಾರ ಅಂತ ಹೇಳಿ ವೇದವ್ಯಾಸರು ಅಂದ್ರೆ ಅವರು. ಇದು ಬ್ಯಾಕ್ಗ್ರೌಂಡ್. ಇದು ಇದಕ್ಕೆ ಅರ್ಥ ಮಾಡ್ಕೋಬೇಕು. ಜಗತ್ತಿನೊಳಗೆ ಸಂಪೂರ್ಣವಾಗಿ ಅಜ್ಞಾನದ ವಾತಾವರಣ ತುಂಬಿ ತುಳುಕ್ತಾ ಇದ್ದ ಕಾಲಕ್ಕೆ ಅವತಾರ ಮಾಡಿ ಬಂದವರೇ ವೇದವ್ಯಾಸ ದೇವರು. ಆ ರೀತಿ ಸಂಪೂರ್ಣ ಬೆಳಕನ್ನು ಕೊಡ್ತಕ್ಕಂಥ ಶಕ್ತಿ ದೇವರಿಗೆ ಹೊರತು ಬೇರೆ ಯಾರಿಗೂ ಇಲ್ಲ. ಆದ್ರಿಂದ ವೇದವ್ಯಾಸರು ಸಾಕ್ಷಾತ್ ನಾರಾಯಣ. ಇದು ಪಾರ್ಟಿ. ಇದಿಷ್ಟು ಕೂಡ ವೇದವ್ಯಾಸರ ಬಗ್ಗೆ ಶಾಸ್ತ್ರೀಯವಾದ ಪೌರಾಣಿಕವಾದ ಹಿನ್ನೆಲೆಯ ಪರಿಚಯ ಇದಿಷ್ಟು ಕೂಡ. ಮುಂದಿನ ಪಾಠ, ವೇದವ್ಯಾಸ ದೇವರು ಹೇಗೆ ಅವತಾರ ಮಾಡಿದ್ರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಕೃಷ್ಣಾವತಾರ ಹೇಗಾಯಿತು, ವೇದವ್ಯಾಸ ಅವತಾರ ಹೇಗಾಯಿತು. ನಾವು ಕೃಷ್ಣಾವತಾರ ಹೇಗಾಯ್ತು ಗೊತ್ತಿರಬೇಕಲ್ಲ ಫಸ್ಟ್, ಇಲ್ಲರೂ ಅದು ಗೊತ್ತಾಗಲ್ಲ. ಕೃಷ್ಣಾವತಾರ ದೇವಕಿ ವಸುದೇವರಿಂದ ಆಗಿದ್ದಲ್ಲ, ಅವರ ನಿಮಿತ್ತನೇ ಹೊರತು ಅವರೇ ತಂದೆ ತಾಯಿಗಳಲ್ಲ. ನಿಜವಾಗ್ಲೂ ಕೂಡ ವೇದವ್ಯಾಸರಿಗೂ ಹಾಗೇನೆ. ಪರಾಶರ ಅಂತ ಒಬ್ಬ ಮುನಿ, ಸತ್ಯವತಿ ಅಂತ ಒಬ್ಬ ತಾಚಕನ್ಯ ಅವಳು, ಅವರಿಬ್ಬರಲ್ಲಿ ಹುಟ್ಟಿ ಬಂದ ರೂಪವೇ ವೇದವ್ಯಾಸ ರೂಪ. ಅದು ನಿಮಿತ್ತ ಅಷ್ಟೇ. ದಾಚಕನ್ಯ ಅಂದ್ರೆ ಬೆಸ್ತರ ಹುಡುಗಿ ಅಂತ. ಬೆಸ್ತರ ಹುಡುಗಿ ಅವರು ಪರಾಶರ ಮುನಿಗಳಿವರು. ಬರೀ ಇಷ್ಟೇ ಕತೆ ಕೇಳಿಬಿಟ್ರೆ ಮೂರೋತಿ ಇವತ್ತಿನ ಕತೆ. ಮೊದಲೇ ಎಂಟ್ರಿಕೆ ಆದ್ಮೇಲೆ ಸಾಕಷ್ಟು ಆಗುತ್ತೆ. ವೇದವ್ಯಾಸ ದೇವರ ಕಾಲಕ್ಕೆ ಆಗೋಯ್ತಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಬೇರೆಯವಳು ಅವಳಲ್ಲ. ರಾಜಕನ್ಯಾ ಅಂತ ಬೆಳೆದಿದ್ದು ದಸರಾತ್ರ, ಅವಳು ಹುಟ್ಟಿದ್ದು ದಸರ ಮಗಳಾಗಿ ಅಲ್ಲ, ಉಸುವಿನ ಮಗಳವಳು, ಉಸು ಅಂತಕ್ಕಂಥ ರಾಜನ ಮಗಳು, ರಾಜಕುಮಾರಿ ಅವಳು. ಪರಾಶರರು ಅವಳಲ್ಲಿ ತಾವು ತಪಶಕ್ತಿಯಿಂದ ಪಡೆದಂತಹ ಒಂದು ವರದಿಂದಾಗಿ ಹುಟ್ಟಿದವರೇ ವೇದವ್ಯಾಸ ದೇವರು. ವೇದವ್ಯಾಸ ವರ ಕೊಟ್ಟಿರ್ತಾರೆ ಅವರಿಗೆ, ಮಗನಾಗಿ ಹುಟ್ಟುತ್ತೇನೆ ಅಂತ ಅವತಾರ ಮಾಡ್ತೇನೆ ಅಂತೇಳಿ ಅವತಾರವನ್ನು ಮಾಡ್ತಾರೆ. ಹುಟ್ಟಿದ್ದು ಯಮುನಾ ನದಿಯ ಒಂದು ದ್ವೀಪ ಐಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಹುಟ್ಟಿತ್ತು. ಅದಕ್ಕೆ ದ್ವೈಪಾಯನ ಅಂತ ಹೆಸರಾಯಿತು. ದ್ವೈಪಾಯನ, ದ್ವೀಪದ ಮಧ್ಯೆ ಅವತಾರ ಮಾಡಿ ಬಂದವರು ಅಂತ. ನಾವು ದ್ವೈಪಾಯನ ಅಂತ ಹೆಸರು ಕೇಳಿರ್ತೇವೆ, ಯಾತಕ್ಕೆ ಹೆಸರು ಬಂತು ಅಂತ ಗೊತ್ತಿರೋದಿಲ್ಲ. ದ್ವೈಪಾಯನ, ದ್ವೀಪದ ಮಧ್ಯೆ ಅವತರಿಸಿ ಬಂದವರು ಅಂತ ಅರ್ಥ. ಎರಡನೇದಾಗಿ ಅದು ಯಮುನಾ ನದಿಯ ದ್ವೀಪ, ಯಮುನಾ ನದಿಯ ದ್ವೀಪ. ಯಮುನಾ ನದಿಯನ್ನು ಕೃಷ್ಣಾ ನದಿ ಅಂತಲೂ ಕರೀತಾರೆ. ಕಪ್ಪಿಗಿದೆ ನೀರು, ಅದರದ್ದು ಪ್ರಯಾಗದಲ್ಲಿ ನೋಡ್ತೀರಿ, ಕ್ಲಿಯರ್ ಆಗಿ ಕಾಣುತ್ತೆ. ಗಂಗಾ ನದಿ ಯಮುನಾ ನದಿ ಸೇರುತ್ತೆ, ಗಂಗಾ ನದಿ ನೀರು ವೈಟಿಷ್ ಆಗಿದ್ರೆ ಇದು ಬ್ಲಾಕಿಷ್ ಆಗಿರುತ್ತೆ. ಅದು ಕೃಷ್ಣ ಅಂದ್ರೆ ಕಪ್ಪು ಅಂತ, ಕಪ್ಪು ನದಿ. ಕೃಷ್ಣ ದ್ವೈಪಾಯನ, ಕೃಷ್ಣ ದ್ವೀಪ ಅಂದ್ರೆ ಯಮುನಾ ದ್ವೀಪ, ಯಮುನಾ ದ್ವೀಪದಲ್ಲಿ ಅವತಾರ ಮಾಡಿದವರು ಅಂತ ಅದಕ್ಕೆ ಅರ್ಥ. ಇನ್ನೊಂದರ್ಥ ಕೃಷ್ಣ ಅಂತಲೂ ಅವ್ರಿಗೆ ಹೆಸರು. ಕೃಷ್ಣ, ಇನ್ನೊಬ್ಬ ಕೃಷ್ಣ ಬಂದಲ್ಲ ಅಂತ ಕೇಳಿದ್ರೆ ಹೌದು, ಯದುಕುಲದಲ್ಲಿ ಅವತಾರ ಮಾಡಿದ್ದಕ್ಕೆ ಈ ಯಾದವ ಕೃಷ್ಣ ಅಂತ ಗೋಪಾಲಕೃಷ್ಣನ ಕರೀತಾರೆ. ವಿಶಿಷ್ಠ ಮುನಿಗಳ ಮಗ ಶಕ್ತಿ ಅಂತ ಹೇಳಿ, ಶಕ್ತಿ ಮುನಿಯ ಮಕ್ಕಳೇ ಪರಾಚರರು, ಪರಾಚರ ಮಕ್ಕಳೇ ವೇದವ್ಯಾಸ ದೇವರು. ಅದಕ್ಕೆ ಅವರು ವಾಸಿಷ್ಠ ಕೃಷ್ಣ ಅಂತ ಅವರಿಗೆ ಹೆಸರು. ವೇದವ್ಯಾಸ ದೇವರಿಗೂ ಕೃಷ್ಣ ಅಂತ ಹೆಸರು, ವಾಸಿಷ್ಠ ಕೃಷ್ಣ. ಯಾಕೆ ಅವರು ಕೂಡ ಹೇಗಿದ್ರು, ಕೃಷ್ಣವರ್ಣಂ ಕಲವು ಕೃಷ್ಣಂ. ನೋಡೋದಕ್ಕೆ ಅವರು ಬ್ಲೂಯಿಷ್ ಬ್ಲಾಕ್, ಅದು ಬರೀ ಬ್ಲಾಕ್ ಬೇರೆ, ಬ್ಲಾಕ್ ಇದ್ದವರೆಲ್ಲ ಕೃಷ್ಣ ಅಂತ ಕರ್ಕೊಳ್ಳೋಕ್ಕಾಗೋದಿಲ್ಲ, ಬ್ಲೂಯಿಷ್ ಬ್ಲಾಕ್ ಇರಬೇಕು, ಅದು ಸ್ಪೆಷಲ್. ಅದು ಬಂದು ಅಂತ ಕಲರ್ ಇದ್ದು ಇಬ್ಬರಿಗೇನೆ, ವೇದವ್ಯಾಸ ದೇವರಿಗೆ ಮತ್ತು ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಅಂತ ಇಬ್ಬರಿಗೂ ಕೃಷ್ಣ ಅಂತ ಹೆಸರು. ಅವ್ರು ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಎರಡು ಹೆಸರು ನೆನ್ಬಿಟ್ಕೊಡಿ. ಒಂದು ವೇದವ್ಯಾಸರು ಪ್ರಸಿದ್ಧವಾದ ಹೆಸರು, ಆಮೇಲೆ ಕೃಷ್ಣ ದ್ವೈಪಾಯನ, ಬರೀ ದ್ವೈಪಾಯನ. ಆಮೇಲೆ ಈ ಕಾರಣದಿಂದಾಗಿ ವಾಸಿಷ್ಠ ಕೃಷ್ಣ. ಇನ್ನೊಂದು ಕಾರಣ ಕೊಡ್ತಾರೆ, ಅವರು ಅವತಾರ ಮಾಡಿದ್ದು, ವಾಸ ಮಾಡಿದ್ದು ಹೆಚ್ಚಾಗಿ ಬದರಿಯೊಳಗೆ. ಅದಕ್ಕೆ ಪಾದರಾಯಣ ಅಂತ ಅವರಿಗೆ ಹೆಸರು, ಬದರಿಯಲ್ಲಿ ವಾಸ ಮಾಡಿದ್ದಕ್ಕೋಸ್ಕರ ಪಾದರಾಯಣ. ಇದು ಇನ್ನೊಂದು ಹೆಸರು ಅವರಿಗೆ. ಮತ್ತು ವೇದಗಳನ್ನು ವಿಭಾಗ ಮಾಡಿದ್ದಕ್ಕೋಸ್ಕರ ವೇದವ್ಯಾಸ ಅಂತ ಹೆಸರಾಯಿತು. ಇಷ್ಟೆಲ್ಲ ವೇದವ್ಯಾಸ ಹೆಸರುಗಳೇ. ಒಂದೊಂದು ಹೆಸರಿನ ಹಿಂದಿನ ಅರ್ಥ ಮಾಡಿಕೊಂಡ್ರೆ ಅವರು ಕ್ವಾಲಿಫಿಕೇಷನ್ ಅಂತ ಅರ್ಥ ಆಗಿಬಿಡುತ್ತೆ. ವೇದವ್ಯಾಸರು, ದ್ವೈಪಾಯನರು, ಕೃಷ್ಣ ದ್ವೈಪಾಯನರು, ಮತ್ತು ಸತ್ಯವತಿ ಸೂನು ತಾಯಿಯಿಂದಾಗಿ, ಪರಾಶರ ತಂದೆ, ಪಾರಾಚರ್ಯ ಎನ್ನೊಂದು ಪಾರಾಚರ್ಯ. ಅನಂತರ ಈ ವಾಸಿಷ್ಠ ಕೃಷ್ಣ, ಬಾದರಾಯಣ, ಇಷ್ಟೆಲ್ಲ ಹೆಸರಿನ ಹಿನ್ನೆಲೆಯಲ್ಲಿ ವೇದವ್ಯಾಸರನ್ನ ಅಪೂರ್ವ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅವತಾರದ ರೀತಿ ಮುಗಿತು. ಅದು ನೆಕ್ಸ್ಟ್. ಅದು ಇನ್ನೂ ಆಶ್ಚರ್ಯ, ಒಂದು ಮಗುವಾಗಿ ಹುಟ್ಟಲಿಲ್ಲ ವೇದವ್ಯಾಸ ದೇವರು, ಹುಟ್ಟಲಿಕ್ಕೆ ಋಷಿಯಾಗಿ ಹುಟ್ಟಿದರಂತೆ. ಹಾಗೆ ಋಷಿ ಅಂದ್ರೆ ಹೇಗಿರ್ತಾರೆ, ಜಟೆ ತಲೆ ತುಂಬ, ಕೊರಳಲ್ಲಿ ಯಜ್ಞೋಪವೀತ, ಆಮೇಲೆ ಮೇಕಲ ಅಜಿನ ಕೃಷ್ಣಾಜಿನ ಧರಿಸಿ ಆಗ ಋಷಿಯಾಗಿ ಅವತಾರ ಮಾಡ್ತಾ ಇರ್ತಾರೆ. ಆ ರೀತಿ ಹುಟ್ಟಾಗಿದ್ದು ಕೃಷ್ಣನಿಗೆ, ವೇದವ್ಯಾಸರಿಗೆ ಮಾತ್ರ. ಉಳಿದವರಲ್ಲಿ ಹುಟ್ಟಬೇಕಾದ್ರೆ ಯಾವ ಆಭರಣ ಇರೋದಿಲ್ಲ, ಆಯುಧನ ಇರೋದಿಲ್ಲ, ಇರೋದು ಕೇವಲ ಅವರು ಬರೀ ದೇಹ ಮಾತ್ರ ಇರುತ್ತೆ. ಕೃಷ್ಣ ಶಂಖಚಕ್ರ ಕಥಾಪದ್ಮಧರನಾಗಿ ಕಾಣಿಸ್ಕೊಡುತ್ತಾನೆ. ವೇದವ್ಯಾಸರು ಜಟ ಚೂಡಧರರಾಗಿ ಅವರು ಕಾಣಿಸ್ಕೊಡ್ತಾರೆ. ಆದ್ದರಿಂದ ತಾಯಿ ತಂದೆಗಳಿಂದ ಹುಟ್ಟಿ ಬಂದವರಲ್ಲ, ನಿಮಿತ್ತ ಮಾಡಿಕೊಂಡು ಅವತರಿಸಿದವರು ಅಂತ ಕರೆಯುತ್ತಾರೆ. ಎರಡನೇ ಭಾಗ ಇದೆ, ಇದೆಲ್ಲ ಮಹಾಭಾರತನೇ ಬರುತ್ತಿದ್ದು, ಅಲ್ಲಿಂದ ಕಥೆಗಳಲ್ಲಿ ಹೇಳ್ತಿರೋದ್ರೆ ಮಹಾಭಾರತದಲ್ಲೇ ಬರುತ್ತೆ. ತಂದೆ ತಾಯಿಗಳು ಮಗುವನ್ನು ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ, ಇದೆಂತ ಮಗು, ಸ್ತೋತ್ರ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಯೋಚನೆ ಮಾಡಿದ್ರೆ ನಾನು ಉಪನಯನ ಮಾಡಿ ಅಂತ ಪರಮಾತ್ಮ ಹೇಳಿದ್ದಾನೆ. ಉಪನಯನ ಮಾಡಿ ನನಗೆ, ಉಪನಯನ ಅವರೇ ಮಾಡ್ಕೋಬಾರದು, ಮಾಡ್ಕೊ ಎಲ್ಲ ಜನವಾರ ಹಾಕೊಂಡು ಅಂಗಡಿ ಸಿಗುತ್ತಾ ಹೋಗಿಬಿಡ್ತಾರೆ. ಆಮೇಲೆ ಉಪನಯನ ತಾನೇ ಹಾಕೊಳಕ್ ಬರೋದಿಲ್ಲ, ಇವತ್ತು ಅಂತ ದುರಭ್ಯಾಸ ಶುರುವಾಗಿದೆ, ಮಾಡಬಾರ್ದು. ಹಾಗೆಲ್ಲ ಕೂಡ ಇನ್ನೊಬ್ಬರು ಮಾಡಬೇಕು. ತಂದೆ ತಾಯಿಗಳೇ ಮೋಸ್ಟ್ ಕಾಂಪಿಟೆಂಟ್ ಅಥಾರಿಟಿ ಉಪನಯನ ಮಾಡೋದಕ್ಕೆ ಅಂದ್ರೆ ತಂದೆ ತಾಯಿಗಳು. ನೀವು ಮಾಡಿ ಅಂತ ತಾನು ಮಾಡ್ಕೊಂಡು ಹುಟ್ಟಿದ ದಿವಸನೇ ಉಪನಯನ, ಹುಟ್ಟಿದ ದಿವಸನೇ ಉಪನಯನವಾದಂತಹ ದಾಖಲೆ ವೇದವ್ಯಾಸ ದೇವರು. ಆ ಹೆಸರಿಗೆ ಲೋಕ ಧರ್ಮ ತೋರಿಸಬೇಕು ಅಂತ ಹಾಗೆ ಮಾಡ್ತಾರೆ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋಜರ ಅಂತ ಭಗವದ್ಗೀತೆಯ ಮಾತದು. ದೊಡ್ಡವರು ನಡ್ಕೊಂಡ ಹಾಗೆ ಹುಡುಗರು ನಡ್ಕೊಳ್ತಾರೆ, ಆದ್ದರಿಂದ ದೊಡ್ಡವರು ಯಾವಾಗಲೂ ಹೇಗೆ ನಡ್ಕೊಳ್ಬೇಕು, ಆಸ್ ಅ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಡ್ಕೊಂಡು ನಡ್ಕೊಳ್ತಾರೆ, ಆ ರೀತಿ ತೋರಿಸಿಕೊಡ್ತಾರೆ. ಆಮೇಲೆ ಅಲ್ಲಿಂದ ತಂದೆ ತಾಯಿಗೆ ಮಾತು ಕೊಡ್ತಾರೆ, ಪ್ರತ್ಯಕ್ಷ ಭಾವಂ ವರಮಾತ್ಮನೋ ತದವು. ನೀನು ನೆನೆಸ್ಕೊಂಡ ತಕ್ಷಣ ಎದುರು ಬಂದು ನಿಂತ್ಕೋತೀನಿ, ಇವತ್ತಿನ ಮಕ್ಕಳಾಗಲ್ಲ, ನೆನೆಸ್ಕೋಬೇಡಿ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ನೆನೆಸ್ಕೊಂಡ್ರೆ ನಂಗೆ ಟೈಮ್ ಇರೋದಿಲ್ಲ ಅಂತ ಹೇಳೋ ಕಾಲ ಇದು. ನೆನೆಸ್ಕೊಂಡ ತಕ್ಷಣ ಬರ್ತೇನೆ. ಮಗ ಹೇಗೆ ತಂದೆ ತಾಯಿ ನಡೆದು ನಡ್ಕೋಬೇಕು ಅಂದ್ರೆ ಅಪರಾಧ ಬಂದಿರೋದೆ ಅವರಿಂದ, ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿರಬೇಕು ಅಂತ ತೋರಿಸಿಕೊಡ್ತಾರೆ. ತಕ್ಷಣ ಬರ್ತೇನೆ ಅಂತ ಹೊರಟರಂತೆ. ಹೊರಟು ಮಹಾಭಾರತವನ್ನು ಬರೀತಾರೆ, ವೇದಗಳನ್ನೆಲ್ಲ ಹೊರಗೆ ಹಾಕ್ತಾರೆ. ಎಷ್ಟು ವೇದಗಳನ್ನು ಗೊತ್ತಾ, ಅನಂತ ವೇದಗಳು. ಇವತ್ತು ಅನಂತ ವೇದ ಆದ್ರೆ ಜನಕ್ಕೆ ನಂಬಿಕೆನೇ ಬರೋದಿಲ್ಲ. ಇವತ್ತು ಋಗ್ವೇದ ಎಷ್ಟಿದೆ ಗೊತ್ತಿರೋ, ಪ್ರಿಂಟ್ ಆಗಿರೋದು 10,000 ಶ್ಲೋಕ ಅಷ್ಟೇ, ಜಾಸ್ತಿ ಇಲ್ಲ. ಇರೋದು ಇನ್ಫೈನೈಟ್ ಅದು. இன்ஃபைனட்டர் சப்தராஜு அது அதில் இல்லைற நாலெட்டு என வேத தொடங்கி அதுக்கு நேச்சுரலி தொடதக்கான சார் ಸರ್ ಲೈಬ್ರರಿಯಿಂದ ಎಷ್ಟು ವೆರೈಟಿ ಪುಸ್ತಕ ಯಾತಕ್ಕೆ ಇರುತ್ತೆ ಸಬ್ಜೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಬುಕ್ ಜಾಸ್ತಿ ಆಗ್ತಾ ಹೋಗುತ್ತೆ ವೇದವ್ಯಾಸರು ಸರ್ವಜ್ಞರಾದ್ದರಿಂದ ಅವರ ಟೆಕ್ಸ್ಟ್ ವೇದಗಳಾದ್ದರಿಂದ ಅನಂತ ವೇದಗಳು ಉಳಿದಿರೋ ಬರೀ 10,000 ಮಂತ್ರಗಳಷ್ಟೇ ಉಳಿದಿರೋದು ಅಷ್ಟು ವೇದಗಳನ್ನು ಹೊರಗೆ ಹಾಕಿದ್ರು ವೇದವ್ಯಾಸರು ಅಷ್ಟು ವೇದಗಳನ್ನು ವೇದ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ಬರೀತಾರೆ ಬ್ರಹ್ಮಸೂತ್ರಗಳು ಅಂದ್ರೆ ಫಸ್ಟ್ ಫಾರ್ಮುಲಾ ಕಾನ್ಸೆಪ್ಟ್ ಬಂದಿದ್ದೇ ಬ್ರಹ್ಮಸೂತ್ರಗಳಿಂದ ನಾವು ತಿಳ್ಕೊಂಡಿರೋದು ಮಾಡರ್ನಸ್ ಇಂದ ಬಂತು ಅಂತ ಹೇಳಿ ತಪ್ಪದು ಮ್ಯಾಥಮೆಟಿಕ್ಸ್ ಫಾರ್ಮುಲಾಗಳು ಎಲ್ಲ ಫಾರ್ಮುಲಾಗಳು ಬೇಸಿಕ್ ಫಾರ್ಮುಲಾ ಅಂದ್ರೆ ವೇದವ್ಯಾಸರು ಬ್ರಹ್ಮಸೂತ್ರಗಳು ಬೇಸಿಕ್ ಫಾರ್ಮುಲಾ ಫಾರ್ಮುಲಾ ಹೇಗಿರಬೇಕು ಅಂತ ತಿಳಿಸಿಕೊಟ್ಟವರು ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳು ಅಂದ್ರೆ ವೇದ ಸೂತ್ರಗಳು ಅಂತ ಅರ್ಥ ವೇದಗಳನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ಲಾಸ್ ಆಫ್ ಇಂಟರ್ಪ್ರಿಟೇಷನ್ ಅಂತ ಹೆಸರು ಅದಕ್ಕೆ ಅದು ಓದಿದ ಮೇಲೆ ವೇದ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಗೊತ್ತಾಗುತ್ತೆ ಈ ಸೈನ್ಸ್ ಬುಕ್ ಓದೋ ಕ್ರಮ ಬೇರೆ ಆರ್ಟ್ಸ್ ಬುಕ್ ಓದೋ ಕ್ರಮ ಬೇರೆ ಇವತ್ತು ಹಿಸ್ಟ್ರಿ ಓದೋದೇ ಬೇರೆ ನಾವೆಲ್ಲ ಓದೋದೇ ಬೇರೆ ಹಿಸ್ಟ್ರಿ ಓದಬೇಕಾದ್ರೆ ಫ್ಯಾಕ್ಟ್ಸ್ ಬರೀ ತುಂಬಿರಬೇಕು ನಾವೆಲ್ಲಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಾವು ಅದು ಎಂಟರ್ಟೈನಿಂಗ್ ಮ್ಯಾಟರ್ ಇದ್ಬಿಟ್ರೆ ಸಾಕು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಆದರೆ ಇತಿಹಾಸ ಬೇರೆ ಸೈನ್ಸ್ ಬೇರೆ ಆರ್ಟ್ಸ್ ಬೇರೆ ವ್ಯತ್ಯಾಸ ಇರುತ್ತೆ ವೇದಗಳನ್ನ ಓದೋ ಕ್ರಮ ಬೇರೆ ಇದೆ ವೇದಗಳ ಅಧ್ಯಯನ ಕೆಲಸ ಮಾಡಿಕೊಡಬೇಕಾದ್ರೆ ರೀತಿನೇ ಬೇರೆ ಅದಕ್ಕೆ ಬ್ರಹ್ಮಸೂತ್ರಗಳನ್ನು ಬರೋದು ಅದು ಅರ್ಥ ಆಗಬೇಕು ಅಂತ ಹೇಳಿ ಮಹಾಭಾರತವನ್ನು ಬರೀತಾರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಮಹಾಭಾರತ ಬರೆದಾಗ ವೇದವ್ಯಾಸರ ವಯಸ್ಸು ಎಷ್ಟು ಗೊತ್ತೇನು 3 ವರ್ಷ ಅಂತ ಅವ್ರಿಗೆ ವೇದವ್ಯಾಸದೇವರು ಮಹಾಭಾರತ ಬರೆದಾಗ ಜಸ್ಟ್ 5 or 3 years ಓಲ್ಡ್ ಅವರು ಅಷ್ಟೇ ಆಗಿನ ಕಾಲಕ್ಕೆ ಇದು ವೇದವ್ಯಾಸದೇವರ ದೊಡ್ಡ ವೈಶಿಷ್ಟ್ಯ ಅದಕ್ಕೆ ಅವರು ದೇವರು ನಾರ ಮನುಷ್ಯ ಅಲ್ಲ ಅಂತ ಕರೆದಿದ್ದ ಅದಕ್ಕೆ ಅತಿ ಶ್ರೇಷ್ಠವಾದ ಗುಣವನ್ನು ಎಲ್ಲಿ ಕಾಣುತ್ತೇವೆ ಅಲ್ಲಿ ನಾವು ಮನುಷ್ಯ ಅಂತ ಕರೆಯೋದಿಲ್ಲ ದೇವರು ಅಂತ ಕರೆಯುತ್ತೇವೆ ಇವತ್ತು ಪರ್ಫೆಕ್ಷನ್ 100% ಇದ್ರೆ ಸಾಕ್ಷಾತ್ ದೇವರೇನೆ ಆ ರೀತಿ ವೇದಗಳನ್ನು ವಿಭಾಗ ಮಾಡಿ ಬ್ರಹ್ಮಸೂತ್ರ ರಚನೆ ಮಾಡಿ ಮಹಾಭಾರತವನ್ನು ಬರೀತಾರೆ ಮಹಾಭಾರತ ಅವರು ಯುನಿಕ್ ವರ್ಕ್ ಮೇಲೆ ಮಹಾಭಾರತ ಸೇರಿ ವೇದ ಅವರು ಬರೆದಿದ್ದಲ್ಲ ನೆನಪಿಟ್ಕೋಬೇಕು ವೇದಗಳು ವೇದವ್ಯಾಸರು ಬರೆದಿದ್ದಲ್ಲ ವೇದವ್ಯಾಸರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಂತೆ ಅವರು ಪಬ್ಲಿಷರ್ ಆಫ್ ವೇದಾಸ್ ಇದ್ದಾಗೆ ಹೊರತು ರೈಟ್ ಆಥರ್ ಆಫ್ ವೇದಾಸ್ ಅಲ್ಲ ವೇದಗಳನ್ನು ನಾವು ಆಥರ್ಲೆಸ್ ಅಂತ ಕರಿತೇವೆ ಅದು ಹೇಗೆ ಅಂತ ಈ ಪ್ರಸಂಗ ಬೇಡ ಇನ್ನೊಮ್ಮೆ ನೋಡೋಣಂತೆ ಅದನ್ನು ಬರೆದಿದ್ದಲ್ಲ ಅವರು ಪಬ್ಲಿಷ್ ಆಗಿದ್ದು ವೇದವ್ಯಾಸ ದೇವರಿಂದ ಅವರು ಬರೆದಿದ್ದ ಬ್ರಹ್ಮಸೂತ್ರಗಳನ್ನ ಮಹಾಭಾರತವನ್ನ 18 ಪುರಾಣಗಳನ್ನು ವೇದವ್ಯಾಸರು ಬರೀತಾರೆ 18 ಪುರಾಣಗಳು 18 ಉಪಪುರಾಣಗಳು 18 ಪುರಾಣಗಳು 18 ಉಪಪುರಾಣಗಳು ಮತ್ತೆ ಬ್ರಹ್ಮಸೂತ್ರಗಳು ವೇದಗಳು ಹೊರಗಾಕಿದ್ದು ಮಹಾಭಾರತ ಇದೆಲ್ಲ ಅವರ ರಚನೆಗಳು ಅವರ ಶಿಷ್ಯರು ಜೈಮಿನಿಗಳು ಅಂತಿದ್ದಾರೆ ಜೈಮಿನಿಗಳ ಕೈಯಲ್ಲಿ ಕರ್ಮಮೀಮಾಂಸಾ ಅಂತ ಬರೆಸ್ತಾರೆ ಶೇಷ ಅಂತ ಪೈಲಾದ ಇಬ್ಬರು ಶಿಷ್ಯರು ಅವರ ಕೈಯಲ್ಲಿ ದೈವಿ ಮೀಮಾಂಸಾ ಅಂತ ಬರೆಸ್ತಾರೆ ಹೀಗೆ ಎಲ್ಲ ಶಾಸ್ತ್ರ ಪ್ರಪಂಚವರು ಹರಿದು ತಂದಂತ ಗುರುಗಳು ಅಂದ್ರೆ ವೇದವ್ಯಾಸ ದೇವರು ಇದೆಲ್ಲ ಹೇಗೆ ನಂಬಬೇಕು ಅಂತ ನಿಮಗೆ ಆ ಪುರಾಣ ಗ್ರಂಥ ಓದಬೇಕು ಪುರಾಣ ಗ್ರಂಥ ಯಾರು ಓದ್ತಾರೆ ಗೊತ್ತಾ ಇವತ್ತು 12 ಮುದುಕರು ಪುರಾಣ ಗ್ರಂಥ ಓದಿದರೆ ತನಗೆ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ಕಣ್ಣು ಕಾಣೋದಿಲ್ಲ ಕಿವಿ ಕೇಳೋದಿಲ್ಲ ಒಂದು ಕ್ಲಾಸ್ ಅದು ಇವರೇನು ಅಪ್ರಿಷಿಯೇಟ್ ಮಾಡೋ ಚಾನ್ಸೇ ಇಲ್ಲ ನೋಡಿದವರು ಅದು ಓದ್ ಅದೇನು ಇಲ್ಲ ಅಂತ ಇವ್ರೆ ಸತ ಕೈ ಬಿಟ್ಟವರು ಕೆಲವರು ಏನೂ ಗೊತ್ತಿಲ್ಲ ಅದಿದೆ ಅಂತಾನೆ ಗೊತ್ತಿಲ್ಲ ಅಂತ ಚೆನ್ನಾಗಿ ಓದಿ ಉಪಯೋಗ ಇಲ್ಲ ಸೂಪರ್ ಸೈನ್ಸ್ ಅವೆಲ್ಲ ಕೂಡ ಅದು ಅಗ್ನಿಪುರಾಣ ಅಂತ ಬರೆದ್ರೆ ಓದಿ ನೋಡಿ ಅದರೊಳಗೆ ಎಷ್ಟು ವಿಷಯ ಬರೋದು ಗೊತ್ತಾದ್ರೆ ಎಲ್ಲ ಆಯುರ್ವೇದ ವೇದಗಳ ಔಷಧಿ ವಿಷಯ ಬರುತ್ತೆ ಯಂತ್ರ ಮಂತ್ರಗಳ ಬಗ್ಗೆ ಬರುತ್ತೆ ಯಂತ್ರ ತಯಾರಿಕೆಯ ಬಗ್ಗೆ ಅಪೂರ್ವಂತ ಮಾಹಿತಿಗಳನ್ನು ವೇದವ್ಯಾಸರು ಕೊಡ್ತಾರೆ ಇವತ್ತು ಒಂದೇ ಪುರಾಣ ಎಲ್ರಿಗೂ ಅರ್ಥ ಆಗೋ ಚಾನ್ಸಸ್ಸೇ ಇಲ್ಲ ಇಂಜಿನಿಯರ್ಸೇ ಓದಿ ಪುರಾಣಗಳು ಅರ್ಥ ಆಗೋ ರೀತಿನೇ ಬೇರೆ ಡಾಕ್ಟರ್ಸೇ ಓದಿ ಅರ್ಥ ಆಗೋ ರೀತಿನೇ ಬೇರೆ ಅರ್ಥ ಆಯ್ತಾ ಅದೇ ರೀತಿಯಲ್ಲಿ ಶಾಸ್ತ್ರಜ್ಞರು ಓದಿ ತತ್ವಶಾಸ್ತ್ರ ಅರ್ಥ ಆಗೋ ರೀತಿನೇ ಬೇರೆ ಆ ಮಹಾಭಾರತದಲ್ಲಿ ಅದು ಇದು ಅಲ್ಲ ಇಲ್ಲದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಇತಿಹಾಸ್ತಿ ತದನ್ಯತ್ರ ಎನ್ನೇ ಆಸ್ತಿ ನತತ್ ಕ್ವಚಿತ್ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ನಾಲ್ಕನ್ನು ಪುರುಷಾರ್ಥಗಳು ಅಂತ ಕರೀತಾರೆ ಪುರುಷಾರ್ಥಗಳು ಅಂದ್ರೇನು ಪುರುಷ ಏನು ಅಚೀವ್ ಮಾಡಬಹುದೋ ಎಲ್ಲ ರೆಡ್ಯೂಸ್ ಮಾಡಿದರೆ ಅದನ್ನ ನಾಲ್ಕಾಗತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ಆ ನಾಲ್ಕಿಗೆ ಸಂಬಂಧಪಟ್ಟ ವಿಚಾರ ಎಲ್ಲವೂ ಇದರಲ್ಲಿದೆ ಎನ್ಸೈಕ್ಲೋಪೀಡಿಕ್ ವರ್ಕ್ ಅಂದ್ರೆ ಮಹಾಭಾರತ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಇವತ್ತು ಎನ್ಸೈಕ್ಲೋಪೀಡಿಯಾ ಅಂದ್ರೆ ಹಾಗಾಗಿ ರಿವೈಸ್ ಆಗ್ತಾನೆ ಇರುತ್ತೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಆ್ಯಡ್ ಮಾಡ್ತಾ ಹೋಗ್ತಾರೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಎಲ್ಲ ಇದೆಯಲ್ಲ ಸಪ್ಲಿಮೆಂಟರಿ ವಾಲ್ಯೂಸ್ ಬರ್ತಾನೆ ಇರುತ್ತೆ ಹಾಗಾಗಿ ಆದರೆ ಒನ್ಸ್ ಫಾರ್ ಆಲ್ ಒಂದೇ ಸರ್ತಿ ಬರದೆ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಮಹಾಭಾರತ ಒಂದೇ ರಿಲೇಟ್ ಆಗೋ ಚಾನ್ಸೇ ಇಲ್ಲ ಅದರೊಳಗೆ ಯಾಕೆ ಪರ್ಫೆಕ್ಟ್ ಆದ್ರಿಂದ ರಿಲೇಟ್ ಆಗೋ ಚಾನ್ಸೇ ಇಲ್ಲ ಅಂತ ಮಹಾಭಾರತವನ್ನು ವೇದವ್ಯಾಸ ಬರ್ಕೊಡ್ತಾರೆ ಅದು 18 ಪುರಾಣಗಳಾಯ್ತು ಒಬ್ಬರೇ ಬರೆದ್ರೆ ಲೆಕ್ಕ ಹಾಕಿ ಮ್ಯಾಕ್ಸ್ ಮಿಲ್ಲರ್ ಮೊದಲಾದವರು ಹೇಳ್ತಾರೆ ಮಹಾಭಾರತ ಎಂಥ ದೊಡ್ಡ ವೇದವ್ಯಾಸರ ಗ್ರಂಥ ಅಂದ್ರೆ ಅದನ್ನು ನಾವ್ಯಾರೂ ಕೂಡ ಬರೀಲಿಕ್ಕೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಜೀವಮಾನದೊಳಗೆ ಮಹಾಭಾರತದ ಸೈಜ್ ನೋಡಿ ನಮ್ಮ ಲೈಫ್ ನೋಡಿಕೊಂಡ್ರೆ ನಮ್ಮ ಜೀವನ ಚಿಕ್ಕದಾಗಿ ಕಾಣುತ್ತೆ ಅಂತ ಹೇಳಿದ್ದ ಅದು ಬೆಟ್ಟ ಕಂಡ ಮಹಾಭಾರತ ಕಾಣುತ್ತೆ, ನಮ್ಮ ಲೈಫ್ ಇಟೇಸ್ ಕಾಣುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ಮಹಾಭಾರತ ಓದಲಿಕ್ಕಾಗೋದಿಲ್ಲ ಅಂತ ಅರ್ಥ. ಇನ್ನು ಮಹಾಭಾರತ ಬರಲಿಕ್ಕೆ ಯಾರಿಗಾದ್ರು ಸಾಧ್ಯ ಉಂಟು? ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತವೇ. ಇದನ್ನು ನೀವೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಯಾಕೆ ಗೊತ್ತಾ, ಮಹಾಭಾರತ ರಾಮಾಯಣ ನಿಮ್ಗೆ ಜ್ಞಾನವನ್ನು ತುಂಬಾ ಹೆಚ್ಚು ಮಾಡತಕ್ಕಂಥ ಗ್ರಂಥಗಳವೆಲ್ಲ ಕೂಡ. ತುಂಬಾ ಸತ್ಯ ಹೇಳಿದ್ದೇನೆ. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲೂ ಹೇಳ್ತಾರೆ. ಪರೀಕ್ಷಿತ್ ರಾಜ ಭಾಗವತ ಕೇಳೋದಕ್ಕೆ ಎಲ್ಲಿ ಕೂತ ಅಂದ್ರೆ, ಗಂಗಾ ನದಿಯ ಮಧ್ಯೆ ಒಂದೇ ಕಂಬದ ಮೇಲೆ ದೊಡ್ಡ ಒಂದು ಉಬ್ಬರಿಯನ್ನು ಕಟ್ಕೊಂಡು ಕೂತ. ಇನ್ಫಾರ್ಮೇಶನ್ ಕೊಟ್ಟಿದ್ದು ಎಷ್ಟು ವರ್ಷಗಳಿಂದ ಗೊತ್ತಾ ಇದನ? 5000 ವರ್ಷಗಳ ಹಿಂದೆ. ಲೇಟೆಸ್ಟ್ ಪಾಸಿಬಲ್, ಇವತ್ತು ಸಾಧ್ಯ. 100 ವರ್ಷಗಳಿಂದ ಯಾರೋ ಹುಚ್ಚ ಬರ ಕೊಬಿಡ್ತೀನಿ ನಾವು ಅಷ್ಟೇನೆ. ಗಂಗಾ ನದಿಯೊಳಗೆ ಒಂದು ಕಂಬದ ಮೇಲೆ 1000 ಜನ ಕೂಡ ಕಂಬ ಅಂತ ಯಾರು ನಂಬಲಕ್ಕೆ ಆಗ್ತಿತ್ತಾ? ಇವತ್ತು ಫ್ಯಾಕ್ಟ್ ಸೈವರು ನೋಡಿ ಹೇಗೆ ಓಡಾಡುತ್ತಾ ಅವ್ರಿಗೆ. ಲಕ್ಷಾಂತರ ವೆಹಿಕಲ್ಗಳು 16 ವರ್ಷ ಓದಾಡಿದ್ರು ಏನಾಗೋದಿಲ್ಲವಲ್ಲ. ಎಂತ ಅದ್ಭುತ RCC ಕಾನ್ಸೆಪ್ಟ್ ಅದರಲ್ಲಿ ಬಂದಿದೆ. RCC ಪಿಲ್ಲರ್ ಕಾನ್ಸೆಪ್ಟ್ ಇದೆ. ಇದೆಲ್ಲ ವೇದವ್ಯಾಸ ಎಂದು ಬರೆದಿದ್ದಾರೆ ಗೊತ್ತೇ ನಿಮಗೆ? ಆಶ್ಚರ್ಯವೇ ಆಶ್ಚರ್ಯ. ಅವತ್ತು ತಿಳಿಸ್ಬಿಟ್ಟಿದ್ದ. ಹಿಂದೆ ಸೋಲಾರ್ ಮಿರರ್ಸ್ ಅಂತ ಹೇಳಿದೆ ಮೊನ್ನೆ ಹೇಳಬೇಕಾದ್ರೆ ನಾನು. ಸೂರ್ಯನ ಬೆಳಕು ಚಂದ್ರನ ಮೇಲೆ ರಿಫ್ಲೆಕ್ಟ್ ಆದಾಗ ನಮಗೆ ಬೆಳದಿಂಗಳಾಗಿ ಬರುತ್ತೆ ವಾಪಸ್. ಇದು ಸೈನ್ಸ್, ಇದು ಶಾಸ್ತ್ರ ಹಾಗೆ ಹೇಳಿರೋದು. ಬಹಳ ಜನ ಗೊತ್ತಿಲ್ಲ ಸೈನ್ಸ್ ಹೇಳಿದೆ, ಸೈನ್ಸ್ ಶಾಸ್ತ್ರ ಎಂದು ಹೇಳಿಬಿಟ್ಟಿದೆ ಆ ಮಾತನ್ನ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಚಂದ್ರ ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡ್ತಾನಷ್ಟೇ. ಇದನ್ನು ನೋಡಿ ಪ್ರಿಯವ್ರತ ರಾಜ ಏನು ಮಾಡ್ದ, ತಾನು ಅದೇ ರೀತಿ ಮಾಡಲಿಕ್ಕೆ ಅಂತ ಹೊರಟು ಜ್ಯೋತಿರ್ಮಯ ರಥದಲ್ಲಿ ಕೂತ್ಕೊಂಡು ಆಕಾಶಕ್ಕೆ ಕಾರಿದ. ಸೂರ್ಯನ ಬೆಳಕು ಮೇಲೆ ಬಿತ್ತು, ಎಲ್ಲ ಕಡೆ ಬೆಳಕು ಬಂತು ಅಂತ ಭಾಗವತ ಪುರಾಣ ಹೇಳುತ್ತೆ. ಸೂಪರ್ ಸೈನ್ಸ್ ಅದು. ಇವತ್ತು ವಿಜ್ಞಾನ ಮಾಡಕ್ ಆಗ್ತಾ ಇಲ್ಲ ಅದನ್ನ. ಅದಕ್ಕೆ ಅದು ಬೇರೆ ಸಾಲ್ವ್ ಆಗಿಬಿಟ್ರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಪೂರ್ತಿ ಸಾಲ್ವ್ ಆದಾಗಲೇ. ಸೋಲಾರ್ ಎನರ್ಜಿನ ಇಷ್ಟು ಎನರ್ಜಿ ಉಪಯೋಗಿಸಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಪ್ರಿಯವ್ರತಾನೇ ಉಪಯೋಗಿಸಿದೆ ಎಲ್ಲ ಕೂಡ. ಉದ್ದಕ್ಕೂ ಮಹಾಭಾರತ ರಾಮಾಯಣ ತೆಗೆದು ನೋಡಿ, ಅದರೊಳಗೆ ಕಾಣದೇ ವಂಡರ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಇವತ್ತು ನಮಗೆ ಮಗುವಿನ ಹೇಗೆ ಹುಟ್ಟಿಸಕ್ಕೆ ಸಾಧ್ಯ ಆಗೋದ್ರೆ ವಿಜ್ಞಾನ ಎಷ್ಟೋ ತೋರಿಸಿಬಿಟ್ಟಿದೆ. ದ್ರೋಣರು ಹೇಗೆ ಹುಟ್ಟಿದ್ರು, ಧನಿಯಲ್ಲಿ ಹುಟ್ಟುತ್ತಾರೆ, ಅವೆಲ್ಲ ಕೇಳಿದ್ದೇವೆ. ಮಹಾಭಾರತ ಇದನ್ನು ಮೊದಲು ಹೇಳಿದ್ದೆ. ಅಷ್ಟು ಬೇಗ ಕಾನ್ಸೆಪ್ಟ್ ಅನ್ನ ನಮಗೆ ಇವತ್ತು ಅರ್ಥ ಆದ್ರೆ ಅವತ್ತೇ ವೇದವ್ಯಾಸರು ಬರೆದು ಹಾಕಿದ್ದಾರೆ ಅದನ್ನ. ಅವ್ರು ನಮ್ಗೆ ಅರ್ಥ ಆಗಲಿಕ್ಕೆ ಏನ್ ಮಾಡಿದ್ರು ಗೊತ್ತೇನೋ, ದೊನ್ನೆ ಇಲ್ಲಿಟ್ಟು ಬೆಳೆಸಿದ್ರು ಅಷ್ಟೇ. ಚಿಕ್ಕ ಮಕ್ಕಳು ಏನ್ ಹೇಳ್ತಾರೆ, ಟೆಸ್ಟು ಬಂದು ಬೇಬಿ ಟೆಸ್ಟು ಬರೀ ಟೆಸ್ಟು ಬೇಬಿ ಬೆಳೆಯುತ್ತಾ? ಅದಕ್ಕೂ ಸೈಂಟಿಫಿಕ್ ರಿಸಲ್ಟ್ ಮೆಥಡ್ ಇದೆ ಬೆಳೆಸ್ಬೇಕಾದ್ರೆ. ಅದನ್ನೇ ವೇದವ್ಯಾಸ ಎಲ್ಲ ಕಡೆ ಬರೀ ಅದಕ್ಕೆ ಬರೆಯೋದಿಲ್ಲ. ಅದೇ ಇಟ್ಸ್ ಫಾರ್ ಆಲ್ ಟೆಕ್ನಿಕಲ್ ವಿಷಯನ ಟೆಕ್ನಿಕಲ್ ವರ್ಸ್ನಲ್ಲೇ ಹೇಳಬೇಕು. ಅಪ್ಲೈಡ್ ಫಾರಂ ಮಾತ್ರ ಇಲ್ಲಿ ಹೇಳ್ತಾರೆ. ಅಪ್ಲೈಡ್ ಫಾರಂ ಹೇಳಿದ್ರೆ ನಾವು ಹೇಳೋದಕ್ಕಾಗಲಿಲ್ಲ ಅಷ್ಟೇ ಹೊರತು ಪ್ರತಿಯೊಂದು ತಿಳಿಸಿಕೊಟ್ಟ ಗುರುಗಳು ವೇದವ್ಯಾಸ ದೇವರು. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ, ಒಬ್ಬ ರಾಜ ಇರ್ತಾನೆ, ಶತ್ರು ರಾಜರು ಯುದ್ಧ ಆಗೋಗ್ಬಿಡುತ್ತೆ ಪರಸ್ಪರ. ಇವರು ಅವರು ಕೊಲ್ಲು, ಇವರು ಅವರು ಕೊಲ್ಲು ಆಗೋಗುತ್ತೆ. ಒಂದು ರಾಜನ ವಂಶ ಪೂರ್ತಿ ನಿಲ್ತಕ್ಕಂಥ ಪ್ರಸಂಗ ಬರುತ್ತೆ. ಆ ಏನ್ ಮ್ಯಾಜಿಕ್ ಹೇಳ್ತಾರೆ ವೇದವ್ಯಾಸರು ಗೊತ್ತಾ ನಿಮಗೆ? ಒಬ್ಳು ಗರ್ಭಿಣಿ ಆದ್ಲಂತೆ, ಗರ್ಭಿಣಿಯನ್ನೆಲ್ಲ ಕೊಂದ್ಕೊತ ಬಂದಂತ ಒಬ್ರು ಶತ್ರುಗಳನ್ನ ಕಡೆಯಿಂದ ಎಲ್ಲ ಗರ್ಭಗಳು ಕೊಂಡಾಕ್ಬಿಡು, ವಂಶ ವಂಶ ಮಾಡಬೇಕು ಅಂತೇಳಿ. ಆಗೋಳು ಏನ್ ಮಾಡಿಲ್ಲ ಅಂತ ಗೊತ್ತೇನು, ಗರ್ಭವನ್ನ ತನ್ನ ತೊಡೆಯೊಳಗೆ ಇಟ್ಕೊಂಡ್ಲಂತೆ. ಯೋಚನೆ ಮಾಡಿ, ತಡೆಯೊಳಗೆ ಮಗು ಹೊಟ್ಟೆಯೊಳಗೆ ಇಲ್ಲ, ತಡೆಯಲ್ಲಿ ಮಗು ಇಟ್ಕೊಂಡಂತೆ. ಪೂಜೆ ಇನ್ನೂ ಸೈನ್ಸ್ ಮುಂದೆ ಹೇಳಬೇಕು ಈ ಮಾತನ್ನ. ಅಂದ್ರೆ ಗರ್ಭಿಣಿಯಾಗಿದ್ದು ಗರ್ಭಿಣಿ ಆಗಲ್ಲ ಅವಳು, ಗರ್ಭ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಂತೆ. ನೋಡ್ತಾನೆ ಗರ್ಭಿಣಿ ಆದ್ರೆ ಬಿಟ್ಟು ಹೋಗ್ಬಿಟ್ರಂತೆ. ಆಮೇಲೆ ಮಗು ಹುಟ್ಟುತ್ತೆ. ಅವರು ಅಂತವನೆ ಅಂತ ದೊಡ್ಡ ರಾಜನ ಬಿಡ್ತಾನೆ. ಅವನು ಎಂತ ಟೆಕ್ನಿಕ್ ಉಪಯೋಗಿಸಿದ್ರೆಲ್ಲ ಕೂಡ ಇವತ್ತು ನಮಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋತ್ತಿ ನಾವು ಯಾರೋ ಇಂಟರ್ಪ್ರಿಟೇಷನ್ ಅಂತ ಕರೆದು ಬಿಡ್ತೇವೆ ಕೊನೆಗೆ. ಅಂದ್ರೆ ಇಷ್ಟರ ಮಟ್ಟಿಗೆ ಮಹಾಭಾರತ ರಾಮಾಯಣಗಳನ್ನ ಸೈಂಟಿಫಿಕ್ ವಂಡರ್ಸ್ ತುಂಬಿಕೊಂಡಿದೆ ಅದನ್ನ. ಅದಕ್ಕೆ ನಾ ಹೇಳ್ತಿರೋ ಇಂಜಿನಿಯರ್ಸು ಡಾಕ್ಟರ್ಸ್ ಅಂತ ಅದನ್ನು ಓದಿದರೆ ತುಂಬಾ ತುಂಬಾ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅದನ್ನ ಇವರು ಓದೋದಿಲ್ಲ, ಸಂಸ್ಕೃತನೇ ಬರೋದಿಲ್ಲ ಅವರಿಗೆ. ಸೈನ್ಸ್ ಗದ್ದಾರೇ ಇಲ್ಲ. ಸೈನ್ಸ್ ಗೊತ್ತಿಲ್ಲದೆ ಹೋದ್ರು ಮಹಾಭಾರತ ರಾಮಾಯಣ ಅರ್ಥ ಆಗೋದಿಲ್ಲ. ಶಾಸ್ತ್ರ ಗೊತ್ತಿಲ್ಲದೆ ಹೋದ್ರು ಅವು ಅರ್ಥ ಆಗೋದಿಲ್ಲ. ಇವತ್ತು ಯಾವುದು ಗೊತ್ತಿಲ್ಲದೆ ಹೋಗಿದ್ದಕ್ಕೆ ಅವು ಎಲ್ಲ ಕಥೆಗಳಾದಾಗಿದೆ ಹೊರತು ಅವು ಕಥೆಗಳಲ್ಲ. ಅವು ನಿಜವಾದ ಅರ್ಥದಲ್ಲಿ ತತ್ವಜ್ಞಾನ ಪ್ಲಸ್ ಆಲ್ ಬ್ರಾಂಚ್ ಆಫ್ ನಾಲೆಡ್ಜ್ ಪುಟ್ ಟುಗೆದರ್ ಮಹಾಭಾರತ ಆಗತ್ತೆ. ಪುಟ್ ಟುಗೆದರ್ ರಾಮಾಯಣ ಆಗತ್ತೆ. ರಾಮಾಯಣ ಸೇತುವೆ ನಿರ್ಮಾಣದ ಇಮ್ಯಾಜಿನ್ ಮಾಡಿ ನೋಡಂತೆ. ಇವತ್ತಿಗೂ ಸಾಧ್ಯ ಇಲ್ಲ ಆ ರೀತಿ ಕಟ್ಟಕ್ಕೆ. ಅಂತ ಒಂದು ಅತ್ಯಂತ ಮುಂದುವರೆದಂತ 5 ದಿವಸ ಕಟ್ಟಿದ್ರಂತೆ ಮಹಾಭಾರತ. 2 ವಂಡರ್ಸು, ಸಮುದ್ರ ಸೇತುವೆ ಕಟ್ಟಿದ್ದೆ, 1 ವಂಡರ್ ಕಟ್ಟಿದ 5 ಕಟ್ಟಿದ್ರಂತೆ. ಎಷ್ಟಾಗಿ ಟೆಂಡರ್ ಆಕ್ಷೇಪ ಕಾಲಕ್ಕೆ 2-3 ಗೌರ್ಮೆಂಟ್ ಚೇಂಜ್ ಆಗಿತ್ತ ನಮ್ಮಲ್ಲಿ. ಅಷ್ಟೊತ್ತಿ ಪ್ಲಾನ್ ಚೇಂಜ್ ಏನಾಯ್ತು, ಕೊನೆ ಬಿದ್ದು ಬಿಡ್ತಾರೆ. 5 ಕಟ್ಟಿದ್ರು. ಯೋಚನೆ ಮಾಡಿ, ನಾವು ತಮಾಷೆ ಮಾಡೋದು ಇಂಪಾಸಿಬಲ್ ಅಂತಲ್ಲ, ಎಂತ ಅಡ್ವಾನ್ಸ್ ಶಕ್ತಿ. ಒಂದೊಂದು ಫ್ಲೈ ಓವರ್ ಮಾಡಕ್ಕೆ ಅಂಡರ್ ಪಾಸ್ ಮಾಡಕ್ಕೆ ಹೊರಟು 5 ಇನ್ನೂ ಮುಗಿತಾ, ಇನ್ನೊಂದು ಹೇಳ್ತಾ ನಡೀತಾ ನಡೀತಾ ಇದೆ. ಅಂದ್ರೆ ಇನ್ನು ಪ್ಲಾನ್ ಮಾಡಕ್ ಆಗ್ತಾ, ಅವತ್ತು ಮಾಡಿ ಹಾಕ್ಬಿಟ್ರೆ 5 ಮತ್ತೆ 5 ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಅದೇನು ವಂಡರ್ ಅಲ್ಲ. ಬೇರೆ ಕಡೆ ಮಾಡಿ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಹೈದರಾಬಾದ್ ಹೋದಾಗ ಹಿಂದೆ ನೋಡಿದ್ದೆ ನಾನು, ಒಂದ್ ಕಡೆ ಇಳ್ಕೊಂಡಿದ್ದೆ ಪ್ರವಚನಕ್ಕೆ ಅಂತ ಹೋದಾಗ, ಒಂದ್ ಕಡೆ ಸಾಯಂಕಾಲ ನಾರ್ಮಲ್ ಆಗಿತ್ತು ಅದು. ಬರೋದೇ ಸರಿ ನೋಡ್ತೀರಿ, ಒಂದು ಬ್ರಿಡ್ಜ್ ಇದೆ ಅಲ್ಲಿ. ಕೇಳಿದ್ ಏನಂತ ಕೇಳಿ, ಹೌದು ನಮ್ಮ ಇಲ್ಲೇ ರಾತ್ರಿ ಮಾಡ್ತಾರೆ ವರ್ಕ್, ಡೇ ಟೈಮ್ ಮಾಡೋದಿಲ್ಲ. ಎಲ್ಲ ಫಿಕ್ಸ್ ಮಾಡ್ಕೊಂಡು ರಾತ್ರಿ ಬೆಳೆ ಫಿಕ್ಸ್ ಮಾಡಿ ಹೋಗ್ಬಿಟ್ಟಿದ್ದಾರೆ ನಡಿ ಅಂತೇಳಿ. ನಾ ಬೆಂಗಳೂರಲ್ಲಿ KR ಬರೋ 4 ವರ್ಷ ಓಡಾಡ್ತಾರೆ ನಡಿ. 4 ಕೋಟ್ಯಂತರ ರೂಪಾಯಿ ಖರ್ಚಾಯ್ತು ಅದಕ್ಕೆ. ಎಷ್ಟು ಎಷ್ಟು ಗೋಳಾಡ್ತಾ ಇರ್ಬೋದು, 4 ವರ್ಷ ಪೂರ್ತಿಯಾಗಿ. ಆಗ ಅಲ್ಲಿ ನೋಡಿದ್ರೆ ವಂಡರ್ ಅಂತ ಹೇಳಿದ್ರೆ ಇದು ಇದಲ್ಲ, 5-6 ವರ್ಷದ ಕೆಳಗಡೆ ಕಥೆ ಇದೆ ಅಂದ್ರೆ ಮನಸ್ಸು ಮಾಡಿದ್ರೆ ಮಾಡಕ್ಕೆ ಬರುತ್ತೆ ಇವತ್ತು. ಆದ್ರೆ ಎಲ್ಲರೂ ಕೂಡ ಇನ್ಕಾಂಪಿಟೆಂಟ್ ಸರ್ವಸ್ ಜಾಸ್ತಿ ಇರ್ತಾರೆ, ಆದ್ದರಿಂದ ಕೆಲಸ ಕೆಟ್ಟೋಗುತ್ತಷ್ಟೇ. ಆದ್ರೆ ಇದರ ಪರ್ಫೆಕ್ಷನ್ ನೋಡಬೇಕು ಅಂದ್ರೆ ರಾಮಸೇತು ನಿರ್ಮಾಣ ಕಾಲಕ್ಕೆ ನೋಡುತ್ತೇವೆ. ದ್ವಾರಕಾ ನಿರ್ಮಾಣ ಅನದರ್ ವಂಡರ್, ಸಮುದ್ರದ ಮಧ್ಯೆ ಜಾಗ ಈ ಮೇಲಕ್ಕೆ ಬಿಸಿಬಿಟ್ಟು ಅಲ್ಲಿ ಗೋಲ್ಡನ್ ಸಿಟಿ ಕಟ್ಟಿದ್ರಂತೆ. ಇದು ಭಾಗವತ ಪುರಾಣ, ವಿಷ್ಣು ಪುರಾಣ, ಹರಿವಂಶ, ಮಹಾಭಾರತ ಹೇಳತಕ್ಕಂಥ ದಾಖಲೆಗಳು. ಇದನ್ನ ಸ್ಟಡಿ ಮಾಡಿಕೊಟ್ರೆ ಎಷ್ಟು ಉಪಯೋಗ ಅಂದ್ರೆ, ಪಾಂಡವರ ವಿಷಯ ಗೊತ್ತಿಲ್ಲ ಆಕ್ಚುಲಿ ಪಾಪ, ಇದು ಗೊತ್ತಾಯ್ತು ಅಂದ್ರೆ ಅವ್ರನ್ನ ನಾವು ನಗುತ್ತೇವೆ, ಅವ್ರು ಥಿಂಕ್ ಮಾಡ್ತಾರೆ, ಇದೇ ಡಿಫ್ರೆನ್ಸ್. ನನಕ್ಕೂ ಅವ್ರು ನಮ್ಮ ಪುರಾಣ ತಾನೇ ಹಾಕಿಬಿಡ್ತೇವೆ, ಅವ್ರು ಹಾಗೆ ಮಾಡೋದಿಲ್ಲ. ಅದು ದೀಪಷ್ಟ ಅವ್ರು ಬಿಡೋದು ಒಪ್ಪೋದಿಲ್ಲ ಅಂತ ಹೇಳ್ಬೇಕಾದ್ರೆ ಓದ್ತಾರೆ ಫಸ್ಟ್ ಅವರು. ನಮ್ಮಲ್ಲಿ ಹಾಗಲ್ಲ, ಒಪ್ಪೋದೇ ಒಪ್ಪಾರ್ದು ಅಂತ ತಿಳ್ಕೊಂಡು ಭಯ ಸಡಬೇಡಿ, ನಮ್ಗೆ ನಾವು ಓದೋದಕ್ಕೆ ಹೋಗೋದಿಲ್ಲ. ನೀವು ಅದನ್ನ ಓದೋ ಅಭ್ಯಾಸ ಮಾಡಬೇಕು ಗೊತ್ತಾಯ್ತಾ. ಮಹಾಭಾರತ, ರಾಮಾಯಣ, ಭಾಗವತ, ಅದಕ್ಕೆ ಸ್ವಲ್ಪ ಸಂಸ್ಕೃತ ಕಲಿಯುವ ಸಂಸ್ಕೃತ. ಮಹಾಭಾರತ ಸಂಸ್ಕೃತ ಡಿಫಿಕಲ್ಟ್ ಅಲ್ಲ, ರಾಮಾಯಣ ಸಂಸ್ಕೃತ ಡಿಫಿಕಲ್ಟ್ ಅಲ್ಲ. ಯಾವಾಗಲೂ ಕೂಡ ಟೆಕ್ನಿಕಲ್ ಉದ್ಯೋಗ ಸಹ ಇಂಗ್ಲೀಷು, ಸಿಂಪಲ್ ಇಂಗ್ಲೀಷ್ ಇರುತ್ತೆ. ಪೊಯೆಟ್ರಿ ನಿಮಗೆ ಶೇಕ್ಸ್ಪಿಯರ್ ಅರ್ಥ ಆಗೋದಿಲ್ಲ ಕಷ್ಟ, ಬಟ್ ಇದು ಸೈಂಟಿಫಿಕ್ ಬುಕ್ಸ್ ಅರ್ಥ ಆಗುತ್ತೆ ಅಷ್ಟೇ. ಯಾಕೆಂದ್ರೆ ಮೆಡಿಕಲ್ ಬುಕ್ಸ್, ಇಂಜಿನಿಯರಿಂಗ್ ಬುಕ್ಸ್ಗೆ ನಿಮ್ಗೆ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಅದು ಬೊಂಬಾಸ್ಟಿಕ್ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಕ್ಲಿಯರ್ ಲ್ಯಾಂಗ್ವೇಜ್ ಬೇಕಷ್ಟೇ. ಕ್ಲಿಯರ್ ಲ್ಯಾಂಗ್ವೇಜ್ ಬೇಕು ಅಂಡ್ ಡೈರೆಕ್ಟ್ ಪ್ರೆಸೆಂಟೇಷನ್ ಬೇಕು. ಪೊಯೆಟ್ರಿ ಆಗಲ್ಲ, ಪೊಯೆಟ್ರಿ ಇಂಡೈರೆಕ್ಟ್ ಆದಷ್ಟು ಪೊಯೆಟ್ರಿ ವ್ಯಾಲ್ಯೂ ಜಾಸ್ತಿ. ಸೈನ್ಸ್ಗೆಲ್ಲ ಡೈರೆಕ್ಟ್ ಆಗಬೇಕು ಯಾವಾಗಲೂ ಕೂಡ. ಮಹಾಭಾರತ, ರಾಮಾಯಣಗಳೆಲ್ಲ ನಿಮಗೆ ಕಾಳಿದಾಸ ಅರ್ಥ ಆಗೋದ್ರೂ ಪರವಾಗಿಲ್ಲ, ಮಹಾಭಾರತ ಅರ್ಥ ಆಗುತ್ತೆ, ಆ ಕಾನ್ಫಿಡೆನ್ಸ್ ಇಂದ ಓದೋದು ಅಭ್ಯಾಸ ಮಾಡಿ. ರಾಮಾಯಣ ಅರ್ಥ ಆಗುತ್ತೆ, ಭಾಗವತ ಪುರಾಣ ಅರ್ಥ ಆಗುತ್ತೆ. ದೇ ಆರ್ ವೆರಿ ಸಿಂಪಲ್ ಸಂಸ್ಕೃತ್ ಉಪಯೋಗಿಸಿರೋದಕ್ಕೆ, ದೇ ಆರ್ ಅ ವೆರಿ ಸಿಂಪಲ್ ಸಂಸ್ಕೃತ್. ನಿಜವಾಗ್ಲೂ ಡಿಫಿಕಲ್ಟ್ ಸಂಸ್ಕೃತ್ ಬಂದಿದ್ದು ಲೇಟರ್ ಪೀರಿಯಡ್ನಲ್ಲಿ, ಸಿಂಪಲ್ ಸಂಸ್ಕೃತ್ ಇದ್ದು ಮೊದಲಿತ್ತು. ಮಹಾಭಾರತ ರಾಮಾಯಣಗಳು ಅಲ್ಲಲ್ಲಿ ಓದ್ತಾ ಹೋದ್ರೆ ನೀವು ಆಗ ಹೊಸ ರೀತಿ ಯೋಚನೆ ಮಾಡೋಕ್ಕೆ ಬರುತ್ತೆ, ನಿಮ್ಮದೇ ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಬರುತ್ತೆ. ಆ ದೃಷ್ಟಿಯಲ್ಲಿ ವೇದವ್ಯಾಸರು ಮಾಡಿದ ಕೆಲಸ ನಿಜವಾಗಲೂ ಅವರು ಸರ್ವಜ್ಞರು, ನಿಜವಾಗಲೂ ಅವರು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವ ಮನುಮಾತ ನಿದರ್ಶನ ಅನ್ನಬೇಕಾದ್ರೆ ನೀವು ಸ್ವತಃ ಓದಿ ನೋಡಿದ ಮಾತ್ರ ಗೊತ್ತಾಗೋದು. ಅದು ಒಂದು ಪಾಠ. ನಾನು ಮುಂದಿನ ಪಾಠ ನೋಡಿ, ವೇದವ್ಯಾಸರ ವರ್ಕ್ಸ್ ಬಗ್ಗೆ ನೋಡಿದ್ದೇವೆ. ಮುಂದೆ ವೇದವ್ಯಾಸ ನಾರಾಯಣ ಹೌದು ಅಂತ ಹೇಳೋದಕ್ಕೆ ಏನು ಆಧಾರ ಅಂತ ಪ್ರಶ್ನೆ. ಇದು ಕೂಡ ಅಷ್ಟೇ, ಮಧ್ವಾಚಾರ್ಯ ಯಾತಕ್ಕೆ ಬಹಳಷ್ಟು ಕೊಂಡಾಡ್ತೇವೆ ಅಂತ ಕೇಳಿದ್ರೆ ಬರೀ ಫ್ಯಾಕ್ಷನ್ ಪ್ರೆಸೆಂಟ್ ಮಾಡಿದವರು ಮಧ್ವಾಚಾರ್ಯರು. ಊಹಾಪೋಹಗಳಿಲ್ಲ, ಮಾತೆತ್ತಿದ್ರೆ ಕೊಟೇಶನ್ಸ್. ಮಧ್ವಾಚಾರ್ಯರು ಇವತ್ತು ನಮ್ಮ ಆಧುನಿಕ ಜನಗಳಿಗೆ ಆಡ್ ಆಗಿ ಕಾಣಿಸ್ತಾರೆ. ಯಾತಕ್ಕೆ ಅಂದ್ರೆ ಫುಲ್ ಆಫ್ ಫ್ಯಾಕ್ಟ್ಸ್ ಮಾತಾಡೋದಕ್ಕೆ, ನಮ್ಮ ಜನಕ್ಕೆ ಫ್ಯಾಕ್ಟ್ಸ್ ಬೇಕಾಗಿಲ್ಲ, ಫಿಗರೇಟಿವ್ ಲ್ಯಾಂಗ್ವೇಜ್ ಬೇಕಷ್ಟೇ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಲ್ಲ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಷ್ಟೇ, ಹೊರತು ಬೇರೆ ಇರೋದಿಲ್ಲ. ಆಚಾರ ಹಾಗಲ್ಲ, ಏನೇ ಹೇಳಿದ್ರು ಕೂಡ ಸಚ್ಚೋಕ್ ಸಂಸ್ಕಾಂದೆ ಇತಿ ಬ್ರಾಹ್ಮೆ ಇತಿ ಭಾಗವತೆ ಇತಿ ಗಾರುಡೆ, ಒಂದು ಸೈಂಟಿಫಿಕ್ ರಿಸರ್ಚ್ ಆಗಿರಬೇಕು ಅಂತ ನೋಡ್ಬೇಕಾದ್ರೆ ಮಧ್ವಾಚಾರ್ಯ ವರ್ಕ್ಸ್ ನೋಡ್ಬೇಕು. ತುಂಬಾ ಜನ ಸಂಸ್ಕೃತ ಪದದಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ, ಸ್ವಲ್ಪ ಸುಮ್ಮನೆ ನೋಡಿ. ಈಚ್ ಅಂಡ್ ಎವರಿ ವರ್ಕ್ ಅವ್ರದ್ದು ರಿಸರ್ಚ್ ಪೇಪರ್, ಅದಿಷ್ಟು ಕೂಡ ಪಿ ಎಚ್ ಡಿ ಥೀಸಿಸ್ಗಳು ಹಾಗೆ ಬರೀತಾರೆ ಮಧ್ವಾಚಾರ್ಯ. ಆ ಆ್ಯಂಗಲಲ್ಲಿ ಓದಿ ನೋಡಿದ್ರೆ ಆಗ ಮಧ್ವಾಚಾರ್ಯ ಹೇಳಿದ್ದೇನು ಅಂದ್ರೆ, ವೇದವ್ಯಾಸರು ಯಾರೋ ಅಲ್ಲ, ಸಾಕ್ಷಾತ್ ನಾರಾಯಣ. ಬೇರೆ ಮತದವರು ಏನಂತ ತಿಳ್ಕೊಂಡಿದ್ರು ವೇದವ್ಯಾಸರನ್ನ, ಶಿವ ಜಸ್ಟ್ ಅನ್ ಆರ್ಡಿನರಿ ಸೇಜ್ ಅಂತ ತಿಳ್ಕೊಂಡು. ಆರ್ಡಿನರಿ ಸೇಜ್ ಎಷ್ಟು ಇಮ್ಯಾಜಿನ್, ಆರ್ಡಿನರಿ ಡಾಕ್ಟರ್ ಹಾರ್ಟ್ ಆಪರೇಷನ್ ಮಾಡ್ತಾನ, ಆರ್ಡಿನರಿ ಡಾಕ್ಟರ್ ಬ್ರೈನ್ ಆಪರೇಷನ್ ಮಾಡ್ತಾನ, ಅಂದ್ರೆ ಎಕ್ಸ್ಪರ್ಟ್ ಆಗಿರ್ಬೇಕು. ಹೌದಲ್ಲ, ಇವತ್ತು ಮಹಾಭಾರತ ಬರೆದವರನ್ನ, ಭಾಗವತಾದಿಗಳು ಬರೆದವರನ್ನ ಏನು ಆರ್ಡಿನರಿ ಸೇಜ್ ಅಂತ ಕರೆದ್ರೆ ಏನು ಇವರು ಆರ್ಡಿನರಿ ಪರ್ಸನ್ ಅಂತ ಆಗುತ್ತೆ. ನೀವು ಓದೋರು ಆರ್ಡಿನರಿ ಪರ್ಸನ್ ಆಗ್ತಾರೆ. ಇವತ್ತು ಎಂ ಎ ಓದ್ತಾನೆ ಅಂದ್ರೆ ಆರ್ಡಿನರಿ ಪರ್ಸನ್ ಆಗ್ತಾನೆ, ಗ್ರಾಜುಯೇಟ್ ಆಗಿರಲೇಬೇಕು. ಪಿ ಜಿ ಓದ್ಬೇಕಾದ್ರೆ ಗ್ರಾಜುಯೇಟ್ ಆಗಿರ್ಬೇಕಲ್ಲ. ವೇದವ್ಯಾಸರು ಅಷ್ಟೆಲ್ಲ ಬರೆದೇ ಇದೆ, ಆರ್ಡಿನರಿ ಸೇಜ್ ಆಗ್ತಾರ ಅವರು ಅಲ್ಲ. ಸಾಕ್ಷಾತ್ ನಾರಾಯಣ ಎಂಬುದನ್ನ ಆಚಾರ್ಯರು ಮಹಾಭಾರತ ಮತ್ತು ಭಾಗವತ ಪುರಾಣ ಮತ್ತು ಎಲ್ಲ ಗ್ರಂಥಗಳ ಮೂಲಭೂತವಾಗಿ ಅದನ್ನ ಸಮರ್ಥನೆ ಮಾಡಿಕೊಡ್ತಾರೆ. ಇವತ್ತಿಗೂ ಕೂಡ ಮಧ್ವಾಚಾರ್ಯರನ್ನು ಬಿಟ್ಟರೆ ಉಳಿದ ಯಾವ ಆಚಾರ್ಯರುಗಳು ಕೂಡ ವೇದವ್ಯಾಸರು ಯಾರು ಒಬ್ಬರು ಹೈಲೈಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇದರಲ್ಲಿ ಯಾತಕ್ಕೆ ಹೇಳ್ತೇನೆ ಅಂದರೆ, ಮೂಲ ಗ್ರಂಥಗಳನ್ನು ಓದಬೇಕಾದ್ರೆ ಇಷ್ಟೊತ್ತು ನೋಡಿದ್ರಿ ನೋಡಿ, ವೇದಾಂತ ವೇದಾಖ್ಯೋಪನಿಷತ್ ಗಣಾಖ್ಯ ವಿವಿಧ ಸಾಂಗಾಹ ಪುರಾಣಾನ್ವಿತಾ ವೇದಾಂತ ಅಪಿ ಮಂತ್ರ ತಂತ್ರ ಸಹಿತ ತರ್ಕ ಕೃತೀನಾಂಗಣಾಹ ಕಾವ್ಯಾಲಂಕೃತಿ ನೀತಿ ನಾಟಕಯುತಾ ಶಬ್ದಾಚರಣಾವಿಧಾ ಶ್ರೀ ವಿಷ್ಣೋ ಗುಣನಾಮ ಕೀರ್ತನ ಪರಾಹ ಕುರುವಂತು ನೋ ಮಂಗಲಂ. ಇಷ್ಟೆಲ್ಲ ಲಾಸ್ಟ್ ಲಿಟ್ರೇಚರ್ ನ ಹೊರಗಾಕ್ತರು ಸಾಕ್ಷಾತ್ ವೇದವ್ಯಾಸರು ಒಬ್ಬರೇ. ಅಂಥವರನ್ನ ಇವತ್ತು ನಾವು ಸಾಮಾನ್ಯರು ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು. ಸಾಕ್ಷಾತ್ ವೇದವ್ಯಾಸ ದೇವರು ಅನ್ನೋದನ್ನ ಅತ್ಯಂತ ಖಚಿತವಾಗಿ ತಿಳಿಸಿಕೊಟ್ಟವರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯ. ಅಷ್ಟೇ ಅಲ್ಲ, ಮಧ್ವಾಚಾರ್ಯ ಮಾಡಿದ ಮತ್ತೊಂದು ಕೆಲಸ ಅಂದ್ರೆ, ವೇದವ್ಯಾಸರು ಎಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೋ ಅದಿಷ್ಟನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡಿ ನಮ್ಮ ಮುಂದೆ ಇಡ್ತಾರೆ ಮಧ್ವಾಚಾರ್ಯರು. ಇದನ್ನೊಂದು ಕಾಂಟ್ರಿಬ್ಯೂಷನ್ ಅವರು. ವೇದ ಪ್ರಪಂಚದಿಂದ ಹಿಡಿದು ಸ್ತೋತ್ರ ಪ್ರಪಂಚ 37 ಗ್ರಂಥ ಮಧ್ವಾಚಾರ್ಯ ಯಾತಕ್ಕೆ ಬರೆದರು ಅಂದ್ರೆ, ಆಲ್ ಅಬೌಟ್ ವೇದವ್ಯಾಸರು ಗೊತ್ತಾಗಬೇಕಾದ್ರೆ ಅಷ್ಟು ಓದಬೇಕು ನಾವು. ಆಲ್ ಅಬೌಟ್ ವೇದವ್ಯಾಸರು ಗೊತ್ತಾಗಬೇಕಾದ್ರೆ ಉಳಿದವರು ಏನ್ ಮಾಡಿದ್ರು ಪಾರ್ಷಿಯಲ್ ಪ್ರೆಸೆಂಟ್ ಮಾಡಿದ್ರೆ ಅಷ್ಟೇ, ಪಾರ್ಷಿಯಲ್ ಪಿಕ್ಚರ್ ಕೊಟ್ಟರು. ಆಚಾರ್ಯರು ಸಮಗ್ರ ಚಿತ್ರವನ್ನು ಕೊಟ್ಟರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಧ್ವಾಚಾರ್ಯರನ್ನ ನಾವು ಓದೋದು ಅಂದ್ರೆ ವೇದವ್ಯಾಸನ ತಿಳ್ಕೊಳ್ಳೋದು ಅಂತ ಅರ್ಥ. ಇನ್ನೇನು ಅಲ್ಲ, ಮಧ್ವಾಚಾರ್ಯರ ಓನ್ ಟೀಚಿಂಗ್ ಅಂತ ಯಾವುದೂ ಇಲ್ಲ. ಎಲ್ಲ ಟೀಚಿಂಗ್ ಆಫ್ ವೇದವ್ಯಾಸ ರೀಪ್ರೆಸೆಂಟೆಡ್ ಬೈ ಮಧ್ವಾಚಾರ್ಯ ಅಷ್ಟೇ, ಹೊರತು ಬೇಸಿಕಲಿ ವೇದವ್ಯಾಸರ ಕಾಂಟ್ರಿಬ್ಯೂಷನ್ ಅದೆಷ್ಟು ಕೂಡ. ಈ ಒಂದು ತತ್ವ ತಿಳಿಬೇಕಾದ್ರೆ ಆಚಾರ್ಯ ತರುಮೂಲ ಗ್ರಂಥಗಳನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ದೀರ್ಘ ವಿವರಿಸಿ ಮಾಡಿ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಇದು ಅವರು ಮಾಡಿದ ಎರಡನೇ ದೊಡ್ಡ ಕಾರ್ಯ. ಅದು ಇನ್ನು ವೇದವ್ಯಾಸರ ವಿಚಿತ್ರವಾದ ಮತ್ತೊಂದು ವೈಶಿಷ್ಟ್ಯ ಇದೆ. ಅವರು ಮಹಾಭಾರತವನ್ನು ಬರೆದವರು ಅವರೇ, ಅದರ ಜೊತೆಗೆ ಮಹಾಭಾರತ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ಸ್ ಅವರೇ. ಎರಡೆರಡು ಒಟ್ಟಿಗೆ ಅವರೊಬ್ಬರೇನೆ. ವಾಲ್ಮೀಕಿಗಳು ರಾಮಾಯಣ ಬರೀತಾರೆ, ಶಿವದಾಸ ಕ್ಯಾರೆಕ್ಟರ್, ಬಟ್ ನಾಟ್ ಎ ಮೇಜರ್ ಕ್ಯಾರೆಕ್ಟರ್, ಮೈನರ್ ಕ್ಯಾರೆಕ್ಟರ್ ಆಗಿತ್ತು. ಮೈನರ್ ಕ್ಯಾರೆಕ್ಟರ್ ಅಂದ್ರೆ ಯಾತಕ್ಕೆ ಹೇಳಿದೆ ಅಂದ್ರೆ, ಲವಕುಶರಿಗೆ ರಾಮಾಯಣವನ್ನು ಹೇಳಿಕೊಟ್ಟು ಬರೆಸಿದ್ದು ಅವರು. ಅಷ್ಟರ ಮಟ್ಟಿಗೆ ಅವ್ರ ರೋಲ್ ಇದೆ ಅಷ್ಟೇ. ವೇದವ್ಯಾಸರ ಆಗಲ್ಲ. ಪಾಂಡವರು ಯಾರು ನಮಗೆ ಗೊತ್ತು, ಕೌರವರು ಯಾರು ಗೊತ್ತು. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಪಾಂಡವರ ಅಪ್ಪ ಯಾರು ಗೊತ್ತು, ಕೌರವರ ಅಪ್ಪ ಯಾರು ಗೊತ್ತು, ಗೊತ್ತಲ್ಲ. ಪಾಂಡವರಪ್ಪ ಪಾಂಡುರಾಜ, ಕೌರವರಪ್ಪ ಧೃತರಾಷ್ಟ್ರ. ಆದ್ರೆ ಪಾಂಡುರಾಜನ ಅಪ್ಪ ಯಾರು ಅಂತ ಗೊತ್ತಿರೋದಿಲ್ಲ ಬಹಳ ಜನಕ್ಕೆ. ಧೃತರಾಷ್ಟ್ರ ಅಪ್ಪ ಯಾರು ಗೊತ್ತಿರೋದಿಲ್ಲ, ಅವರು ವೇದವ್ಯಾಸರೆ ಅವರ ಅಪ್ಪ. ಇದು ಬಹಳ ಆಶ್ಚರ್ಯ ಉಂಟು ಮಾಡತಕ್ಕಂಥ ಅಂಶ. ನಿಯೋಗ ಪದ್ಧತಿಯಿಂದ ವೇದವ್ಯಾಸ ದೇವರು ಇಬ್ಬರು ಮಕ್ಕಳನ್ನ ಪಡೀತಾರೆ. ಧೃತರಾಷ್ಟ್ರನು ವೇದವ್ಯಾಸರ ಮಗ, ಪಾಂಡುರಾಜನ ವೇದವ್ಯಾಸರ ಮಗ, ವಿದುರನು ವೇದವ್ಯಾಸರ ಮಗನೇ. ಆದರೆ ಅಷ್ಟೇ ಅಲ್ಲ, ಥ್ರೋಔಟ್ ವೇದವ್ಯಾಸರು ಮಹಾಭಾರತ ಎಂಟರ್ ಆಗ್ತಾರೆ. ಥ್ರೋಔಟ್ ವೇದವ್ಯಾಸರಿದ್ದಾರೆ. ಪ್ರತಿ ಒಂದು ಮೇಜರ್ ಇನ್ಸಿಡೆಂಟ್ ಅಲ್ಲೂ ಅವರಿದ್ದೇ ಇರ್ತಾರೆ. ಯುದ್ಧವನ್ನ ಅದೊಂದು ತೀರ ಹೊಸ ಕಾನ್ಸೆಪ್ಟ್. ಅದು ಯುದ್ಧ ಶುರುವಾಗಬೇಕು, ವೇದವ್ಯಾಸರು ಬರ್ತಾರೆ ಧೃತರಾಷ್ಟ್ರನ ಹತ್ರ. ಧೃತರಾಷ್ಟ್ರ, ನಿನಗೆ ಯುದ್ಧ ನೋಡ್ಲಿಕ್ಕೆ ಅಪೇಕ್ಷೆ ಇದೆಯೋ, ಯುದ್ಧದ ಬಗ್ಗೆ ಕೇಳಲಿಕ್ಕೆ ಅಪೇಕ್ಷೆ ಇದೆಯೋ, ಆಡಿಯೋ ಬೇಕೋ ವಿಡಿಯೋ ಬೇಕೋ ಅಂತ ಕೇಳ್ತಾರೆ ಅವರಷ್ಟೇ. ಯುದ್ಧದ ಬಗ್ಗೆ ಆಡಿಯೋ ಬೇಕೋ ವಿಡಿಯೋ ಬೇಕೋ. ಇವತ್ತು ಯಾರಾದ್ರು ನೋಡಿದರೆ ಇವತ್ತಿನ ಕಾನ್ಸೆಪ್ಟ್ ಕಂಡ ಕಾಣಿಸ್ತದೆ. ಅವತ್ತು ಬರೀತಾರೆ, ಏನ್ ಬೇಕಾಗಿ ನನಗೆ. ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಈ ಯುದ್ಧ ನೋಡಕ್ಕೆ ಇಷ್ಟಪಡೋದಿಲ್ಲ ನಾನು, ಯಾಕಂದ್ರೆ ಭಯ ಅವನಿಗೆ. ಆಪರೇಷನ್, ಮಕ್ಕಳ ಆಪರೇಷನ್ ನೋಡಕ್ಕೆ ಯಾವ ತಂದಿದ್ದ ಇಷ್ಟಪಡೋದಿಲ್ಲ. ಎದುರಿಗಿದ್ದ ಡಾಕ್ಟರ್ ಆ ತಾಯಿ ಬಿಟ್ಬಿಡಿ ಡಾಕ್ಟರ್ ಮಾಡ್ಬಿಡಿದ ಕಾರ್ ಹಿಡ್ಕೊಂಡ್ ಬಿಡ್ತಾರೆ ಅಷ್ಟೇ. ನಾನು ನೋಡಕ್ಕೆ ಇಷ್ಟಪಡೋದಿಲ್ಲ, ಕೇಳಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ದಾನೆ. ಆಗ ವೇದವ್ಯಾಸರಿಗೆ ಎರಡು ಕೆಲಸ ಬಂದೀಗ, ನೋಡಕ್ಕೆ ಇಷ್ಟಪಟ್ಟು ಕಣ್ಣು ಕೊಟ್ಟು ಹೋಗ್ಬಿಡ್ಬೋದಾಗಿತ್ತು. ನಾ ಕೇಳಕ್ಕೆ ಇಷ್ಟಪಡ್ತೀರಿ ಅಂದ್ರಲ್ಲ, ಜವಾಬ್ದಾರಿ ಏನ್ ಬಂದು ಗೊತ್ತಾಗಿ ಒಬ್ಬನಿಗೆ ನೋಡೋದಕ್ಕೆ ಕಣ್ಣು ಕೊಟ್ಟು ಅವನ ಬಾಯಿ ಎಕ್ಸ್ಪ್ಲೇನ್ ಮಾಡಿಸ್ಬೇಕು. ಈಗ ಡಬಲ್ ಕೆಲಸ ಆಯ್ತು. ಈಗ ಅದು ಎರಡು ಬೇಕು ಅಂತ ಕೇಳಿದಾಗ ಅಷ್ಟೇ ಈಗ ಅಂತ. ಆದ್ರೆ ವೇದವ್ಯಾಸರು ಮಾಡ್ತಾರೆ. ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಇವತ್ತು ಅರ್ಥ ಮಾಡ್ಕೋಬೇಕು ದಿವ್ಯ ದೃಷ್ಟಿ ಅಂತ. ಇವತ್ತು ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕುತ್ಕೊಂಡು ನೋಡಿದರೆ ಮತ್ತೊಂದು ಕಡೆ ಕಾಣಬೇಕು. ವಿಡಿಯೋ ಕ್ಯಾಮರಾಗಳೆಲ್ಲ ಇಟ್ಟು ನೋಡಿದಾಗ ಅಬ್ಸರ್ವ್ ಮಾಡಕ್ ಬರುತ್ತಲ್ಲ, ಅಂತ ಕಣ್ಣನ ವೇದವ್ಯಾಸರು ಕೊಡ್ತಾರೆ ಸಂಜಯನಿಗೆ. ತೀರಾ ಹೊಸ ಕಲ್ಪನೆ. ಯುದ್ಧ ನಡೀತಿರೋ ನೂರಾರು ಮೈಲು ದೂರ, ಇಲ್ಲಿ ಕುತ್ಕೊಂಡು ನೋಡ್ಬೇಕದನ್ನ ಪಾರ್ಟಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಆಮೇಲೆ ಯುದ್ಧನ. ಮ್ಯಾಚ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅಪ್ಪ ಇರು ತೆಗೆದಾಕಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಈಗ ಹೋಗ್ತಾರೆ ಅಪ್ಪ ಪಾರ್ಟಿಯಲ್ಲಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಎಷ್ಟು ಗಲಾಟೆಗಳಾಗ್ತೀವಿ. ಆಟಕ್ಕಿಂತ ಅಪ್ಪರ ಬಗ್ಗೆ ಗಲಾಟೆ ಜಾಸ್ತಿ ಆಗಿದೆ ಈಗ. ಆದ್ರೆ ವೇದವ್ಯಾಸರ ಸಂಜಯನನ್ನು ಹೇಗಿರ್ತಾರೆ ಅಂತ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಅನಲೈಸ್ ಮಾಡಿ ಹೇಳಬೇಕು. ಇನ್ನೂ ಆಶ್ಚರ್ಯ ಏನು ಗೊತ್ತೇನು, ಸಂಜಯ ಎ ನಾನ್ ಟೆಕ್ನಿಕಲ್ ಕಲೋ. ಅದು ಫುಲ್ ಆಫ್ ಟೆಕ್ನಿಕಾಲಿಟೀಸ್ ಇರೋದು ಮಹಾಭಾರತ ಯುದ್ಧ. ಒಬ್ಬ ಮೆಡಿಕಲ್ ಎಕ್ಸಿಬಿಷನ್ ಇಂಜಿನಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾಕೆ ಕಾಣಿಸ್ಬೋದು, ಒಬ್ಬ ಬಿಲ್ಡಿಂಗ್ ಏನೋ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾಕೆ ಕಾಣಬಹುದು. ಸಂಜಯ ಡಾಕ್ಟರ್ ಎಲ್ಲ ಇಂಜಿನಿಯರ್ ಏನೋ ಅಲ್ಲ, ಜಾಸ್ತಿ ರಾಜನ ಆಡೇ ಚಾರಿಯತ್ ಅಷ್ಟೇ ಅಂತ. ಆತನಕ್ಕೇನು ಯುದ್ಧ ವರ್ಣನೆ ಮಾಡಿಸ್ಬೇಕು ಲೆಕ್ಕ ಹಾಕಿ ನೋಡೋಣ. ಈ ಕ್ರಿಕೆಟ್ ಎಂಪೈರ್ ಆಗ್ಬೇಕಾದ್ರೆ ಕೋರ್ಸ್ ಮಾಡೋ ಕೆಲವು ಕೋರ್ಸ್ ಪಾಸ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೋರ್ಸ್ ಪಾಸ್ ಮಾಡಿ ದುಡ್ಡು ಗಿಡ್ಡು ಕೊಟ್ಟು ಅದನ್ನು ಹೋಗೋದು ನೆಕ್ಸ್ಟ್ ಪ್ರೋಸೆಸ್. ಅದು ಅಂತಹ ಸಂಜಯನಿಗೆ ಇಮ್ಮಿಡಿಯೇಟ್ ಆಗಿ ಅನೌನ್ಸ್ ಕೊಡಬೇಕು. ಬೇರೆ ಬೇರೆ ಕೆಪಾಸಿಟಿ ಇಮ್ಯಾಜಿನ್ ಮಾಡಿ. ಅವರು ಸಂಜಯನಿಗೆ ಜ್ಞಾನ ಕೊಟ್ಟರಂತೆ. ಸಂಜಯ್ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಸ್ವಲ್ಪ ಯೋಚನೆ ಮಾಡಿ. ಮಹಾಭಾರತ ಯುದ್ಧ ಎಷ್ಟು ಟೆಕ್ನಿಕಲ್ ಆಗಿತ್ತು ಅಂದ್ರೆ, ಇವತ್ತಿನವರೆಗೂ ಕೂಡ ಮಹಾಭಾರತ ಯುದ್ಧದಂತ ಯುದ್ಧ ಮತ್ತೊಂದು ಆಗಲಿಲ್ಲ. ಜನಸಂಖ್ಯೆ ಮುಖ್ಯ ಅಲ್ಲ ಅಲ್ಲಿ, ಅಲ್ಲಿ ವೆಪನ್ಸ್ ಉಪಯೋಗಿಸಿದ್ರಲ್ಲ, ಅವು ಯುನಿಕ್ ವೆಪನ್ಸ್. ಅಂತ ವೆಪನ್ಸ್ ಮತ್ತೆ ಬಂದಿಲ್ಲ. ಇವತ್ತು ನೋಡಿ, ಬಾಂಬ್ ಬೇರೆ, ಬುಲೆಟ್ ಬೇರೆ. ಗನ್ನೇರ್ ಹೊಡಿತಾನೆ, ಅದ್ ನಷ್ಟದ ಪ್ರಮಾಣ. ಬಾಂಬ್ ಹಾಕಿದಾಗ ರೀತಿಯೇ ಬೇರೆ ಆಗುತ್ತೆ. ಅದು ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಅಂದಾಗಲ್ಲ ಅದರ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ನನಗೆ. ಅಲ್ಲಿ ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಬ್ರಹ್ಮಚರ್ಯಾಸ್ತ್ರ, ವಾಯವ್ಯಾಸ್ತ್ರ, ಆಗ್ನೇಯಾಸ್ತ್ರ, ವಾರಣಾಸ್ತ್ರ ಎಲ್ಲ ಹೈಲಿ ಟೆಕ್ನಿಕಲ್ ಅವು. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಿದ್ದಾರೆ ಸಂಜಯ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಕೇಳಿದರೆ, ವೇದವ್ಯಾಸರ ಕೆಪಾಸಿಟಿ ಇಮ್ಯಾಜಿನ್ ಮಾಡಿ. ಅಸ್ತ್ರಗಳ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿಬಿಟ್ರೆ ಇವತ್ತು ನಮ್ಮ ಇವರು ಓದಬೇಕಾಗಲ್ಲ, ಮಿಲಿಟರಿಯವರು ಓದಬೇಕು. ಎಂಥ ಮಹಾಭಾರತದ ಕಾನ್ಸೆಪ್ಟ್ ಅದು. ಇವತ್ತು ಆಲೋಚನೆ ಮಾಡಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಇವತ್ತು ಟೈಮ್ ನಮ್ಮ ವಿಜ್ಞಾನ ಸಂಶೋಧನೆ ಹೇಗಿರುತ್ತೆ ಅಂದರೆ, ತಾನು ಚಾಕು ಮಾಡಿ ತಿಳ್ಕೊಂಡ್ರೆ ತಾನೇ ಸಾಯ್ತಾನೆ. ಆದರೆ ಮಹಾಭಾರತದ ಅಸ್ತ್ರಗಳು ಆಗಲ್ಲ, ಹೊಡೆದವನ್ನೇನು ಮಾಡೋದಿಲ್ಲವು. ಯಾರು ಹೊಡಿಬೇಕು ಅವನಿಗೆ ಮಾತ್ರ ಹೊಡೆಯುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ಎಲ್ಲೋ ಇರ್ತಾನ ಅವನು, ಇಲ್ಲಿ ಬಾಣ ಹೊಡೆದು ಅವನಿಗೆ ಮಾತ್ರ ಬೀಳೋದು, ಬೇರೆ ಯಾರಿಗೂ ಬೀಳೋದಿಲ್ಲ. ಇದು ಇವತ್ತು ನಮಗೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಸಾಧನೆ ಮಾಡಿ ತೋರಿಸಿದ್ದು ಮಹಾಭಾರತ. ಇದೆಲ್ಲವನ್ನು ವೇದವ್ಯಾಸರು ಬರೀತಾ ಇರೋ ಮೇಲೆ ಎಂಥ ಗ್ರೇಟ್ ವೇದ ಆಗಿರಬೇಕು. ಇನ್ನೂ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಮಹಾಭಾರತದ ಕೊನೆಗೆ ಒಂದು ಸೀನ್ ಬರುತ್ತೆ. ಅಶ್ವತ್ಥಾಮರು ದುರ್ಯೋಧನ ಮಾತು ಕೇಳ್ಕೊಂಡ್ಬಿಟ್ಟು ಪಾಂಡವರೆಲ್ಲ ಸಾಯಿಲಿಂದ ಆಕ್ರಮಣ ಬಿಡ್ತಾರೆ, ಅಸ್ತ್ರ ಬಂದು ಪಾಂಡವರೆಲ್ಲ ಸಾಯ್ಬೇಕು ಅಂತ ಬಿಡ್ತಾರೆ. ಆಗ ಪ್ರತಿಯಾಗಿ ಅರ್ಜುನ ಏನ್ ಮಾಡ್ತಾನೆ, ಹಾಗಾಗಬಾರದು ತಾನೋ ಅಸ್ತ್ರ ಬಿಡ್ತಾರೆ. ಎರಡು ಅಸ್ತ್ರಗಳು ಅದು ಎದೆ ಬರ್ತಾ ಇರುತ್ತೆ. ಆ ವೇದವ್ಯಾಸರು ಬಂದು ಬದ್ದೆ ನಿಲ್ಸ್ಬೇಕಾರೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಸೀನ್ ಆಗಿರಬಹುದು. ಅಸ್ತ್ರಗಳ ಕೆಪಾಸಿಟಿ ಏನು ಅಂದ್ರೆ ಅನಿಹಿಲೇಟರ್ಸ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಅಂತ ಪವರ್ಫುಲ್ ಅಸ್ತ್ರಗಳು. ವೇದವ್ಯಾಸರು ಬದ್ದೆ ಮೇಲೆ ಸ್ಟಾಪ್ ಅಂತ ಬಿಡ್ತಾರೆ. ಹಾಗೆ ಇದನ್ನ ಯಾರು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಳ್ತಾರೆ ಜಸ್ಟ್ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿತ್ಡ್ರಾ ಮಾಡ್ಕೊಳ್ಳಿ, ಅದನ್ನ ಡೇಂಜರ್ ನಿಮಗೆ ಗೊತ್ತಾ ಅಂತ ಹೇಳಿದ್ದಾರೆ. ಈ ವೇದವ್ಯಾಸರ ಈ ರೋಲನ್ನ ಯಾರು ಹೈಲೈಟ್ ಮಾಡಲಿಲ್ಲ. ಮಹಾಭಾರತದಲ್ಲಿದೆ, ಭಾಗವತದಲ್ಲಿದೆ, ಪುರಾಣಗಳಲ್ಲಿ ಬರುತ್ತೆ. ಅದನ್ನು ತಿಳಿಸಿಕೊಟ್ಟಿದ್ದು ಮಹಾಭಾರತ ತಾತ್ಪರ್ಯದಲ್ಲಿ ಭದ್ರಾಚಾರ್ಯ ಎಲ್ಲ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಆಗ ಅರ್ಜುನ ತಗೊಂಡ ಅಂದ್ರೆ ಅಸ್ತ್ರಗಳು ಬಿಡ್ಲಕ್ಕೆ ಬರುತ್ತೆ, ವಾಪಸ್ ತಗೊಳ್ಳೋದಕ್ಕೆ ಬರುತ್ತೆ. ಯೋಚನೆ ಮಾಡಿ, ಅದು ಬಾಂಬ್ ಹಾಕಿ ವಾಪಸ್ ತಗೊಳ್ಳೋಕೆ ಬರೋದಾಗಲ್ಲ. ಇಲ್ಲ, ಅಷ್ಟ ಹೋಗಿದ್ದು ಇನ್ನೂ ಸಾಯ್ತಾ ಇದ್ದಾರೆ ಜನಗಳು. ಸಾವಿರಾರು ವರ್ಷ ಆದರೂ ಕೂಡ ಯಾವುದೋ ಒಂದು ಆಫ್ಟರ್ ಎಫೆಕ್ಟ್ ಇದ್ದೇ ಇರುತ್ತೆ. ಅಲ್ಲಿ ಹಾಗಲ್ಲ, ಟೋಟಲಿ ನ್ಯೂಟ್ರಲ್. ಸಾರಿ ಉಪ್ಪು ಜಾಸ್ತಿ ಆಗಿರೋ ವಾಪಸ್ ತಗೊಳ್ಳೋಕೆ ಬರಲ್ಲ, ನಾವು ಈ ಸ್ಥಿತಿಯಲ್ಲಿ ಇರ್ತೇವೆ. ಅಂಥದ್ದು ಯುದ್ಧದಲ್ಲಿ ಆ ಸ್ಥಿತಿಯನ್ನು ವಾಪಸ್ ತಗೊಂಡ್ರು ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಇನ್ನೊಂದು ಯೋಚನೆ ಮಾಡಿ, ಮಹಾಭಾರತ ನಿಮಗೆ ಬಹುಶಃ ಕ್ಲೈಮ್ಯಾಕ್ಸ್ ಅಂದ್ರೆ ಒಂದು ಸೀನ್ ತೋರಿಸ್ತಾರೆ. ಧೃತರಾಷ್ಟ್ರನನ್ನ ಗಾಂಧಾರಿಯನ್ನ ವೇದವ್ಯಾಸರು ಕೇಳುತ್ತಾರೆ. ಕೊನೆಗೆ ಮಹಾಭಾರತ ಯುದ್ಧ ಎಲ್ಲ ಮುಗಿದೋಗ್ಬಿಟ್ಟು 18 ವರ್ಷ ಆಗಿದೆ, ಮುಗಿದು 18 ವರ್ಷ ಆಗೋಗಿದೆ. ಒಂದ್ ದಿವಸ ವೇದವ್ಯಾಸರ ಹತ್ರ ಎಲ್ಲರೂ ಬಂದಿರ್ತಾರೆ, ವರ ಕೇಳ್ಕೊಳ್ಳಿ ಕೊಡ್ತೇವೆ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಆಗ ಧೃತರಾಷ್ಟ್ರ ಗಾಂಧಾರಿ ಕೇಳ್ತಾರೆ, ಜಗತ್ತಿನಲ್ಲಂತ ವರ ಯಾರೂ ಕೇಳಿಲ್ಲ, ಯಾವ ಹಿರಣ್ಯ ಪೇಚು ಹಿರಣ್ಯಾಕ್ಷ ಯಾರೂ ಕೇಳಿಲ್ಲ ಅಂತ ವರ ಕೇಳಿಬಿಡ್ತಾರೆ. ಏನು ವರ ಅಂದ್ರೆ, 18 ದಿವಸದ ಯುದ್ಧದೊಳಗೆ 18 ಅಕ್ಷೋಹಿಣಿ ಸೈನ್ಯ ಸತ್ತೋಯ್ತಲ್ಲ, ಅದಿಷ್ಟು ಬದುಕಿ ಬರಬೇಕು ಅಂತ ಕೇಳ್ತಾರೆ. ಸಾಧ್ಯ ಇದೆ, ಯೋಚನೆ ಮಾಡಿ ನೋಡಂತೆ. 18 ದಿವಸ ಯುದ್ಧ ಸತ್ತು 18 ಅಕ್ಷೋಹಿಣಿ ಸೈನ್ಯ ಬದುಕಿ ಬರಬೇಕು, ಮತ್ತೆ ಎದೆ ನಿಂತ್ಕೋಬೇಕು ಈಗಾಗಲೇ. ಇಂಥ ವರನ ಯಾರಾದ್ರೂ ಪೂರ್ಣೆ ಮಾಡೋಕೆ ಸಾಧ್ಯ ಉಂಟಾ? ವೇದವ್ಯಾಸರು ತೋರಿಸಿಕೊಟ್ರದ್ದು ಎಂತ ಆಶ್ಚರ್ಯ ಇರಬೇಕಂತ. ಇನ್ನು ಸೈನ್ಸ್ ಯಾವುದೋ ಕಾಲಕ್ಕೆ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಇವತ್ತು ಫೋಟೋ ತೋರಿಸೋ ಶಕ್ತಿ ನಮಗಿದೆ ಅಂತ ವಿಡಿಯೋ ಮಾಡಿಬಿಡ್ತಾರಲ್ಲ, ಕಂಪ್ಯೂಟರ್ ವಾಪಸ್ ತೋರಿಸ್ಬೋದು. ಮತ್ತೆ ಬೇಕಾರೆ 25 ವರ್ಷ ಆದ್ಮೇಲೆ ಮದುವೆ ಆದ್ಮೇಲೆ ಕೂಡ ನೋಡಿ ಮದುವೆ ಹೇಗಿದ್ವಿ ಅಂತ ತೋರಿಸ್ಬೋದು. ಈಗ ಚಾನ್ಸ್ ಇರೋದು ಅಷ್ಟು ಡೈವರ್ಸ್ ಆಗಿರುತ್ತೆ, ಆದ್ರಿಂದ ಆ ಚಾನ್ಸ್ ಇರೋದಿಲ್ಲ. ಈಗ ಹಿಂದಿನ ಕಾಲಕ್ಕೆ ಆ ಥರ ಒಂದು ವಾತಾವರಣ ಇತ್ತು. ಡೈವರ್ಸ್ ತಮ್ಮ ಮದುವೆ ಫೋಟೋ ನೋಡ್ಕೊಂಡ ಹಾಗೆ, ತಮ್ಮ ಮದುವೆ ವಿಡಿಯೋ ನೋಡ್ಕೊಂಡ ಹಾಗೆ, ಯುದ್ಧಕ್ಕಿಂತ ಮುಂಚಿನ ಸೀನು ತೋರಿಸಿದ ವೇದವ್ಯಾಸರು ಅಂದ್ರೆ ಇವತ್ತು ನಮಗೆ ಅಸಾಧ್ಯವಾಗಿದೆ ಅಷ್ಟೇನೆ. ಅದು ಎಷ್ಟೇನೆ ತೋರಿಸ್ಕೊಟ್ರದ್ದು ಇವನ್ನೆಲ್ಲ ನಾವು ಈಗ ನಂಬೋದಿಲ್ಲ. ಮಾಡಿ ತೋರಿಸಿದ ಮೇಲೆ ಇವೆಲ್ಲ ನಮಗೆ ಮೊನ್ನೆ ಈಗ ಗೊತ್ತು, ನಮ್ಮ ಕಾಪಿ ಹೊಡೆದಾರೆ ತಿಳ್ಕೊಂಡ್ಬಿಡ್ತಾರೆ. ಇದನ್ನ ಯಾಕೆ ಹೇಳ್ತೇನೆ ಮಹಾಭಾರತ ರಾಮಾಯಣಗಳ ಬಗ್ಗೆ ಅಂದ್ರೆ, ನಿಮಗೆ ಫೈನಸ್ಟ್ ಫ್ಯಾಂಟಸಿ ಬೇಕಾ ಮಹಾಭಾರತ ಓದಿ, ಒಳ್ಳೆ ಕಾಮಿಕ್ಸ್ ಬೇಕಾ ಮಹಾಭಾರತ ರಾಮಾಯಣ ಓದಿ, ಫಿಲಾಸಫಿ ಬೇಕಾ ಮಹಾಭಾರತ ರಾಮಾಯಣ ಓದಿ, ಯಾವುದೇ ಜನರಲ್ ನಾಲೆಜ್ ಬೇಕಾ ಮಹಾಭಾರತ ರಾಮಾಯಣ ಓದಿ. ಅದಕ್ಕೆ ನಾವು ವಿಶ್ವಕೋಶ ಅಂತ ಕರೆದಿದ್ದು. ಇದನ್ನು ಇಲ್ಲದ್ದು ಇಲ್ಲವೇ ಇಲ್ಲ. ಇವತ್ತಿಗೂ ಕೂಡ ಮಹಾಭಾರತ ರಾಮಾಯಣಗಳಂತಹ ಅತ್ಯಂತ ವಿಶಾಲ ವಿಷಯ ವ್ಯಾಪ್ತಿಯ ಪಾತ್ರ ವೈವಿಧ್ಯದ ಅತ್ಯಂತ ಕಾವ್ಯಮಯವಾದಂತಹ ಶ್ರೇಷ್ಠವಾದಂತಹ ಗ್ರಂಥಗಳು ಸಿಗಲಿಕ್ಕೆ ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಾಧ್ಯ ಇಲ್ಲ ಅಂತ ಬೇರೆಯವರು ಒಪ್ಕೊಬಿಟ್ಟಿದ್ದಾರೆ ಈ ಮಾತನ್ನು. ಮ್ಯಾಕ್ಸ್ ಮಿಲ್ಲರ್ ಮೊದಲಾದ ಹೇಳ್ತಾರೆ, ಮಹಾಭಾರತ ರಾಮಾಯಣಗಳಂತಹ ಗ್ರಂಥಗಳು ಈ ಜಗತ್ತಿನಲ್ಲಿ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಗ್ರಂಥಗಳು ಅಂತ ಕೊಂಡಾಡ್ತಾರೆ. ಅದನ್ನು ನಾವು ನೋಡಿದ್ರೆ ಈಗ ವೇದವ್ಯಾಸ ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ಆಗ ವೇದವ್ಯಾಸರನ್ನು ನಾವು ಯಾವುದೋ ವಿಷಯ ಅಂತ ತಿಳ್ಕೊಳ್ಳೋದಲ್ಲ, ಅವರು ಸಾಕ್ಷಾತ್ ನಾರಾಯಣನ ಅವತಾರ, ಸಾಕ್ಷಾತ್ ಅಂದ್ರೆ ಶ್ರೀಪತಿ ಅಂತ ಸ್ಪಷ್ಟವಾದ ಪರಿಜ್ಞಾನ ಬರುತ್ತೆ. ಅವರ ಸೂತ್ರಗಳ ಕಾನ್ಸೆಪ್ಟ್ ಆಗಲಿ, ಅವರ ಶ್ಲೋಕಗಳ ಕಾನ್ಸೆಪ್ಟ್ ಆಗಲಿ, ಅರ್ಥ ತುಂಬೋ ಕಾನ್ಸೆಪ್ಟ್ ಆಗಲಿ. ಇನ್ನೊಂದು ನೋಡಿ, ಯಾರಿಗೂ ಸಾಧ್ಯ ಇಲ್ಲದ ಮತ್ತೊಂದು ವಿಷಯ ಆಗ ಅಂದ್ರೆ, ಒಂದೊಂದು ಮಾತಿನ ಹತ್ತತ್ತು ಅರ್ಥವನ್ನು ವೇದವ್ಯಾಸರು ಹೇಳ್ತಾರೆ. ಇದು ಇನ್ನೊಂದು ಆಶ್ಚರ್ಯ. ಮಹಾಭಾರತ ಒಂದಿದೆ, ಇನ್ನೊಂದಷ್ಟು ಶ್ಲೋಕ ಇದೆ ಆಚಾರ್ಯ ಹೇಳ್ತಾರೆ. ಅದಷ್ಟು ಶ್ಲೋಕ ಅಲ್ಲ, ಒಂದೊಂದು ಶ್ಲೋಕ ಗತಿ ಕಡಿಮೆ ಅಂದ್ರೆ ಹತ್ತು ಅರ್ಥ ಅಂತ ಹೇಳ್ತಾರೆ. ಇದನ್ನು ಯಾವ ಹೇಳಿರಲಿಲ್ಲ, ಮಧ್ವಾಚಾರ್ಯ ಮಾತ್ರ ತೋರಿಸ್ತಾರೆ. ವಿಷ್ಣು ಸಹಸ್ರನಾಮ ಎಷ್ಟನ್ನು ಗೊತ್ತಿವತ್ತು? ವಿಶ್ವಂಬಿಷ್ಣರು ಬಹಿಷ್ಕಾರ ಹೇಳಿ ಕೆಲವರಿಗೆ ಗೊತ್ತದ ಅಷ್ಟೇನೆ. ಆದರೆ ವಿಶ್ವಂ ಅಂದ್ರೆ 100 ಅರ್ಥ ಇದೆ, ವಿಷ್ಣು 100 ಅರ್ಥ ಇದೆ. ಇದು ವೇದವ್ಯಾಸರು ಬರೀತಕ್ಕಂಥ ಒಂದು ಕೌಶಲ ಇದೆ. ವಿಶ್ವಂ ಅಂದ್ರೆ 100 ಅರ್ಥ, ವಿಷ್ಣು ಅಂದ್ರೆ 100 ಅರ್ಥ, ಬಹಿಷ್ಕಾರ ಅಂದ್ರೆ 100 ಅರ್ಥ. ಇಂಥ ಬರವಣಿಗೆ ಜಗತ್ತಿನ ಎಲ್ಲಿ ಯೋಚನೆ ಮಾಡಿದ್ದೀರಿ? ಯಾವ್ದಾದ್ರು ಭಾಷೆಗೆ, ಯಾವುದಾದ್ರೂ ಒಂದು ಗ್ರಂಥಕ್ಕೆ ಇಂಥ ಒಂದು ಅರ್ಥವ್ಯಾಪ್ತಿನ ಯಾರಾದ್ರೂ ಕೊಟ್ಟಿದ್ದುಂಟೇನು? ಅದೆಲ್ಲ ವೇದವ್ಯಾಸದಿಂದ ಸಾಧ್ಯ. ಈ ದೃಷ್ಟಿಯಲ್ಲಿ ಚಿಕ್ಕ ವಯಸ್ಸಿನಿಂದ ಕೇಳಿಗಳು ಅರ್ಥ ಮಾಡಿಕೊಂಡ್ರೆ ಆಗ ನೀವು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಕೂಡ ಹಿಂದಿನ ಒಂದು ಯಾವಾಗ ರೆಕಾರ್ಡ್ ಮಾಡೋದು, ಯಾವಾಗ ಹಿಂದಿನ ರೆಕಾರ್ಡ್ ಗೊತ್ತಿದ್ರೆ ಮುಂದೆ ರೆಕಾರ್ಡ್ ಮಾಡಕ್ಕೆ ಬರೋದು. ಈಗ ರೆಕಾರ್ಡ್ ಬೇಕು, ರೆಕಾರ್ಡ್ ಗೊತ್ತಾಗ ಬೇಕೇನು ಮಾಡ್ತಾನೆ? ಮತ್ತೆ ಮೊದಲು ಗೊತ್ತಿರಬೇಕಾದ್ರೆ ವೇದವ್ಯಾಸರ ಕೃತಿಗಳ ವೈವಿಧ್ಯ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ವೇದವ್ಯಾಸರನ್ನ ನಾವು ಹೇಗೆ ಓದಬೇಕು ಅಂತ ಮುಂದಿನ ಹೇಗೆ ಓದಬೇಕು ಅದನ್ನ. ಭಗವದ್ಗೀತೆ ಇದೆ, ಮತ್ತು ಸಹಸ್ರಾಮರು ವೇದವ್ಯಾಸರು ಬರೆದಿದ್ದೇನೆ. ಭಗವದ್ಗೀತೆ ಕೃಷ್ಣ ಹೇಳಿದ್ದು, ವೇದವ್ಯಾಸ ರೂಪದ ಬರೆದಿದ್ದು ಅದು ಕೂಡ. ಮಹಾಭಾರತ ಬರೆದಿತ್ತು. ಮೊದಲೇ ಹೇಳಿದೆ, ಅದು ಶಾಸ್ತ್ರ, ಸಿದ್ಧಾಂತ, ಇತಿಹಾಸ, ಕಾವ್ಯ ಎಲ್ಲ ಆಗಿರೋದ್ರಿಂದ ಎಷ್ಟು ಜನ ಓದಿದ್ರು ಅದಕ್ಕೆ ಅವಕಾಶ ಇದೆ. ಸಮುದ್ರ ಸ್ನಾನ ಯಾರು ಮಾಡಬೇಕು ಅಂತ ಕೇಳಿದ್ರೆ ಅದು ಹಾಗೆ, ಯಾರು ಮಾಡಿದ್ರು ಸಮುದ್ರಕ್ಕೆ ನೀರು ಅದಕ್ಕೆ ಅವ್ರಿಗೆ ಸಂತೋಷ ಕೊಡೋ ಶಕ್ತಿ ಅದಕ್ಕಿದೆ. ನದಿಯಲ್ಲಿ ಯಾರು ಸ್ನಾನ ಮಾಡಿದ್ರು ಅವರ ಕಳೆ ತೆಗೆಯೋ ಶಕ್ತಿ ಇದೆ. ಹಾಗೆ ಕವಿಯಾಗಿ ಓದಿ, ಒಬ್ಬ ವಿವರ್ಶಕನಾಗಿ ಓದಿ, ಒಬ್ಬ ತಂತ್ರಜ್ಞನಾಗಿ ಓದಿ, ವೈದ್ಯನಾಗಿ ಓದಿ. ವೈದ್ಯನಾಗಿ ಓದಿದ್ರೆ ಒಂದು ಹೊಸ ವಿಷಯ ಏನು ಗೊತ್ತಾಗುತ್ತೆ ಅಂದ್ರೆ, ವೈಶ್ಯರಾಜನ ಕಥೆಯನ್ನು ಹೇಳ್ತಾರೆ. ಒಂದು ಹಸುವಿನ ಮೂರು ಕಾಲನ್ನ ಒಬ್ಬರು ತುಂಡು ಮಾಡಿ ಹಾಕಿಬಿಟ್ಟಿದ್ದ, ಮೂರು ಕಾಲನ್ನ. ನಾಲ್ಕನೇ ಕಾಲ ಕಡಿಲಿಕ್ಕೆ ಹೊರಟಿದ್ದ, ಪರಿಷಿದ ರಾಜ ಬಂದ, ಬಿಡಿಸಿದ ಅದನ್ನ. ಅದೆಲ್ಲ ಭಾಗವತ ಪುರಾಣದ ಕಥೆ, ನಮಗೆ ಅದೆಲ್ಲ ಬೇಡ. ಈಗ ಬಿಡಿಸಿಬಿಟ್ಟು ಆಮೇಲೆ ಏನ್ ಮಾಡಿದ್ರಂತೆ, ಪರಿಷಿದ ರಾಜ ಅವನು ಕಟ್ ಮಾಡಿದ್ದಲ್ಲ ಮೂರು ಕಾಲನ್ನ, ಮತ್ತೆ ವಾಪಸ್ ಜೋಡಿಸಿದಂತೆ, ಜೋಡಿಸಿ ನಡೆಸಿಬಿಟ್ಟಂತ. ಹಾಗೆ ಎಂತ ಕಾನ್ಸೆಪ್ಟ್ ಇದೆ ಯೋಚನೆ ಮಾಡಿ. ಇದರಲ್ಲಿ ವೈದ್ಯರು ಓದಬೇಕಾದನ. ಇವತ್ತು ಒಂದು ವೈದ್ಯರು ಮಾಡಕ್ಕೆ ಒಂದು ಶಕ್ತಿ ಇದೆ ಅವರಿಗಿದೆ. ಏನಾದರೂ ತುಂಡಾಗಿದ್ದು ಇಮ್ಮಿಡಿಯೇಟ್ ಆಗಿ ಕೊಟ್ಟರೆ ಮತ್ತೆ ಜಾಯಿನ್ ಮಾಡಕ್ಕೆ ಬರುತ್ತೆ ಅವ್ರಿಗೆ. ಇಮ್ಮಿಡಿಯೇಟ್ ಆಗಿ ಕೊಡಬೇಕು, ಹೆಚ್ಚೊತ್ತಾದ್ರೆ ಬರೋದಿಲ್ಲ. ಆದ್ರೆ ಅವ್ರು ಎಷ್ಟೋ ಹೊತ್ತಾಗಿತ್ತು, ಮತ್ತೆ ವಾಪಸ್ ಜೋಡಿಸಿ ಅದನ್ನ ಸರಿ ಮಾಡಿ ಅವ್ರು ನಡ್ಕೊಂಡು ಹೋಗ ಮಾಡ್ಬಿಟ್ನಂತೆ ಪುಣ್ಯಾಸ. ಎಂತ ತಂತ್ರಜ್ಞಾನವನ್ನು ಅವತ್ತಿನ ಜನ ರೂಢಿಸಿಕೊಂಡಿದ್ರು ಯೋಚನೆ ಮಾಡಬೇಕು. ಕೆಲವು ಮಾಹಿತಿಗಳನ್ನ ವೇದವ್ಯಾಸರು ಕೊಡ್ತಾರೆ. ನಿಜವಾಗ್ಲೂ ಕೂಡ ವೈದ್ಯರು ಓದಬೇಕಾಗಲ್ಲ. ಒಬ್ಬ ಬಂಜೆ ಇದ್ದಾಳೆ, ಗರ್ಭಕೋಶದ ದೋಷ ಇದೆ ಅವಳಿಗೆ, ಅವಳಿ ಮಕ್ಕಳಾಗ ಶಾಂತೆ ಇಲ್ಲ. ವೇದವ್ಯಾಸ ಹೇಳ್ತಾರೆ, ಒಂದು ವಿಚಿತ್ರವಾದ ಹಸು ಇರುತ್ತಂತೆ, ಅದ್ರ ಲಕ್ಷಣ ಇರುತ್ತಂತೆ. ಆ ಹಸುವಿನ ಗೋಮೂತ್ರ ಇದೆಯಲ್ಲ, ಆ ಗೋಮೂತ್ರವನ್ನ ವಾಸನೆ ನೋಡಿದ್ರೆ ಗರ್ಭದೋಷ ನಿವಾರಣೆ ಆಗುತ್ತೆ. ಇನ್ನೂ ಕೂಡ ಓದಬೇಕು, ಗೋವಿನ ಶಾಸ್ತ್ರ ಓದಬೇಕಂದ್ರೆ ಆ ಗೋವಿನ ಮೂತ್ರಕ್ಕೆ ಶಕ್ತಿ ಇದೆ ಅಂದ್ರೆ ಗರ್ಭಕೋಶದ ದೋಷವನ್ನ ತನ್ನ ಸ್ಮೆಲ್ಲಿಂದ ವಾಸಿ ಮಾಡುತ್ತಂತ. ಈ ಸ್ಮೆಲ್ಲಿಂದ ವಾಸಿ ಮಾಡೋ ಶಕ್ತಿ ಒಂದಕ್ಕಿದೆ ಅಂತ ಪ್ರೂವ್ ಮಾಡಿದೆ. ಯಾವ್ದು ಗೊತ್ತಾ, ಹೋಮಿಯೋಪತಿ ಔಷಧಿಗಳಿದೆ. ಹೋಮಿಯೋಪತಿ ಔಷಧಿಗಳು ಇರುತ್ತಲ್ಲ, ಕೆಲ ಔಷಧಿಗಳನ್ನ ತಗೊಂಡ್ರೆ ವಾಸಿ ಆಗುತ್ತೆ, ಕೆಲ ಸ್ಮೆಲ್ ನೋಡಿದ್ರೆ ವಾಸಿ ಆಗುತ್ತೆ. ಕೆಲ ಕಣ್ಕಾಡಿಸ್ತಾ ಬಿದ್ದಿರ್ತಾನೆ, ಔಷಧಿ ತಗೊಳ್ಳೋ ಶಕ್ತಿನೇ ಅವನಿಗಿಲ್ಲ. ಅವ್ರಿಗೆ ವಾಸಿ ನೋಡಿದ್ರೆ ಅವ್ನು ಎತ್ತು ಕೊಡ್ತಾನಂತ, ಅಷ್ಟು ಶಕ್ತಿ ಹೋಮಿಯೋಪತಿಗಳ ಔಷಧಿಗಳಿಗಿದೆ. ಈಗ ಗರ್ಭಕೋಶದ ದೋಷವನ್ನು ನಾಶ ಮಾಡೋ ಶಕ್ತಿ ಒಂದು ಗೋಮೂತ್ರಕ್ಕಿದೆ, ಎಲ್ಲ ಗೋವುಗಳಿಗಿಲ್ಲ, ಸ್ಪೆಷಲ್ ಗೋವುಗಳಿಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಗೋವುಗಳ ಬಗ್ಗೆ ಎಷ್ಟು ವೆರೈಟಿ ಮಾಹಿತಿಯನ್ನ ವೇದವ್ಯಾಸರು ಕೊಡ್ತಾರೆ, ಅದನ್ನ ಸಂಗ್ರಹ ಮಾಡಬೇಕು. ಒಳ್ಳೆ ಪೇಷಣೆ ಆಗುತ್ತೆ ಗೊತ್ತಾ, ಒಬ್ಬೊಬ್ಬರಿಗೂ ಕೂಡ ನಿಮಗೆ ನಿಮ್ಮ ಫೀಲ್ಡಲ್ಲಿ ಅಭೂತಪೂರ್ವವಾದ ವಿಷಯಗಳ ಸಂಗ್ರಹ ಮಾಡೋದಕ್ಕೆ ಮಹಾಭಾರತ ಕೋಶ ನಿಧಿ ಇದ್ದಾಗಿದೆ. ಆ ರೀತಿ ಮಾಡೋ ಸಂಭವ ಯಾತಕ್ಕಿಲ್ಲ ಅಂದ್ರೆ, ಆಧುನಿಕರಿಗೆ ಸಂಸ್ಕೃತ ಜ್ಞಾನ ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ, ಆದ್ರಿಂದ ಅವರು ಮಹಾಭಾರತ ಡೈರೆಕ್ಟ್ ಅನ್ನ ಕೊಡೋದಿಲ್ಲ. ಈ ಟ್ರಾನ್ಸ್ಲೇಟ್ ಮಾಡೋರು ಏನ್ ಮಾಡ್ತಾರೆ ಗೊತ್ತಾ, ಅವರು ತಮ್ಮದೇ ಅರ್ಥ ಟ್ರಾನ್ಸ್ಲೇಟ್ ಮಾಡ್ತಾರೆ, ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಅವರು ನಾನ್ ಟೆಕ್ನಿಕಲ್ ಪರ್ಸನ್ಸ್, ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತಾರೆ. ಕೆಲವರಂತೂ ಬಯೋ ಪೂರ್ತಿ ಮಾಡ್ತಾರೆ, ಅವರು ಎಂತ ಒಂದು ಗುಂಪಿರ್ತಾರೆ, ಎಷ್ಟು ತಗೋ ಬೈಲಕ್ ಬೇಕು ಅದ್ರ ಮಾತ್ರ ಬರ್ಕೊಂಡು ನೋಡಿದ್ರೆ ತಪ್ಪು ಹೇಳಿದ್ದಾರೆ ವೇದವ್ಯಾಸರು ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರೆ. ಇದೆಲ್ಲ ಸರಿಯಲ್ಲ. ನೀವೇನಾದ್ರೂ ವೇದವ್ಯಾಸನ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಒರಿಜಿನಲ್ಸೇ ಓದಬೇಕು. ನೀವು ಶೇಕ್ಸ್ಪಿಯರ್ ಕನ್ನಡದಲ್ಲಿ ಓದಿ ವಿಮರ್ಶೆ ಮಾಡಿದರೆ ಅದು ಕನ್ನಡ ಶೇಕ್ಸ್ಪಿಯರ್ ವಿಮರ್ಶೆ ಆಗ್ತದೆ ಹೊರತು ಮೂಲ ಶೇಕ್ಸ್ಪಿಯರ್ ವಿಮರ್ಶೆ ಆಗೋದಿಲ್ಲ. ಅದೇ ರೀತಿ ವೇದವ್ಯಾಸ ವಿಮರ್ಶೆ ಮಾಡಬೇಕು ಅಂತಿದ್ರೆ ಅದರಲ್ಲೇ ಓದಿ. ಇನ್ನವ್ರು ವಿಮರ್ಶೆ ಮಾಡಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಸುಮ್ಮನೆ ಕೊಡೋದನ್ನು ಕಲಿಬೇಕು. ನೆಪಟ್ಟ ನಮ್ಮನ್ನ ಹಾಗಲ್ಲ, ಸುಮ್ಮನೆ ಕೂಡ ಸಾಧ್ಯ ಇಲ್ಲ, ವಿಮರ್ಶೆ ಮಾಡೋದು ಬಿಡೋದಿಲ್ಲ. ಹೀಗಾಗಿ ಓದೋ ಬುದ್ಧಿನೇ ಕೆಡಿಸಿಬಿಡ್ತಾರೆ ಅಷ್ಟೇ ಕೊನೆ. ತಾವು ಓದೋದಿಲ್ಲ, ಹುಡುಗರು ಓದ್ದಂತೆ ಮಾಡ್ತಾರೆ. ವೇದವ್ಯಾಸರು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಟ್ರೆಜರ್ ಆಫ್ ನಾಲೆಡ್ಜ್, ಓಷನ್ ಆಫ್ ನಾಲೆಡ್ಜ್, ಅವರು ನಾಲೆಡ್ಜಿನ ಸೂರ್ಯ, ನಾಲೆಡ್ಜಿನ ಸಮುದ್ರ ಎಲ್ಲವೂ ಆಗಿದ್ದಾರೆ ಅಂತ ಮಧ್ವಾಚಾರ ತಮ್ಮ ಗ್ರಂಥಗಳು ಕೊಂಡಾಡ್ತಾರೆ. ಆ ಕ್ರಮದಲ್ಲಿ ಓದಬೇಕಾದ ಮೊದಲು ಬ್ರಹ್ಮಸೂತ್ರಗಳನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು, ಭಾಗವತ ಪುರಾಣ ಓದಿ, ಮಹಾಭಾರತ ಓದಿ, ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ, ಇತಿಹಾಸವಾಗಿ ಅರ್ಥ ಮಾಡಿಕೊಳ್ಳಿ. ಅವರ ಉಪದೇಶದ ನಿಜವಾದ ರಸ್ತೆ ಹೇಳ್ತೇನೆ ನಿಮಗೆ. ಈ ಫ್ಲಾಶ್ ಬ್ಯಾಕ್ ಅನ್ನೋ ಕಾನ್ಸೆಪ್ಟ್ ಇದೆ, ವೇದವ್ಯಾಸರು ತಂದುಕೊಂಡ ಕಾನ್ಸೆಪ್ಟ್ ನಿಮಗೆ ಹೇಳ್ತೀನಿ. ಎಲ್ಲಿ ಉಪಯೋಗಿಸಿದ್ದಾರೆ ಅಂತ ಹೇಳಿ, ರಾಜಸೂಯಾಗದ ವರ್ಣನೆ ಮಾಡಬೇಕು ಮಹಾಭಾರತದಲ್ಲಿ. ಅಲ್ಲಿ ವೇದವ್ಯಾಸರು ವರ್ಣನೆ ಮಾಡೋದಿಲ್ಲ, ಯಜ್ಞ ಆಯ್ತು ಅಂತ ಅಷ್ಟೇ ಹೇಳಿಬಿಡ್ತಾರೆ. ಆ ವರ್ಣನೆ ಎಲ್ಲಿ ಮಾಡ್ತಾರೆ ಗೊತ್ತಾ ವೇದವ್ಯಾಸರು ಅದನ್ನ? ದುರ್ಯೋಧನ ಬಾಯಿಯಲ್ಲಿ ಒಂದು ಹೈಲೈಟ್ ಮಾಡ್ತಾರೆ ದುರ್ಗಾಷ್ಟಗಳ ಮುಂದೆ ವರ್ಣನೆ ಪೂ. ದುರ್ಯೋಧನ ಏನೇನು ಕಂಡ ಅದೆಲ್ಲ ಹೇಳಿಸ್ತಾರೆ. ಅದ್ರ ವ್ಯಾಲಿ ಏನು ಗೊತ್ತೇನು, ದುರ್ಯೋಧನ ಯಾರು ಗೊತ್ತಾ, ಅಪೋನೆಂಟ್ ಅವನು, ಪಾಂಡವ್ ಡೈರೆಕ್ಟ್ ಅಪೋನೆಂಟ್. ಅವ್ರ ಬಾಯಿನ ಹೇಳಿಸ್ಬಿಟ್ರೆ ಎಷ್ಟು ವ್ಯಾಲಿಡ್ ಆಗುತ್ತೆ ಲೆಕ್ಕ ಹಾಕಿ ನೋಡುತ್ತೆ. ಯಾರೋ ಸಂಜೆಯನ ಬಾಯಿ ಹೇಳಿಬಿಟ್ಟರೆ ಅಪ್ಪಿಗೆ ಕೇಳಿ ಕೇಳಿ ಅಪ್ರಿಷಿಯೇಟ್ ಮಾಡೋನು. ಪ್ರತಿಯೊಬ್ಬ ತಂದೆ ತಾಯಿಗೆ ಮಗನ ಪೇಪರ್ ಕೊಟ್ಟರೆ ಎಲ್ಲ ಮಗನ ರ್ಯಾಂಕ್ ತೊಗೊಂಡ್ಬಿಡ್ತಾನೆ. ಅಪ್ಪ ಅವನ ವ್ಯಾಲ್ಯೂಯೇಷನ್ ಮಾಡಿಬಿಟ್ರೆ ಯಾವ ಮಗನು ಫೇಲ್ ಆಗಿದ್ರೆ ಮತ್ತೆ ಓದೋದೇ ಇಲ್ಲ ಫಸ್ಟ್ ಅವನು. ಅದು ದುರ್ಯೋಧನ ಬಾಯಿಲಿ ಸಭಾಪರ್ವದ ಯುದ್ಧ ಯಾಗ ವರ್ಣನೆ ಮಾಡಿಸ್ತಾರೆ ಅಂದ್ರೆ ಯಾರು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಆ ರೀತಿ ವೇದವ್ಯಾಸ ವರ್ಣನೆ ಮಾಡಿಸ್ತಾರೆ. ಅದು ಹೇಳ್ತಾನೆ, ಅಲ್ಲಿ ಓದಿ ನೀವೀಗ ಮಹಾಭಾರತದಲ್ಲಿ ಸಭಾಪರ್ವದೊಳಗೆ ರಾಜಯಾಗದ ಒಂದು ಮಂಟಪದೊಳಗೆ ಬೇರೆ ಬೇರೆ ದೇಶದ ರಾಜರುಗಳು ಬಂದು ಧರ್ಮರಾಜನಿಗೆ ಕಾಣಿಕೆಗಳನ್ನು ಕೊಟ್ಟರು ಅಂತ ಒಂದು ಪರ್ವ ಅಧ್ಯಾಯ ಪೂರ್ತಿ ಹೇಳ್ತಾರೆ. ನೂರಾರು ಶ್ಲೋಕ ಬರುತ್ತೆ ಅದರೊಳಗೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಅಂದ್ರೆ ವೇದವ್ಯಾಸರು ಬರೀತಾರೆ, ಇಲಿಯ ಚರ್ಮದಿಂದ ಮಾಡಿದ ವ್ಯಾನಿಟಿ ಬ್ಯಾಗ್ ಅನ್ನು ಕೊಟ್ಟರಂತೆ ಒಬ್ಬರು ತಂದು. ಇಲಿಯ ಚರ್ಮದಿಂದ ಮಾಡಿದ ವ್ಯಾನಿಟಿ ಬ್ಯಾಗ್ ಯೋಚನೆ ಮಾಡ್ತೀರಾ ಇದನ್ನ? ಇವತ್ತು ಯಾರಾದ್ರೂ ಸೇರಿಸಿಬಿಟ್ಟಿದಾರೆ ನಮ್ಮವರು ತಿಳ್ಕೊಂಡ್ಬಿಡ್ತೇವೆ. ಅದನ್ನು ವರ್ಣನೆ ಮಾಡ್ತಾರೆ. ಅಂದ್ರೆ ಎಷ್ಟು ವ್ಯಾನಿಟಿ ಬ್ಯಾಗ್ ನ ಕಾನ್ಸೆಪ್ಟ್ ಮಾಡ್ತೀವಿ ಅಲ್ಲಿ ಬರೋದು. ಇಲ್ಲಿಯೇ ಚರ್ಮದಿಂದ ಮಾಡಿದ ವ್ಯಾನಿಟಿ ಬ್ಯಾಗ್ ಕೊಟ್ಟರು ಅಂತ ಹೇಳಿದ್ರೆ ಎಷ್ಟು ಅಡ್ವಾನ್ಸ್ ಆಗಿರಬೇಕು. ಇನ್ನೂ ತಮಾಷೆ ಅಂತ ಕೇಳಿದ್ರೆ ದುಬರಾದರೆ ಹೆಂಡತಿ ದ್ರೌಪದಿ ಅವತಾರ ಮಾಡಬೇಕಾಗಿದೆ. ಪ್ರಸಾದ ತಿಂದ್ರೆ ಆಕೆ ಗರ್ಭಿಣಿಯಾಗಿ ಮಗು ಹೆರ್ತಾ ಇದ್ದಾರೆ. ಆಕೆ ಕರಲಿಕ್ಕೆ ಅಂತ ಹೋದ್ರು. ಆಕೆ ಏನ್ ಮಾಡ್ಕೊತೀನಿ ನನ್ಗೆ ಗೊತ್ತಾ, ವೇದವ್ಯಾಸರು ಬೇರೆ ತಾರೆ, ಲಿಫ್ಟ್ ಕಚ್ಚುವಂತ ಗೊತ್ತಿಂದಂತೆ. ಅದು ಎಷ್ಟು ಅಡ್ವಾನ್ಸ್ ಕಲ್ಪನೆ ಇದ್ದಾರೆ ಅಲ್ಲಿ, ಲಿಫ್ಟ್ ಕಚ್ಚುವಂತ ಗೊತ್ತಿಂದಂತೆ. ದ್ರೌಪದ ಹೆಂಡತಿ ಅಷ್ಟೊತ್ತಿಗೆ ಹೋಗ್ರೆ ಅಲ್ಲೇ ಹಾಕಿಬಿಡ್ತಾರೆ, ದ್ರೌಪದಿ ಹೆಕ್ಕೆ ಕೂಡದಲ್ಲಿ ಹುಟ್ಟಿಬಿಡ್ತಾರೆ. ಇವತ್ತು ಮಹಾರಾಷ್ಟ್ರ ನಾಲ್ಕು ಜಡೆ ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಎರಡು ಜಡೆ ಹಾಕೊಳ್ಳೋ ಭಾರಿ ಖುಷಿಯಾಗಿ ಬಿಡುತ್ತಾರೆ. ನಾಲ್ಕು ಜಡೆ ಅಂತ ಮಹಾಲಕ್ಷ್ಮಿ ಹಾಕೊಳ್ಳೋದು ಚತುಷ್ಕಪರ್ಧ ಯಾದಿ ವಾದಿರಾಜ ಸಗೋಳ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಅಂದ್ರೆ ನಮ್ಮ ಆಧುನಿಕ ಜನಕ್ಕೆ, ನಮ್ಮ ಆಧುನಿಕರು ಅಲ್ಲ ಪ್ರಾಚೀನರು ಅಲ್ಲ, ಎಲ್ಲ ಮಿಕ್ಸೆಡ್ ಆದಾಗ ಹೋಗ್ಬಿಟ್ಟಿದ್ದೇವೆ ಅಷ್ಟೇ. ಬೈಯೋದಕ್ಕೆ ಹೊರಟ್ರೆ ಆಧುನಿಕರು, ಪಾಲ ಮಾಡೋದಕ್ಕೆ ಹೋದ್ರೆ ಆಡುವ ರೀತಿ ಕಥೆಗಳು ಅಷ್ಟೇ. ನಾವು ಎಷ್ಟೋ ಸಂಪ್ರದಾಯ ಅಂತ ಹೇಳಿ ಸಂಪ್ರದಾಯಗಳಲ್ಲ, ಅದು ಯಾರೋ ಸೃಷ್ಟಿ ಮಾಡಿರೋದು. ವೇದವ್ಯಾಸರು ಹೇಳ್ತಾರಲ್ಲ ಅದು ಸಂಪ್ರದಾಯ. ಬಿಕಾಸ್ ಯು ನೋ ಎವ್ರಿಥಿಂಗ್, ಆಲ್ ಲೋಯರ್ ಹೇಳೋದಕ್ಕೂ ಏನು ಗೊತ್ತಿದೆ ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ದೃಷ್ಟಿಯಿಂದ ವೇದವ್ಯಾಸ ನಾವು ಹೇಳ್ತೇವಲ್ಲ, ಪ್ರತಿಯೊಂದು ಕಾಲಕ್ಕೂ ಕೂಡ ನಾವು ಒಬ್ಬನ್ನ ಪುನಃ ಇನ್ನೊಂದು ಚಿಂತನೆ ಮಾಡಬೇಕಾಗ್ತದೆ. ಆಧುನಿಕ ಕಾಲಕ್ಕೆ ವೇದವ್ಯಾಸರಿಂದ ಏನೇನು ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡಿದರೆ ಆಗ ಎಷ್ಟು ರೆಲೆವೆಂಟ್ ಅಂತ ಗೊತ್ತಾಗ್ತದೆ. ಇವತ್ತು ನಮ್ಮ ಕಾನ್ಸೆಪ್ಟ್ ಇಲ್ಲ, ಇವೆಲ್ಲ ಬಹಳ ಗಂಭೀರ ಯೋಚನೆ ಮಾಡತಕ್ಕಂಥ ಕಾಲ ಇದು. ಮಧ್ವಾಚಾರ್ಯ ತರುಮೂಲದೊಳಗೆ ತುಂಬ ಉಪಕಾರ ಮಾಡಿಕೊಟ್ಟಿದ್ದಾರೆ. ವೇದವ್ಯಾಸನ ಹೇಗೆ ಓದಬೇಕು, ವೇದವ್ಯಾಸದಾಗ ಅರ್ಥ ಮಾಡಿಕೊಳ್ಳಬೇಕು. ಮಧ್ವಾಚಾರ್ಯ ಹೇಳ್ತಾರೆ ವೇದವ್ಯಾಸರು ಓದಬೇಕಾದ್ರೆ ಮೂರು ಭಾಷೆ ಗೊತ್ತಿರಬೇಕು, ಮೂರು ಭಾಷೆ ಗೊತ್ತಿರಬೇಕು, ಏಳು ವ್ಯತ್ಯಾಸ ಗೊತ್ತಿರಬೇಕು, ನೂರು ಸ್ಟೈಲ್ ಗೊತ್ತಿರಬೇಕು ಅಂತ ಮಧ್ವಾಚಾರ್ಯ ಬರೀತಾರೆ. ಇದು ಯಾರು ಹೇಳಿದ್ದಲ್ಲ, ಮೂರು ಭಾಷೆ ಗೊತ್ತಿರಬೇಕು. ನಮಗೆ ಸ್ವಲ್ಪ ಖುಷಿ ಆಗುತ್ತೆ, ಮೂರು ಅಂದ್ರೆ ಸಂಸ್ಕೃತ ಇಂಗ್ಲಿಷು ಕನ್ನಡ ತೆಲುಗು ತಮಿಳು ಕನ್ನಡ ಈ ರೀತಿನ ಅಂತ ಕೇಳಿದರೆ, ಈ ಮೂರು ಭಾಷೆಗಳಲ್ಲ ಟೆಕ್ನಿಕಲ್ ತ್ರೀ ಲ್ಯಾಂಗ್ವೇಜಸ್ ಇವೆ ಅಂತ ಹೇಳ್ತಾರೆ. ಸಮಾಧಿ ಭಾಷಾ, ದರ್ಶನ ಭಾಷಾ, ಖುಷಿಯ ಭಾಷಾ ಅಂತ ಮೂರು ಭಾಷೆಗಳಿವೆ, ಅದನ್ನು ಓದಬೇಕು. ನಮಗೆ ಅದರ ಸಮಾಧಿ ಏನು ಗೊತ್ತಿಲ್ಲ, ಅದರಿಂದ ನಮಗೆ ಓದಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಹೇಳ್ತಾರೆ ಆಚಾರ್ಯರು, ವ್ಯತ್ಯಾಸ ಪ್ರಾತಿಲೋಮ್ಯಂಚ ಗೋಮೂತ್ರಿ ಪ್ರಹಸಸ್ತಥ ಉಕ್ಷಣ ಸುಧುರ ಸಾಧು ಸಪ್ತಭೇದ ಪ್ರಕೀರ್ತಿತ. ಸೆವೆನ್ ಮೋಡ್ಸ್ ಆಫ್ ನೆರೇಷನ್ ಅಂತ ಕರೀತಾರೆ. ಸೆವೆನ್ ಮೋಡ್ಸ್ ಆಫ್ ನೆರೇಷನ್, ವ್ಯತ್ಯಾಸ ಪ್ರಾತಿಲೋಮ್ಯ ಗೋಮೂತ್ರಿ ಪ್ರಹಸ ಉಕ್ಷಣ ಸುಧುರ ಸಾಧು. ಅದೆಲ್ಲ ಡಿಟೇಲ್ ಆಗಿ ಹೇಳಿದ್ರೆ ನಿಮಗೆ ಎಷ್ಟು ಇದಾಗಿರುತ್ತೆ ಗೊತ್ತಾ. ವೇದವ್ಯಾಸರು ಹೇಳೋ ರೀತಿಯೊಳಗೆ ಅಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆ ಕ್ರಮದಲ್ಲಿ ಹೇಳ್ತಾರೆ ವೇದವ್ಯಾಸ. ಫಾರ್ ಎಕ್ಸಾಂಪಲ್, ಗೋಮೂತ್ರಿ ಅಂತ ಒಂದು ನಿಯಮ ರೂಲ್, ಗೋಮೂತ್ರಿ ನ್ಯಾಯ ಅಂತ ಉಪಯೋಗಿಸ್ತಾರಂತೆ ವೇದವ್ಯಾಸ ದೇವರು. ಏನು ಗೊತ್ತಾ ಗೋಮೂತ್ರಿ ಅಂದ್ರೆ, ನಮ್ಗೆ ಅದೇ ಗೊತ್ತಿಲ್ಲ ಗೋಮೂತ್ರಿ ಅಂದ್ರೆ, ಗೋನೇ ಗೊತ್ತಿಲ್ಲ ಗೋಮೂತ್ರಿ ಏನು ಗೊತ್ತಿರೋದು ನಮ್ಮ ಜನಗಳಿಗೆ ಪಾಪ. ಗೋಮೂತ್ರ ವಜ್ರಾಜ ಸ್ವಾಮಿ ಬರೀತಾರೆ, ತುಂಬಾ ಜನ ಸ್ಟಡಿ ಮಾಡಿ ನೋಡಿ, ಹಸುವಿನ ಕರೆಯಕ್ಕೆ ಕರ್ಕೊಳ್ಳಕ್ಕೆ ಅಂತ ಹೋಗಿ ನೀವು, ಅದೇನ್ ಮಾಡುತ್ತೆ ಅಂತ ಗೊತ್ತಾ, ಫಸ್ಟ್ ಕರು ಇರಬೇಕು ಕರ್ಕೊಂಡು ಹೋಗಿ ಮುಂದ್ಗಡೆಗೆ, ಅದು ಮೂತ್ರವನ್ನ ಸುರಿಸುತ್ತೆ. ಮೊದಲು ಗೋಮೂತ್ರ ಯಾತ್ರ ಸುರಿಸುತ್ತೆ ಅಂದ್ರೆ, ಹಸು ಕರು ಬಂದಿದೆ ಈಗ, ಗೋಮೂತ್ರ ಸುರಿಸೋ ಮೂಲಕ ಹಾಲನ್ನು ಜಾಸ್ತಿ ಕೊಡುತ್ತಂತಾಗ, ತನ್ನ ಮಗು ಬಂದಿದೆಯಲ್ಲ ಜಾಸ್ತಿ ಕೊಡುತ್ತಂತೆ. ಅದ್ ಯಾವಾಗ ಈ ಕಡೆ ತಕ್ಕೊಂಡು ಇವನು ಹೋಗ್ತಾನೆ ಕರೆಯಕ್ಕೋಸ್ಕರ ಮೂತ್ರ ನಿಲ್ಲಿಸಿಬಿಡುತ್ತಂತೆ, ಸ್ವಲ್ಪ ತಡ್ಕೊಂಡ್ಬಿಡುತ್ತಂತೆ. ಹಾಗೇನೆ ಅದು ಸೆಕೆಂಡ್ ಸ್ಟೇಜ್. ಅದು ಮತ್ತೆ ಅವ್ರು ಏನ್ ಮಾಡ್ತಾರೆ, ಗೋ ತಾವು ವಾಪಸ್ ಬಂದು ಮತ್ತೆ ಕರುವನ್ನು ಬಿಡ್ತಾರೆ, ಮತ್ತೆ ಗೋಮೂತ್ರ ಮತ್ತೆ ಬಿಡುತ್ತದೆ, ಕರುವಿ ಮತ್ತೆ ಹೋಗಲಿ ಅಂತ ಬಿಡುತ್ತಂತೆ. ಮೊದಲಿಗೆ ಮೂತ್ರ ಹಾಲು ಜಾಸ್ತಿ, ಕೊನೆಗೆ ಮೂತ್ರ ಹಾಲು ಜಾಸ್ತಿ, ಮಧ್ಯದಲ್ಲಿ ಮೂತ್ರ ಇಲ್ಲ, ಅವಾಗ ಹಾಲು ಕಡಿಮೆ ಮಾಡುತ್ತಂತೆ. ಆಗ ಬಾಲಸನ್ಯಾಸಿಗಳು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಅದನ್ನ. ಇವತ್ತು ನಮಗೆ ಹಾಲಿಲ್ಲದ ಬರುತ್ತೆ, ಡೈರಿಯಿಂದ ಬರುತ್ತೆ, ಅಟ್ಟು ಹೊಸದಿಂದ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಬರ್ತಪ್ಪ ಇನ್ನು ಸ್ವಲ್ಪ ಅಡ್ವಾನ್ಸ್ ಪ್ಯಾಟಕ್ಕೆ ಪ್ಯಾಕೆಟ್ ಇಂದ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಹಿಂದೆ ಗೋವುಗಳ ಮೂತ್ರದ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡ್ರೆ ಕರುವಿನ ಮೇಲೆ ಮಮತೆಯಿಂದ ಹಾಲು ಜಾಸ್ತಿ ಸುರಿಸುತ್ತೆ. ಹಾಗೆ ವೇದವ್ಯಾಸ ದೇವರು ಮೊದಲಲ್ಲಿ ಸ್ಪಷ್ಟ ವಿಚಾರಗಳನ್ನು ಹೇಳ್ತಾರೆ, ಕೊನೆಯಲ್ಲಿ ಮತ್ತೆ ಹೇಳ್ತಾರೆ, ಮಧ್ಯದಲ್ಲಿ ಡೈವರ್ಟ್ ಮಾಡಿರ್ತಾರೆ. ಹುಷಾರಾಗಿರಿ, ಅದನ್ನ ಸಿಂಪ್ಲಿ ಅಂದ್ರೆ ಸಿಂಕ್ರನೈಸ್ ಮಾಡ್ಕೋಬೇಕು, ಒಂದು ಸಿಂಥೆಟಿಕ್ ಅಪ್ರೋಚ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಗೋಮೂತ್ರಿ ಸ್ಟೈಲ್ ಅಂತ ಹೇಳ್ತಾರೆ ಅದಕ್ಕೆ. ಪ್ರಹಸ ಅಂತ ಒಂದು ಸ್ಟೈಲ್, ಉಕ್ಷಣ ಅಂತ ಇನ್ನೊಂದು ಸ್ಟೈಲ್. ಇವೆಲ್ಲದರೂ ಎಕ್ಸ್ಪ್ಲೇನ್ ಮಾಡಿದಾಗ ನಮ್ಗೆ ಈಗ ಅರ್ಥ ಆಗುತ್ತೆ. ವೇದವ್ಯಾಸನ ಓದಬೇಕಾದ್ರೆ ಎಷ್ಟು ಬ್ಯಾಕ್ಟೀರಿಯಾ ನೋಡ್ಬೇಕಾದ್ರೆ ಈ ಕಣ್ಣಿಗೆ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ಗೆ ಕಾಣೋದು. ವೇದವ್ಯಾಸನ ಓದಬೇಕಾದ್ರೆ ಈ ಕ್ರಮದಲ್ಲಿ ಓದಿ ಅವಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕ್ ಲಾಂಗ್ ಬುಕ್ಸ್ ಓದೋ ಕ್ರಮ ಬೇರೆ, ಟೆಕ್ನಿಕಲ್ ಬುಕ್ಸ್ ಓದೋ ಕ್ರಮ ಬೇರೆ, ನಾವೆಲ್ ಓದೋ ಕ್ರಮನೇ ಬೇರೆ, ಪೊಯೆಟ್ರಿ ಓದೋ ಕ್ರಮ ಬೇರೆ, ಪ್ರೋಸ್ ಓದೋ ಕ್ರಮ ಬೇರೆ, ಚುಟುಕು ಓದೋ ಕ್ರಮ ಬೇರೆ, ಮಹಾಕಾವ್ಯ ಓದೋ ಕ್ರಮ ಬೇರೆ, ಸಿನಿಮಾ ನೋಡೋ ಕ್ರಮ ಬೇರೆ, ನಾಟಕ ನೋಡೋ ಕ್ರಮ ಬೇರೆ, ಯಕ್ಷಗಾನ ನೋಡೋದೇ ಬೇರೆ. ಈ ಮತ್ತೆ ನಾ ಯಕ್ಷಗಾನ ನೋಡ್ಬಿಟ್ಟು ಎದ್ದೋಗ್ಬಿಡ್ತೇವೆ ಐದು ನಿಮಿಷಕ್ಕೆಲ್ಲ. ಅರ್ಥ ಅವ್ರು ಬೆಳವಾಗ ಕೂತಿರ್ತಾರೆ ಜನ, ನಮ್ಗೆ ಅರ್ಥನೇ ಆಗಲ್ಲ. ಕೆಲವರಿಗೆ ಕೆಲವು ಫ್ರೀಡ್ ಅರ್ಥ ಆಗುತ್ತೆ, ಕೆಲವು ಸಂಗೀತ ಕೇಳೋಕೆ ಬೇರೆ, ಅದು ಕರ್ನಾಟಕ ಸಂಗೀತ ಕೇಳೋದು ಬೇರೆ, ಉತ್ತರಾದಿ ಕೇಳೋದು ಬೇರೆ, ವಿಜ್ಞಾನಿ ಕೇಳೋದು ಬೇರೆ. ಆದ್ರೆ ಅರ್ಥಜ್ಞನಿಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ವೇದವ್ಯಾಸನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಂಡರ್ಸ್ ಮಾಡಬಹುದು ಅಂತ ಹಿರಿಮೆಯನ್ನು ವೇದವ್ಯಾಸರು ಕೊಡ್ತಾರೆ. ನಿಮಗೆ ಯಾತಕ್ಕೆ ರೆಲೆವೆಂಟ್ ಅಂತ ಮತ್ತೆ ಮತ್ತೆ ಹಾಡ್ತಿದ್ದೇನೆ. ಅವ್ರು ಅರ್ಥ ಮಾಡ್ಕೋ ಪ್ರಯತ್ನ ಪಡಿ, ಎಲ್ಲ ಗಾತ್ರ ಕನೆಕ್ಟ್ ಮಾಡಿಕೊಳ್ಳಿ ಒಂದು ಕಡೆಗೆ, ಅದನ್ನು ಪ್ರೆಸೆಂಟ್ ಮಾಡೋದು ಅರ್ಥ ಮಾಡಿಕೊಳ್ಳಿ. ಆಗ ವೇದವ್ಯಾಸರಿಂದ ನಿಜವಾದ ಅರ್ಥದಲ್ಲಿ ನಾವು ಅವರನ್ನು ಸಾಕ್ಷಾತ್ ಭಗವಂತ ಅಂತ ಯಾತಕ್ಕೆ ಕರೀತೇವೆ ಅಂತ ಅರ್ಥ ಆಗುತ್ತೆ. ಅದು ಇವತ್ತು ಬೇಕಾಗಿರೋದು. ಅದು ಬಿಟ್ಟಿದ್ದಕ್ಕೇನಾಯ್ತು ಗೊತ್ತಾ, ಇವತ್ತು ಗ್ರಂಥಗಳೆಲ್ಲ ಲುಪ್ತವಾಗ್ತಾ ಹೋಗುತ್ತೆ. ಲುಪ್ತವಾಗೋದು ಅಂದ್ರೇನು, ಅರ್ಥ ಆಗೋದು ಏನ್ ಮಾಡ್ತೇನೆ ಅದನ್ನ ಓದೋದಿಲ್ಲ, ಮತ್ತೆ ಓದೋದಿಲ್ಲ. ತುಂಬಾ ದಿವಸ ಆದ್ರೆ ಪುಸ್ತಕಗಳು ಹಾಗೆ ಡಿಟೇರಿಯೇಟ್ ಆಗ್ತಾ ಬರುತ್ತೆ, ಶ್ಲೋಕಗಳೇ ಮಿಸ್ ಆಗುತ್ತೆ. ನಮ್ಗೆ ಅರ್ಥ ಆಗೋ ರೀತಿ ಶ್ಲೋಕ ಬದಲಾಯಿಸ್ಕೊಂಡ್ಬಿಡ್ತೇವೆ ಎಷ್ಟೊತ್ತಾಗ. ನಮ್ಗೆ ಅರ್ಥ ಆಗ್ಬೇಕಲ್ಲ, ಅರ್ಥ ಗೊತ್ತಿಲ್ಲ ಗೊತ್ತಿಲ್ಲ ಅಂಬೋದಿಲ್ಲ, ನಾವು ಗೊತ್ತಿರೋ ಅಂತ ಪದ ಹಾಕ್ಬಿಡ್ತೇವೆ ಅದರೊಳಗೆ. ಹೀಗಾಗಿ ಇಂಟರ್ಪೋಲೇಷನ್ ಶುರುವಾಗುತ್ತೆ. ಅವೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಆ ಉಪಯೋಗ ಖಂಡಿತ ನಮಗೆ ವೇದವ್ಯಾಸರಿಂದ ಬೆಳಕು ಬರುತ್ತೆ. ಅದರ ಬಗ್ಗೆ ಮೊಟ್ಟ ಮೊದಲ ಬಾರಿ ಸ್ಟಡಿ ಮಾಡೋದು ಬದ್ಧಾಚಾರ ಒಬ್ಬರೇನೆ, ಅದಕ್ಕೆ ಹಡಬೇಕಾಗಿದೆ. ಇಷ್ಟು ಮಾತವರಂತ ವಿಧಾನಕ್ಕೊಂದೇನು ಅನಿಸುತ್ತೆ, ಯಾವುದೋ ಒಬ್ಬ ಸೆಕ್ಟೇರಿಯನ್ ಅಪ್ರೋಚ್ ಅಂತನೋ ಒಂದು ಸಂಕುಚಿತ ಮನವಾಗಿ ತಿಳ್ಕೊಂಡ್ಬಿಡ್ತೇವೆ. ಮಧ್ವಾಚಾರ ಸೂಪರ್ ಸೈಂಟಿಸ್ಟ್, ನಿಜವಾದ ಅರ್ಥ ಹೇಳೋದಾದ್ರೆ ಮಧ್ವಾಚಾರ ಅರ್ಥ ಮಾಡ್ಕೋಬೇಕಾದ್ರೆ ವಾದಿರಾಜ ಸ್ವಾಮಿ ಅಂತಾನೋ ರಾಘವೇಂದ್ರ ಸ್ವಾಮಿ ಅಂತವರಿಗೂ ಸಾಧ್ಯನೇ ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ. ಈಗ ಅಷ್ಟು ದೊಡ್ಡವರು ಅವರು, ಬಹಳ ದೊಡ್ಡವರಿಗೆ ಮಾತ್ರ ಗೊತ್ತಾಗ್ತಾರೆ, ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಮಧ್ವ ಸಿದ್ಧಾಂತ ಸರಿಯಾಗಿ ಓದ್ಕೊಂಡ್ರೆ ಹೇಗಿರ್ತಾನೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಇದ್ದಾಗ ಇರ್ತಾರೆ ಅಷ್ಟೇ, ಆ ಪರ್ಫೆಕ್ಷನ್ ಬರುತ್ತವ್ರಿ. ಇವತ್ತು ನಾವು ಸರಿಯಾಗಿ ಓದ್ತಾ ಇಲ್ಲ ಆದ್ರಿಂದ ಹಾಗಾಗಿದೆ ಅಷ್ಟೇ. ವೇದವ್ಯಾಸರನ್ನ ಮಧ್ವಾಚಾರ್ಯ ನಾವು ಯಾರೋ ರೀತಿಗೆ ಬಡಿದ್ರೆ ಅಂದ್ರೆ ಮಧ್ವಾಚಾರ್ಯ ಉಡುಪಿ, ಉಡುಪಿ ಅಂದ್ರೆ ಗಲಾಟೆ ಆಗಾಗ್ಬಿಟ್ಟಿದೆ ಅಷ್ಟೇ. ಇವತ್ತು ಉಡುಪಿ ಅಂದ್ರೆ ಪರ್ಯಾಯ ಪರ್ಯಾಯ ಆದ್ರೆ ಗಲಾಟೆ, ಮಾತು ಏನ್ ಹೊಡೆದಾಡ್ತಾ ಇದ್ದಾರಪ್ಪ ಅಂತ ಆಗೋಗ್ಬಿಟ್ಟಿದೆ ಅಷ್ಟೇ. ಮಧ್ವಾಚಾರ್ಯ ಅದಕ್ಕೆ ಮಠನೇ ಮಾಡಲಿಲ್ಲ ಮಧ್ವಾಚಾರ್ಯ. ಫಸ್ಟ್ ಆಫ್ ಆಲ್ ಮಧ್ವಾಚಾರ ಒಂದು ಕನ್ನಡ ಕಟ್ಟಿಲ್ಲ ಆಚಾರ್ಯ, ಗೊತ್ತಾ ನಿಮಗೆ? ಅದೆಲ್ಲ ಟೆಂಪರರಿ, ಅದು ಬೇಕಿಲ್ಲ ಆಚಾರ್ಯರಿಗೆ. ಅವ್ರಿಗೆ ಬೇಕಾದ ಫಿಲಾಸಾಫಿಕಲ್ ಸ್ಪಿರಿಚುವಲ್ ಸ್ಟ್ರಕ್ಚರ್ ಬೇಕಿತ್ತು ಹೊರತು ಆಚಾರ್ಯರಿಗೆ ಈ ಒಂದು ಈ ಸ್ಟ್ರಕ್ಚರ್ ಬೇಕಿರಲಿಲ್ಲ ಮಧ್ವಾಚಾರ್ಯರಿಗೆ. ಮಧ್ವಾಚಾರ್ಯ ಸೂಪರ್ ಸೈಂಟಿಸ್ಟ್ ಅವರು, ಸೂಪರ್ ಫಿಲಾಸಫರ್. ಅವ್ರ ಬಗ್ಗೆ ನಾವು ಸರಿಯಾಗಿ ಓದ್ತಾ ಇರೋದ್ರಿಂದ ಇವತ್ತು ನಮ್ಮ ನಮ್ಮ ಸ್ಟೂಡೆಂಟ್ಸ್ ಆಗಿರ್ತಾರೆ ಮಧ್ವಾಚಾರ ಸ್ಟೂಡೆಂಟ್ಸ್ ಅಂದ್ರೆ ಮಿನಿಮಮ್ ಕಿವಿ ಹೋಗಿರ್ಬೇಕು ಅಂತ ಹೇಳಿದ್ರೆ ಆಟ ಕಿವಿ ಕೇಳೋದಷ್ಟು ಆನಂದ ಕಿವಿನೇ ಇಲ್ಲ, ಆನಂದ ಪಡ್ತಿರೋದು ಕೇಳಿದ್ರೆ ಇಲ್ಲ ಸರ್ ಕೆಲ ಹೇಳ್ತಾರಲ್ಲ ನಾ ಯಾಕೆ ಹೋಗಿಲ್ಲ ಒಂದು ಜಮಕಾರಣ ಸರ್ ಅದಕ್ಕೆ ಕೂತಿದ್ದೇನೆ ಅಂತ ಆ ಥರ ಆಗಿಬಿಟ್ಟಿದೆ ಅಷ್ಟೇ. ಮಧ್ವಾಚಾರ ಸರ್ಮೂಲ ಗ್ರಂಥ ಅಂದ್ರೆ ಏನೋ ಒಂಥರ ಶೋಕಿಸ್ ಲೋಕೇಶನ್ ಇದ್ದಾಗ ಆಗಿಬಿಟ್ಟಿದೆ. ಸರಿಯಾಗಿ ಓದಬೇಕಾದ್ರೆ ಮಧ್ವಾಚಾರ್ಯ ಎಷ್ಟು ಅನಲೈಸ್ ಮಾಡ್ತಾರೆ ಗೊತ್ತಾ ನಿಮಗೆ? ಸೂರ್ಯನ ನಾಲ್ಕು ವಿಧವಾದ ಶಕ್ತಿ ಇದೆ ಅಂತ ಮಧ್ವಾಚಾರ್ಯ ಹೇಳಿದ್ರು. ನಾಲ್ಕು ವಿಧವಾದ ಶಕ್ತಿ ಇದೆ, ಸೈಂಟಿಸ್ಟ್ ಹೇಳೋದು ಕಷ್ಟ ಅದನ್ನ. ಯಾವ ಆಚಾರ ಹೇಳಿರಲಿಲ್ಲ, ಒಂದು ಶಕ್ತಿ ಇದೆ ಆ ಸಕಿಂಗ್ ದಿ ವಾಟರ್ ಅಂತ ಹೇಳ್ತಾರೆ, ನೀರು ಮಾತ್ರ ತಗೊಳ್ಳಿ. ಇನ್ನೊಂದು ಶಕ್ತಿ ಇದೆ, ಅದು ನಮಗೆ ಕತ್ಲಿನ ಮಾತ್ರ ತೆಗೆದಾಕುತ್ತೆ. ಅಲ್ಟ್ರಾ ವೈಲೆಟ್ ಇದೆಲ್ಲ ಹೇಳ್ತೇವೆ ಆಚಾರ ಅದನ್ನೆಲ್ಲ ಹೇಳ್ತಾರೆ. ಕೆಲವು ಶಕ್ತಿ ಇದೆ ಅದು ಕಲರ್ ಚೇಂಜ್ ಮಾಡುತ್ತೆ, ಕೆಲವು ಶಕ್ತಿ ಇದೆ ಅದರ ರುಚಿನೇ ಚೇಂಜ್ ಮಾಡುತ್ತೆ, ಹಣ್ಣುಗಳನ್ನು ಚೇಂಜ್ ಮಾಡುತ್ತೆ ಶಕ್ತಿ ಸೂರ್ಯ ಶಕ್ತಿಗೆ. ಕೆಲವು ಶಕ್ತಿಗಳ ಸೂರ್ಯ ಶಕ್ತಿಗಳ ಬಗ್ಗೆ ತಾಪನಿ ರೇಚಿನಿ ಪ್ರಕಾಶಿನಿ ಹೆಸರಿಡ್ತಾರೆ ಆಚಾರ್ಯರು. ಸುಡೋ ಆಸ್ಪೆಕ್ಟ್ ಬೇರೆ, ಚೇಂಜ್ ಮಾಡೋ ಆಸ್ಪೆಕ್ಟ್ ಬೇರೆ, ರೈಸ್ ಮಾಡೋ ಆಸ್ಪೆಕ್ಟ್ ಬೇರೆ. ಸೂರ್ಯನ ನಾಲ್ಕು ವಿಧವಾದ ಶಕ್ತಿಗಳಿದೆ ರೇಸ್ಗಳಲ್ಲಿ, ಅದನ್ನು ಉಪಯೋಗ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡು ನಾವು ಮಧ್ವಾಚಾರ್ಯರನ್ನ ಯಾವಾಗ ಅರ್ಥ ಮಾಡ್ಕೋತೇವೆ ಆಗ ವೇದವ್ಯಾಸರನ್ನು ತ್ರೂ ಮಧ್ವಾಚಾರ್ಯ ನೋಡ್ಬೇಕಾಗಲ್ಲ. ತ್ರೂ ಮಧ್ವಾಚಾರ್ಯ ವೇದವ್ಯಾಸರು ಅಂದ್ರೆ ಟ್ರೂ ಮಧ್ವಾಚಾರ್ಯ ವೇದವ್ಯಾಸರು ಗೊತ್ತಾಗ್ತಾರೆ. ತ್ರೂ ಟ್ರೂ ಅಷ್ಟೇ, ತ್ರೂ ಮಧ್ವಾಚಾರ್ಯ ನೋಡಿದಾಗ ಟ್ರೂ ವೇದವ್ಯಾಸರು ಗೊತ್ತಾಗ್ತಾರೆ. ಆದ್ದರಿಂದ ಅದನ್ನು ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ನಾವು ಈ ಸಂಪ್ರದಾಯದ ಕ್ರಮದಲ್ಲಿ ಓದಿದರೆ ಎಂದೂ ಶಾಸ್ತ್ರ ಓದಕ್ಕಾಗೋದಿಲ್ಲ. ನಾವು ಕ್ರಿಟಿಕಲ್ ಔಟ್ಲುಕ್ ಇಟ್ಕೊಂಡು ಓದಬೇಕು. ಕ್ರಿಟಿಕಲ್ ಔಟ್ಲುಕ್ಗೆ ಲ್ಯಾಂಗ್ವೇಜ್ ಫಸ್ಟ್ ಬರಬೇಕು, ಥಿಂಕಿಂಗ್ ಸರಿ ಇರಬೇಕು, ಅನ್ಬಯಾಸ್ಡ್ ಮೈಂಡ್ ಇರಬೇಕು, ಮತ್ತು ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಲ್ಲಿ ನಮಗೆ ಅರ್ಥ ಆಗಿರಬೇಕು. ಆಗ ಮಧ್ವಾಚಾರ್ಯರ ಹಿರಿಮೆ ನಮಗೆ ತಿಳಿದು ಇನ್ನೂ ಮುಂದೆ ಹೋಗ್ಲಿಕ್ಕೆ ಬಹಳ ಅನುಕೂಲವಾಗುತ್ತೆ. ಅಂತ ಸಾಧನೆ ಮಾಡಿದಾಗ ರಾಘವೇಂದ್ರ ಸ್ವಾಮಿ ಕಣ್ಣು ಹೋದವರಿಗೆ ಕಣ್ಣು ಕೊಟ್ಟರು. ಅದು ಮ್ಯಾಜಿಕ್ ಅಲ್ಲ, ಅದು ಸೈನ್ಸ್. ಅದು ಕಣ್ಣು ಹೋದವರಿಗೆ ಕಣ್ಣು ಕೊಟ್ಟರು, ಐ ಆಪರೇಷನ್ ಮಾಡ್ಕೊಂಡ್ಬರ್ತಾರೆ, ಮ್ಯಾಜಿಕ್ ಅಲ್ಲ ಸೈನ್ಸ್. ಅದು ಅದೇ ರೀತಿ ಕಿವಿ ಹೋದವರಿಗೆ ಕಿವಿ ಕೊಟ್ಟರು, ಮಕ್ಕಳದವ್ರ ಮಕ್ಕಳನ್ನು ಕೊಟ್ಟರು, ಕಾಲದವರಿಗೆ ಕಾಲು ಕೊಟ್ಟರು ಅಂತ ಹೇಳೋದೆಲ್ಲ ರಾಯರ ಗ್ರೇಟ್ನೆಸ್ ಅಲ್ಲ, ಮತ್ತು ಸಿದ್ಧಾಂತದ ಗ್ರೇಟ್ನೆಸ್. ಅದು ಅಪ್ಲೈಡ್ ಮತ್ತು ಸಿದ್ಧಾಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿದ್ದಾಗಿರ್ತಾರೆ. ಅಪ್ಲೈಡ್ ಮಧ್ವಾಚಾರ್ಯರ ತತ್ವಜ್ಞಾನ ಅಂದ್ರೆ ವಾದಿರಾಜ ಸ್ವಾಮಿಗಳಿದ್ದಾಗಿರ್ತಾರೆ. ಅದಕ್ಕೆ ಅವ್ರು ಲೋಕಮಾನ್ಯರಾದ್ರೆ ಹೊರತು ಸುಮ್ಮನೆ ಲೋಕಮಾನ್ಯರಾಗಲಿಲ್ಲ. ರಾಘವೇಂದ್ರ ಸ್ವಾಮಿಗಳನ್ನ ಸಾವಿರ ಕೊಂಡಾಡಿದ್ರು ಅವರಿಗೆ ಅತ್ಯಂತ ಮುಖ್ಯವಾದದ್ದು ಸರ್ವತಂತ್ರ ಸ್ವತಂತ್ರೋತ್ಸವ ಶ್ರೀ ಮಧ್ವ ಮತವರ್ಧನ. ಮಧ್ವಾಚಾರ ಸಿದ್ಧಾಂತವನ್ನು ಪ್ರಾಬಗೇಟ್ ಮಾಡಿದ್ದಕ್ಕೆ ರಾಯರ್ ಸೋ ಗ್ರೇಟ್ ಅಂತ ಹೇಳ್ತಾರೆ ಅವರ. ಇವತ್ತು ನಮ್ಮಲ್ಲಿ ತತ್ವವಿದೆ, ಆದ್ರಿಂದ ನಾವು ಇವತ್ತಿನ ಸಮಾಜ ನೋಡ್ಕೊಂಡು ಮಧ್ವಾಚಾರ ವ್ಯವಸ್ಥೆ ಮಾಡಬಾರದು, ಅವರ ಗ್ರಂಥಗಳನ್ನು ನೋಡ್ಕೊಂಡು ವ್ಯವಸ್ಥೆ ಮಾಡಬೇಕೆ ಹೊರತು ಸಮಾಜದಲ್ಲಿ 90% ದಾರಿ ತಪ್ಪಿರೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಅದು ಮಧ್ವ ಸಿದ್ಧಾಂತದ ಮುಖ ಅಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಒಂದು ಹಂತಕ್ಕೆ ನಾವು ಬಂದಿದ್ದೇವೆ. ಈಗ ನಿಮಗೆ ಅನೇಕ ಪ್ರಶ್ನೆಗಳಿದ್ದಿರಬಹುದು, ಅದನ್ನ ಬ್ರೇಕ್ ಬೇಡ, ಇವತ್ತಿನ ದಿವಸ ಬ್ರೇಕ್ ಕೊಟ್ಟಬೇಕು ಹೇಳ್ತಿದ್ದೆಲ್ಲ, ಬ್ರೇಕ್ ಬೇಡ. ಮತ್ತು ಮುಂದಿನ ಸತ್ತಿಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ, ಹೇಳಿ ನೀವೇ ಹೇಳಿ. ಆಮೇಲೆ ಡಿಬೇಟ್ ಟೈಪ್ ನೀವು ನೀವೇ ಕೆಲವು ವಿಷಯಗಳ ಬಗ್ಗೆ ಫಾರ್ವರ್ಡ್ ಆಗಿ ನೆಕ್ಸ್ಟ್ ನಿಮ್ಮೆ ಪ್ರೆಸೆಂಟ್ ಮಾಡೋದು ವಿಷಯಗಳು. ಧರ್ಮ ಬೇಕೋ ಬೇಡ ಅನ್ನೋ ಎಕ್ಸಾಂಪಲ್, ಧರ್ಮ ಬೇಡ ಅಂತ ಮಾತಾಡ್ಬಿಡ್ತೀರಿ ಗೊತ್ತಿದೆ, ಆದರೂ ಕೂಡ ಇನ್ನೊಬ್ರು ಮಾತಾಡಿ ಧರ್ಮ ಬೇಕು ಅಂತ ಮಾತಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಯಾತಕ್ಕೆ ಬೇಕೋ ಯಾತಕ್ಕೆ ಬೇಡ ಅದು ನಿಮಗೆ ನಿಮಗೆ ಏನು ವಿಚಾರ ಮಾಡ್ತೀರಿ ಮುಖ್ಯ ಅಲ್ಲ, ನಿಮ್ಮ ಮನಸ್ಸಲ್ಲಿ ಏನೇನು ಬರುತ್ತೆ ಬಹಳ ಮುಖ್ಯ ಆಗುತ್ತೆ. ಆ ರೀತಿ ಮಾಡ್ತಾ ಹೋದ್ರೆ ನೀವು ವಿಕಾಸ ಹೊಂದಲಿಕ್ಕೆ ಸಾಧ್ಯ. ಇವತ್ತು ಒಂದು ಸೈಡಲ್ಲಿ ಕೇಳಿ 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 ನಿಮಗೆ ಏರಾಗಿ ಹೋಗ್ಬಿಟ್ಟಿದೆ, ಆ ಥರ ಆಗಬಾರ್ದು. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಇನ್ನೂ ವಿಶೇಷವಾಗಿ ಇನ್ನು ಆಳವಾಗಿ ಹೊಂದಕ್ಕೆ ಪ್ರಯತ್ನ ಪಡ್ಲಿಕ್ಕೆ ನೀವು ಇನ್ನೂ ಸ್ವಲ್ಪ ಇಂಟ್ರಾಕ್ಟಿವ್ ಇದು ಅಪ್ರೋಚ್ ಜಾಸ್ತಿ ಆಗ್ತದೆ, ಆ ರೀತಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಈಗ ನಿಮಗೆ ಪ್ರಶ್ನೋತ್ತರಗಳಿಗೆ ಅವಕಾಶ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಈ ಸೀರೀಸ್ ಏನಾಗುತ್ತೆ ಗೊತ್ತಾ, ಮಧ್ಯನವಮಿ ಶುರುವಾಯಿತು ನಿನ್ನೆ, ಇದು ಪಾಠ್ಯ ಮೊನ್ನೆ ನಿನ್ನೆ ಬಿದಿಗೆ ಇವತ್ತು ತದಿಗೆ ಮಧ್ಯನವಮಿವರೆಗೂ ಮಧ್ಯ ನವರಾತ್ರೋತ್ಸವ ಅಂತ ಕರೆಯೋ ಪದ್ಧತಿ ನಮ್ಮಲ್ಲಿ. ಇದರಲ್ಲಿ ರಥಸಪ್ತಿ ಬರುತ್ತೆ, ಭೀಷ್ಮಾಷ್ಟಮಿ ಬರುತ್ತೆ, ಮಧ್ಯನವಮಿ ಮೂರು ಬಹಳ ದೊಡ್ಡ ದಿವಸಗಳು ಮೂರು ಕೂಡ. ಅದರಲ್ಲಿ ಭೀಷ್ಮಾಷ್ಟಮಿ ಭೀಷ್ಮರು ಇಚ್ಛಾಭರಣಿಗಳಾಗಿ ದೇಹ ಬಿಟ್ಟ ಕಥೆ ಇದು, ಬಹಳ ವಂಡರ್ಫುಲ್. ಅದು ಇಚ್ಛಾಭರಣಿಗಳು ಅಂತ ಕರೀತಾರೆ, ಇಷ್ಟಪಡ್ತಾ ಇದ್ದ ನಮ್ಗೆ ಇಚ್ಛಾಭರಣೆ ಬೇಡ. ಫಸ್ಟ್ ನಮಗೆ ಮನದ ಇಚ್ಛೆ ಇದ್ರೆ ತಾನೆ ಇಚ್ಛಾಭರಣೆ ಬರೋದು, ನಮ್ಗೆ ಸಾವಿಗೆ ಇಚ್ಛೆ ಇಲ್ಲ. ಫಸ್ಟ್ ಸಾವಿಗೆ ಇಚ್ಛೆ ಇದ್ರೆ ಇಷ್ಟಪಟ್ಟು ಸಾಯ್ಬೇಕು. ಹೇಗೆ ಗೊತ್ತಾ, ಇಷ್ಟಪಟ್ಟು ಹೇಗೆ ನಿಲ್ಲಿಸ್ತೇವಲ್ಲ ಹಾಗೆ. ಅದಾಗಿ ಕಲ್ಲು ಹೊಡೆದು ನಿಲ್ಸೋದು ಹೇಗಿರುತ್ತೆ, ಗೋಡೆ ಹೊಡೆದು ನಿಲ್ಸೋದು ಹೇಗಿರುತ್ತೆ, ನಾವೇ ನಿಲ್ಸೋದು ಹೇಗಿರುತ್ತೆ, ಇಮ್ಯಾಜಿನ್ ಮಾಡಿ. ನಾವಾಗಿ ನಿಲ್ಸಿದ್ರೆ ಸ್ಟಾಪ್ ಬರ್ತೇವೆ, ಅದರಷ್ಟೇ ಆಕ್ಸಿಡೆಂಟ್ ಅಂತಾರೆ ಅಷ್ಟೇ. ನಮ್ದೆಲ್ಲ ಆಕ್ಸಿಡೆಂಟ್ ಆಗಿ ಸತ್ತ ಸಾಯ್ತೇವೆ ಹೊರತು ಇಷ್ಟಪಟ್ಟು ಸಾಯೋದಿಲ್ಲ. ನಾವು ಐ ವಾಂಟ್ ಟು ಸ್ಟಾಪ್ ದಿ ಕಾರ್, ಸ್ಟಾಪ್ ಮಾಡಬೇಕು. ಐ ವಾಂಟ್ ಟು ಸ್ಟಾಪ್, ಸ್ಟಾರ್ಟ್ ಮಾಡಬೇಕು. ಅದನ್ನ ಇಚ್ಛಾಭರಣ ಅಂತ ಕರೆಯೋದು. ಇವತ್ತು ಇಷ್ಟಪಟ್ಟು ಸಾಯೋದು ರಾಘವೇಂದ್ರ ಸಾಗೋಣ ಅಂತ ಹೇಳ್ಬಿಟ್ಟು ಅನೌನ್ಸ್ ಎರಡು ವರ್ಷ ಎರಡು ತಿಂಗಳು ಎರಡು ಅನೌನ್ಸ್ ಮಾಡಿದ್ದಾರೆ, ಅವತ್ತು ನಾವು ಹೊರಡ್ತಿದ್ದೇವೆ ಅಂತ ಮದುವೆ ತಗೊಂಡು ಅನೌನ್ಸ್ ಮಾಡಿಬಿಡ್ತಾರೆ. ಆ ರೀತಿ ಮಾಡೋ ಸ್ಥಿತಿ ಬಂದರೆ ನಮ್ಗೆ ಲಾಸ್ಟ್ ಬರ್ತ್ ಅಂತ ಅರ್ಥ. ಆ ಸ್ಟೇಜ್ ರೀಚ್ ಆಗ್ಬಿಟ್ಟು ಅಲ್ಲಿಗೆ ಪೂರ್ತಿ ಬದುಕೋ ಕಲೆ ಗೊತ್ತಾ. ಇನ್ನು ಹೇಳೋದಾದ್ರೆ ಬಲಿಷ್ಠ ಬದುಕಬೇಕಾದ್ರೆ ಹೌ ಟು ಡೈ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಇವತ್ತು ಎಕ್ಸಾಮ್ ಓದೋ ಕ್ಯಾಚ್ ಹೋಗೋದು ಯಾತಕ್ಕೆ, ಹೌ ಟು ಫೇಸ್ ದಿ ಎಕ್ಸಾಮಿನೇಷನ್ ಅಂತ ಹೇಳಿ. ಹೌ ಟು ಫೇಸ್ ದಿ ಎಕ್ಸಾಮಿನೇಷನ್ ಅಂಬುದು ಸ್ಟಡಿ, ಹೌ ಟು ಫೇಸ್ ದಿ ಡೆತ್ ಅಂಬುದು ಸ್ಪಿರಿಚುವಲ್ ಸ್ಟಡಿ. ಅಂತ ಹೇಗೆ ಸಾಯ್ಬೇಕು, ಸಾಯ್ಬೇಕು ಅಂದ್ರೆ ಸತ್ತೇ ಹೋಗ್ಬಿಡ್ತಾರೆ ಮನುಷ್ಯ, ಅಷ್ಟರ ಮಟ್ಟಿಗೆ ಆಗಿದೆ. ಹಾಗಲ್ಲ, ಸಾಯೋದಕ್ಕೊಂದು ಕ್ರಮ ಇದೆ, ಸಾಯೋದಕ್ಕೊಂದು ಕ್ರಮ ಇದೆ. ಭಗವದ್ಗೀತೆ ಎಂಟೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳ್ತಿರೋದು. ಭೀಷ್ಮರು ಹಾಗೆ ದೇಹ ಬಿಡ್ತಾರೆ, ಅಂತ ದಿವಸನೇ ಭೀಷ್ಮಾಷ್ಟಮಿ ಅಂತ ಹೇಳ್ತಾರೆ. ಇಚ್ಛಾಭರಣಿಗಳು ಇಷ್ಟಪಟ್ಟು ಸಾವು ಪಡೆದಂತಹ ಪುಣ್ಯಾತ್ಮರು ಆಚಾರದ ಹೊಸ ನೋಟ್ ಕೊಡ್ತಾರೆ. ಭೀಷ್ಮರೊಬ್ಬರು ಇಚ್ಛಾಭರಣಿಗಳಲ್ಲ, ನನಗೆ ತುಂಬಾ ಜನ ಇದ್ರು. ಭೀಷ್ಮರದ್ದು ಎಲ್ಲ ವಿಜಿಬಲ್ ಆಗಿ ಗೊತ್ತಿತ್ತು ಅಷ್ಟೇ ಹೊರತು ಪಾಂಡವರೆಲ್ಲ ಇಚ್ಛಾಭರಣಿಗಳೇ. ಇಚ್ಛಾಭರಣ ವರ ಕೊಟ್ಟವರು ಯಾರು ಭೀಷ್ಮರಿಗೆ? ವರ ಕೊಟ್ಟಿದ್ದಾರು ಅವರಪ್ಪ. ಅವರಪ್ಪ ಇಲ್ಲದವರು ಅವತ್ತು ವರ ಕೊಡ್ತಿದ್ನ? ಶಿವಾಜಿ ಇಚ್ಛಾಭರಣಿ ಇದ್ದೇನೆ, ಅವರಪ್ಪರು ಇಚ್ಛಾಭರಣಿನೇ. ಇವತ್ತು ತನಗೆ ಕ್ವಾಲಿಫಿಕೇಶನ್ ಇನ್ನೂ ಹೇಳ್ಕೊಟ್ರೆ ಬರುತ್ತಲ್ಲ, ಅವರು ಇಚ್ಛಾಭರಣಿಗಳು, ಅವರು ಭೀಷ್ಮರು ಇಚ್ಛಾಭರಣಿಗಳು, ಸತ್ಯವತಿ ದೇವಿ ಇಚ್ಛಾಭರಣಿ, ಭೀಷ್ಮ ವೇದವ್ಯಾಸರ ತಾಯಿ ಎನ್ಸ್ಕೊಂಡ ಪುಣ್ಯಾತ್ಮಗಳು. ವೇದವ್ಯಾಸ ಇಚ್ಛಾಭರಣಿ ಅಂತ ಕರಿಬಾರದು, ಮರಣ ಇದ್ರ ತಾರೆ ಇಚ್ಛಾಭರಣ ಅವರಿಗೆ. ಅವರಿಗೆ ಆ ಪ್ರಶ್ನೆ ಇಲ್ಲ, ಯಾರ್ಯಾರು ಸಾಯ್ತಾರೋ ಇಷ್ಟಪಟ್ಟು ಸಾಯ್ತಕ್ಕಂಥದ್ದು ಅವತ್ತು ಅದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ಧ್ಯಾನ ಮೆಡಿಟೇಷನ್ ಅಂತ ಕರೆಯೋದಲ್ಲ ಆ ದೃಷ್ಟಿಯೊಳಗೆ. ಅಂತ ದೊಡ್ಡ ಸಾಹಸ ಮಾಡಿದ ಪುಣ್ಯಾತ್ಮರು ಭೀಷ್ಮರಾದ್ದರಿಂದ ಭೀಷ್ಮಾಷ್ಟಮಿ ಅಂತ ಹೆಸರು ಬಂತು. ಅವರು ಹೇಳ್ತಾರೆ, ದೇಹದಿಂದ ಪಾದದಿಂದ ಮೇಲೆ ತೊಳ್ತಾ ಬಂದಿರುತ್ತೆ ಪ್ರಾಣಶಕ್ತಿನ, ಕಾಲುಗಳ ಹೆಬ್ಬರಳಗಳಿಂದ ವಿಗ್ರಹ ಮಾಡ್ಕೋತ ಬಂದಿರುತ್ತೆ ಹಾಗೆ ಹಾಗೆ ಪ್ರಾಣಶಕ್ತಿ ಮೇಲೆ ಬರ್ತಾ 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 ಬಂತಂತೆ. ಎಷ್ಟು ಫೈನ್ ಆಗಿ ಹೇಳ್ತಾರೆ ಅದನ್ನು. ಆಮೇಲೆ ಇಲ್ಲಿ ತರ್ತಾರೆ, ಮೂರು ನಾಡಿಗಳು ಶುರುವಾಗುತ್ತೆ, ಎಲ್ಲರೂ ಮತ್ತೆ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಬಂದಾಗ ಗುರು ಮಧ್ಯೆಗೆ ಇದನ್ನು ಹಂಗೆ ಅಷ್ಟೇ ಎತ್ಕೊಂಡು ಸುಮ್ಮನೆ ಹಾಕೋದಿಲ್ಲ, ಬಹಳ ಜನ ಗೊತ್ತಿಲ್ಲ. ಅಲ್ಲಿ ಯೂನಿಯನ್ ಇದ್ದಾಗ ಇಲ್ಲಿ ಮೂರು ನಾಡಿಗಳು ಸೇರೋ ಜಾಗ ಇದ್ದೇನೆ. ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪಾರ್ಟ್ ಇದೆ ದೇಹದೊಳಗೆ, ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಮೂರು ಒಂದಾಗಿಬಿಟ್ಟು ಅಂಗಾರ ಆದರೆ ಮತ್ತೆ ಮೇಲೆ ಹೋಗುತ್ತಾರೆ, ಒಂದೇ ಇಲ್ಲಿಂದ ಒಂದೇ ರಾಡಿ ಹೋಗೋದು. ಇಲ್ಲಿ ಮೂರು ಜಾನೆ ಯೂನಿಯನ್ ಇರುತ್ತೆ ನೋಡಿ, ಲೈಟ್ ಹಾಕಿರ್ತಾರಲ್ಲ ಅಕ್ಷತೆ ಇದ್ದಾಗಿರುತ್ತೆ, ತುಂಡಾಗಿರುತ್ತೆ ಅದು, ಹೌದಾ? ಅಲ್ಲಿಂದ ಒಂದು ಲೈನ್ ಹೋಗುತ್ತೆ ಮೇಲೆ, ಅದು ಸುಷುಮ್ನ ನಾಡಿ ಅದು. ಇಲ್ಲಿಗೆ ಬ್ರೇಕ್ ಆಗುತ್ತೆ, ಇಲ್ಲಿಂದ ದೇಹ ಹೊರಟು ಜೀವ ಹೋಗಿಬಿಟ್ರೆ ಮತ್ತೆ ಹುಟ್ಟೋದಿಲ್ಲ ಅಂತ ಕೇಳಿದ್ರೆ. ಇಲ್ಲಿಂದ ಹೋಗ್ಬೇಕಂತವು ನಾಡಿಗೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಎತ್ತಿಗೆ ಅಲ್ಲಿ ಹೊಡಿತಾರೆ, ಗೊತ್ತಿರ್ಬೇಕು ನಿಮಗೆ. ಎತ್ತಿಗೆ ಸಂಸ್ಕಾರ ಮಾಡ್ಬೇಕಾದ್ರೆ ಇಲ್ಲಿ ಹೊಡಿತಾರೆ ಜೋರಾಗಿ, ಅಲ್ಲಿಂದ ಪ್ರಾಣ ಹೋಗ್ಬೇಕು ಅಂತ ಅರ್ಥ. ಹೋಗಿದ್ದ ಮುಂಚೆ ಹೊಡಿಬೇಕು, ಹೋದ ನೋಡಿದ್ರೆ ಉಪಯೋಗ ಇಲ್ಲ, ಮತ್ತೆ ಹೊಡೆದ್ರೆ ಬ್ಯಾಡರ್ ಆಗುತ್ತೆ, ಮತ್ತೆ ಹೊಡೆದ್ರೆ ಮಾಡಿದ್ರೆ ಹೋದ ನೋಡಿದ್ರೆ ಉಪಯೋಗ ಇಲ್ಲ ಅಂದ್ರೆ ಅವರೇ ಹೊಡ್ಕೊಂಡು ಹೋಗ್ಬೇಕು ಅಂತ ಅರ್ಥ. ಅದಕ್ಕೆ ಅವರೇ ಹೊಡ್ಕೊಂಡು ಹೋದ್ರೆ ಅದು ಯೋಗ ಶಕ್ತಿ, ಹಿಂದೆಲ್ಲ ಹಾಗೆ ಹೋಗ್ತಾ ಇದ್ರಂತೆ, ಹಾಗೆಲ್ಲ ಹೋಗ್ತಾ ಇದ್ರು. ಇವತ್ತು ಬಾಡಿ ಸುಡ್ತಾರಲ್ಲ ತಪ್ಪಂತ ಹೊಡೆಯಿತು ಅಂತಲ್ಲ, ಇಲ್ಲಿ ಬ್ರೇಕ್ ಆಗುತ್ತೆ. ಆ ರೀತಿ ಹೋದ ಸರ್ಕಾರಕ್ಕೆ ನರಕ ಅಂತ ಕರೆಯೋದಿಲ್ಲ, ಅದು ಫಿಸಿಕಲ್ ಅಷ್ಟೇ. ಸ್ಪಿರಿಚುಯಲ್ ಆಗಿ ಇಲ್ಲಿಂದ ಹೋದ್ರೆ ಅದು ಸದ್ಯತೆ ಹೋಗ್ತಾರೆ, ಭೀಷ್ಮರು ಹಾಗೆ ಹೋದವರು. ಅದರಿಂದ ಭೀಷ್ಮಾಷ್ಟಮಿ ಅದರ ಒಂದು ಮೆಮೊರಿ, ಹೇಗೆ ನಮಗೆ ಇಂಡಿಪೆಂಡೆನ್ಸ್ ಡೇ ಹೇಗೆ ಮುಖ್ಯ ಆಗುತ್ತೋ, ಭೀಷ್ಮಾಷ್ಟಮಿ ಎಂಬುದು ಎಲ್ಲ ಜೀವಿಗಳಿಗೂ ಕೂಡ ಹೇಗೆ ಸಾಯ್ಬೇಕು ಅಂತ ಹೇಳ್ಕೊಡ್ತಕ್ಕಂಥ ದಿವಸವಾದ್ದರಿಂದ ಭೀಷ್ಮಾಷ್ಟಮಿ ಆಚರಣೆ ಮಾಡ್ತಾರೆ. ಮಧ್ಯನವಮಿ ಅಂತೂ ದೇಹ ಬಿಡದೇ ಇದ್ದವರ ಕಥೆ ಅದು, ಭೀಷ್ಮರು ದೇಹ ಬಿಟ್ಟವರ ಕಥೆ, ಮಧ್ಯಾಹ್ನ ದೇಹ ಬಿಡದವರ ಕಥೆ ಅದು. ಅವ್ರು ಬಿಟ್ಟರೆ ಯಾವ ದೇಹನೂ ಇರೋದೇ ಇಲ್ಲ, ಅದರಿಂದ ಆರು ಮೂರು ಎರಡೊಂದು ಸಾವಿರ ಅಂತ ಹೇಳ್ತೇವಲ್ಲ, ಅವರು ಪ್ರಾಣದೇವರೇ. ಆದ್ದರಿಂದ ದೇಹ ಬಿಡದೆ ಮಧ್ವಾಚಾರ್ಯರಿದ್ದಾರೆ, ದೇಹ ಬಿಟ್ಟು ಭೀಷ್ಮರು ಯೋಗಿ ದೊಡ್ಡ ಮಾನ್ಯರಂಚಿದ್ದಾರೆ. ಆಮೇಲೆ ಸೂರ್ಯನಿಗೋಸ್ಕರ ರಥಸಪ್ತಮಿ ಇದೆ. ಈ ಸೀರೀಸ್ ಆಫ್ ಇದು ಪುಣ್ಯ ದಿವಸಗಳ ಒಂದು ಮಾಸ ಅಂದ್ರೆ ಬಹಳ ಶ್ರೇಷ್ಠವಾದ ಮಾಸ. ಇಲ್ಲಿ ವರ್ಷಗಳಲ್ಲೇನೆ ವರ್ಷದ ಮಾಸಗಳಲ್ಲೇ ಮಾಘ ಮಾಸಕ್ಕೆ ಬಹಳ ಮುಖ್ಯ ಮಹತ್ವ ಇದೆ. ಅದರಲ್ಲಿ 3 ದಿವಸಗಳು ಇನ್ನೂ ಶ್ರೇಷ್ಠ ಮಹತ್ವ ಇದೆ. ಅದು ಅರ್ಥ ಮಾಡಿಕೊಂಡು ಆಚರಣೆ ಮಾಡೋದು ಎಲ್ಲ ಹಿಂದೂಗಳೆಲ್ಲ ಆಚರಣೆ ಮಾಡ್ತಾರೆ, ಬರೀ ಮಾತ್ರರಲ್ಲ, ಎಲ್ಲ ಹಿಂದೂಗಳೆಲ್ಲ ವಿಶ್ವಾಷ್ಟಮಿ ಮಾಡಬೇಕು, ಹಿಂದೂಗಳೆಲ್ಲ ರಥೋತ್ಸವ ಮಾಡ್ತಾರೆ, ಮಧ್ವರಲ್ಲೂ ಮಾಡಬೇಕು, ಮಾಡ್ತಾ ಇಲ್ಲ, ಗೊತ್ತಾಗಿಲ್ಲ ಅಷ್ಟೇ. ಮಧ್ವರು ಮಧ್ವಾಚಾರ್ಯರು ಒಬ್ಬ ಲೋಕದ ಗುರುಗಳು ಅಂತ ಹೇಳಿದ್ರೆ ಯಾವುದೋ ಕೋವಿನ ಗುರುಗಳ ಬ್ರಾಹ್ಮಣರ ಗುರುಗಳು ಮಾಧ್ವರ ಗುರುಗಳು ಅಂತ ತಿಳ್ಕೊಂಡ್ರೆ ತಪ್ಪದು. ಎಲ್ಲ ಯಾರ್ಯಾರು ಉದ್ಧಾರ ಅವ್ರಿಗೆ ಇಷ್ಟಪಡ್ತಾರೋ ಅವರೆಲ್ಲರಿಗೂ ಭದ್ರಾಚಾರ್ಯರು ಬೇಕೇ ಬೇಕು. ಅದಕ್ಕೆ ಕನಕದಾಸರವರು ಕೊಂಡಾಡಿದರು, ವಿಜಯದಾಸರು ಕೊಂಡಾಡಿದರು, ಎಲ್ಲ ದಾಸರು, ಎಲ್ಲ ಜ್ಞಾನಿಗಳು. ಪರದೇಶದಲ್ಲಿ ನಿಮ್ಗೆ ಗೊತ್ತಿರೋ ಪುಸ್ತಕ ಬಂದಿದೆ, ವಂಡರಾತಿ ವರ್ಣ ಪುಸ್ತಕ ಬಂದಿದೆ. ಆ ಕೇಳ್ತಾನೆ ಜಗತ್ತಿನ 5 ಜನ ಭಾರಿ ದೊಡ್ಡವರಾಗಿದ್ದಾರೆ, ಅಲ್ಲಿ ಭಾರಿ ದೊಡ್ಡವರನ್ನ ಭದ್ರಾಚಾರ ಅಂತ ಬರೀತಾರ. ನಮ್ಮವರಿಗೆ ಅರ್ಥ ಆಗಿಲ್ಲ, ಆತ ಗೊತ್ತಾ ಇಡೀ ಪುಸ್ತಕ ತುಂಬ ಭದ್ರಾಚಾರ ಅವಳೇ ಇಟ್ಬಿಟ್ಟಿದ್ದಾರೆ ನಡೆಯಂತೆ. ಭಾರಿನ ಪುಸ್ತಕ ಅದು ಒಂದು ವಂಡರ್ ಆಫ್ ದಿ ವರ್ಲ್ಡ್. ಭದ್ರಾಚಾರ ಹೇಳಿದ ಪಂಚಭೇದ ಅಂಬುದು ಸೂಪರ್ ಸೈನ್ಸ್ ಅಂತ ಹೇಳ್ತಾರೆ. ಹರಿಸರ್ವೋತ್ತಮತ್ವ ಅಂದ್ರೆ ಸುಪ್ರಿಮೆಸಿ ಆಫ್ ಲಾರ್ಡ್, ದೊಡ್ಡ ತತ್ವ. ಆತ ಒಬ್ಬ ಕ್ರಿಶ್ಚಿಯನ್ ಬರೆದವನು, ಬೇರೆ ದೇಶದವನು. ಅವನಿಗೆ ಅರ್ಥ ಆಗಿದೆ, ನಮಗೆ ಅರ್ಥ ಆಗಿಲ್ಲ. ನಮಗೆ ಅರ್ಥ ಆಗೋದ್ರೆ ಮಾತ್ರ ಅಂದ್ರೆ ಬೇಳೆ ಹುಳಿ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಹುಳಿಯನ್ನ ಊಟ ಮಾಡಿದ್ರೆ ಮಾತ್ರ ಬದ್ವರಮೆ ಆಯ್ತರಿ ಅಷ್ಟ ಸ್ವೀಟ್ ಮಾಡಿದ್ರು ಹೊರಟು ಬಿಡ್ತಾರೆ. ಅವ್ರು ಅಲ್ಲಿ ಕುತ್ಕೊಂಡು ಬರೀತಾರೆ ಮಧ್ವಾಚಾರ್ಯ ಎಷ್ಟು ಗ್ರೇಟ್ ಅಂತ ಬರೀತಾರೆ. ಎಷ್ಟು ಯೂನಿವರ್ಸಲ್ ಸಿಕ್ಕರ ಅಂದ್ರೆ ರೇಷನಲ್ ಸಿಕ್ಕರ ಅಂದ್ರೆ ಮಧ್ವಾಚಾರ್ಯ. ಅದನ್ನ ಹೈಲೈಟ್ ಮಾಡೋದಕ್ಕೆ ಮಧ್ವರವಿ ಬಹಳ ಮುಖ್ಯವಾದಂತಹ ದಿವಸ. ಆ ಪರ್ವ ಕಾಲದ ಬಗ್ಗೆ ಇನ್ನೂ ಹೆಚ್ಚು ಯೋಚನೆ ಮಾಡಿ. ಇನ್ನು ಮಧ್ವಾಚಾರ ಬಗ್ಗೆ ನೋಡಿದ್ದೇವೆ ಸಾಕಷ್ಟು ಇರ್ತೇನೆ, ಈಗಾಗಲೇ ಕ್ಲಾಸ್ಗಳಲ್ಲಿ ಆಗಿದೆ. ಇನ್ನೊಮ್ಮೆ ನೋಡೋಣಂತ ಮತ್ತೆ. ಇದು ಭೀಷ್ಮಾಷ್ಟಮಿಯ ಪರಿಚಯ. ನಿಮ್ಮ ಪ್ರಶ್ನೆಗಳು ಕೇಳಿ, ಈಗ ಏನಾದ್ರೂ ಇದ್ರೆ ಕೇಳೋದು. ಯಾವುದು ಸಂಕೋಚ ಪಡಬೇಡಿ, ಯಾವ ಪ್ರಶ್ನೆ ಕೂಡ ನೀವು ಅದು ಅದು ಆಭಾಸ ಕಾಡತ್ತೆ ಅಂತ ಅನ್ಕೋಬೇಡಿ. ಯಾರು ನಕ್ಕರೆ ಕಷ್ಟ ಅಂತ ತಿಳ್ಕೋಬೇಡಿ, ಧೈರ್ಯವಾಗಿ ಕೇಳಿ.